श्रीगुरुभ्यो नमः। हरिः ओम्। जन्माद्यस्य यतोन्मयादितरतश्चाध्वैष्वभिघ्नस्वराट् तेने ब्रह्महृदायादितवये मुक्तम् धियम् सूरयः। यो वाणीमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेवा निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्वदुद्गाब्धये नमः। गुरुमखिलगुणज्ञम् सद्गुणैकाधिवासम् शमतमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराक्षितानन्दलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम। ब्रह्मचर्य हरिप्रीति सुविद्या वादशालिनः इष्टदान् कष्टहर्द्रोन्नः विद्यामान्यान्मुनीन्वः। वाजराजपदद्वन्द्वा वारिदासक्तमानसान् विश्वप्रिय गुरून् वन्दे मन्दोऽहम् धीविशुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शुभतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् लघुप्रेमतीर्थम् वन्देऽष्टभीष्टदम्। अज्ञानविवरच्छेदम् बुद्धिसम्पत्प्रदायकम् विज्ञानविवरम् शान्तम् विधि अर्थगुरुम् भजे। श्रीगुरुभ्यो नमः। हरिः ओम्। ಹನ್ನೊಂದನೇ ಸ್ಕಂಧವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾರದಾದಿ ಮುನಿಗಳೆಲ್ಲರೂ ಬರ್ತಾ ಇದ್ದಾರೆ ಪಿಂಡಾರಕ ಕ್ಷೇತ್ರಕ್ಕೆ. ಪಿಂಡಾರಕ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಸಾಂಬನಿಗೆ ಸ್ತ್ರೀ ವೇಷ ಹಾಕ್ತಾ ಇದ್ದಾರೆ ಎಲ್ಲ ಯದುಕುಲದ ಬಾಲಕರೆಲ್ಲ ಸೇರಿಕೊಂಡು. ಯದ್ಯಪಿ ಇವರೆಲ್ಲರೂ ಕೂಡ ಭಗವಂತನ ಭಕ್ತರು, ಋಷಿಗಳು ಮುನಿಗಳು ಒಂದು ತಲೆವಾಗಿ ನಮಸ್ಕಾರ ಮಾಡುವಂತಹ ವ್ಯಕ್ತಿತ್ವ ಇವರದ್ದೆಲ್ಲ. ಭಗವಂತನ ಹಿಂಡಿದು ದೇವತೆಗಳೇ ಬಂದಿದ್ದಾರೆ ಸಾಕ್ಷಾತ್ತಾಗಿ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಭಗವಂತ ಸಂಕಲ್ಪ ಮಾಡುತ್ತಾ ಇದ್ದಾನೆ ಎಲ್ಲರನ್ನೂ ಕೂಡ ಭೂಭಾರವನ್ನು ಇಳಿದ ಮೇಲೆ ಕೆಲಸ ಮಾಡಲಿಕ್ಕೆ ಬಂದ ದೇವತೆಗಳು ಕೂಡ ಕೆಲಸ ಮುಗಿದ ಮೇಲೆ ಸುಮ್ಮನೆ ಇರಬಾರದು, ಹೊರಡಬೇಕು ತಮ್ಮ ತಮ್ಮ ಸ್ಥಾನಕ್ಕೆ. ಆದರೆ ಅವರನ್ನು ಕೊಲ್ಲುವವರು ಯಾರೂ ಇಲ್ಲ, ಶರೀರದಿಂದ ಬಿಡುಗಡೆ ಮಾಡಲಿಕ್ಕೆ ಯುದ್ಧದಲ್ಲಿ ಯಾರೂ ಇಲ್ಲ. ಆದ ಕಾರಣ ಹಾಗಾಗಿ ಅವರ ಪಾಡಿಗೆ ಅವರು ಹೋಗ್ಬೋದಲ್ಲ, ಯಾವಾಗಾದ್ರೂ ಹೋಗ್ಬೋದಲ್ಲ ಅಂದ್ರೆ ಇಲ್ಲ, ಕ್ಷತ್ರಿಯರಿಗೆ ವೀರ ಮರಣ ಉಚಿತ. ಆದ ಕಾರಣ ಅವರನ್ನ ಇನ್ನೊಂದು ರೀತಿಯಲ್ಲಿ ಸಂಹಾರ ಮಾಡಬೇಕು ಅಂದುಕೊಂಡ ಭಗವಂತ, ಅಂದರೆ ಸ್ವಸ್ಥಾನಕ್ಕೆ ಕಳಿಸಬೇಕು. ಅದಕ್ಕೆ ಒಂದು ಶಾಪ ಗಾಂಧಾರಿ ದೇವಿ ಕೊಟ್ಟರು, ನೀವೆಲ್ಲ ಬಡಿದುಕೊಂಡು ಸತ್ತು ಹೋಗ್ರಿ ಅಂತ. ಕೃಷ್ಣ ಅಂದ, ನಾನೇ ಮಾಡ್ತಾ ಇದ್ದೆ, ನಿನ್ನ ಹೆಸರಲ್ಲೇ ಆಗ್ಲಿ ಅಮ್ಮ, ಅದಕ್ಕೆ ನಮ್ಮ ಹೆಸರಲ್ಲಿ ಪಂಚಾಮೃತ ಅಂತ. ಆತರ ಸರಿಯಪ್ಪ, ಇನ್ನೂ ಸಾಕಾಗ್ಲಿಲ್ಲ. ಅದಕ್ಕೆ ಋಷಿಗಳನ್ನು ಕರೆಸ್ತಾ ಇದ್ದಾನೆ ಭಗವಂತ. ಋಷಿಗಳು ಬರ್ತಾ ಇದ್ದಾರೆ, ಸಾಂಬನಿಗೆ ಸ್ತ್ರೀ ವೇಷ ಹಾಕಿ ಇದರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹುಡುಗಿ ಗರ್ಭವತಿ, ಯಾವ ಮಗು ಆಗುತ್ತೆ ಹೇಳಿ. ಅವಾಗಂದ್ರು ಮುಸಲ ಹುಟ್ಟುತ್ತೆ ಹೋಗಿ ಅಲ್ಲ, ಕುಪಿತಾಹ ಅಂತ ಹೇಳ್ತಾರೆ. ಸಿಟ್ಟಾಗಿ ಶಾಪ ಕೊಟ್ಟರವರು ಅಂತ ಹೇಳ್ತಾರೆ. ಅವರಿಗೆಲ್ಲ ಸಿಟ್ಟು ಗೆದ್ದವರು ಅಂತ ಹೆಸರು ನಾರದಾದಿ ಮುನಿಗಳಿಗೆಲ್ಲ. ಮತ್ತ್ಯಾಕೆ ಕೊಟ್ಟರು ಅಂದ್ರೆ ದೇವರ ಸಂಕಲ್ಪ ತಿಳ್ಕೊಂಡು ಶಾಪ ಕೊಡುವುದೇ ದೇವರ ಪೂಜಾ ಅಂತ ತಿಳ್ಕೊಂಡು ಮಾಡಿದರಂತೆ ಮಹಾನುಭಾವರು. ಸರಿ, ಅವರು ಶಾಪ ಕೊಟ್ಟು ಹೋದ ಕೂಡಲೇ ಹೊಟ್ಟೆಗೆ ಕಟ್ಟಿದ ಬಟ್ಟೆ ಬಿಚ್ಚಿ ನೋಡುತ್ತಾರೆ ಮುಸಲ ಕೂದಿಗೆ. ತಗೊಂಡು ಹೋಗಿ ರಾಜನ ಹತ್ರ ಹೇಳಿದರೆ ಹೇಳ್ತಾ ಇದ್ದಾನೆ, ಇದನ್ನ ಸವಿಸಿ ಸಮುದ್ರದಲ್ಲಿ ಹಾಕಿ, ಪುಡಿ 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 ಮಾಡಿ ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ. ಲೋಹದ ಗುಂಡಾದ ರೋಹದ ಪದಿರತ್ತಲ್ವ ಆ ಒನಕೆಗೆ, ಅದನ್ನು ಸವಿಸಿದ್ರು. ಚೂರು ಉಳಿಯಿತು ಅರ್ಧಚಂದ್ರಾಕೃತಿಯಲ್ಲಿ, ಅದನ್ನು ಬಿಸಾಡಿದ್ರು ಏನಾಗಲ್ಲ. ಅದನ್ನು ಮೀನು ನುಂಗಿತು ನೋಡಿ, ನುಂಗಿದ್ರೆ ಮೀನಿಗೇನಾಗ್ಲಿಲ್ಲ, ಒಳಗೆ ಕತ್ತರಿಸಲಿಲ್ಲ. ಅದು ಬಾಣಕ್ಕಿಟ್ಟು ಹೊಡೆದರೆ ಅದು ಕಾಲು ಕತ್ತರಿಸಿಕೊಂಡು ಹೋಯಿತು, ಆದರೆ ಮೀನು ನುಂಗಿದಾಗ ಅದರ ಕರಳು ಕತ್ತರಿಸಲಿಲ್ಲ. ಹಾಗೆಯಿತು, ಸ್ವಾಮಿ ಸಂಕಲ್ಪ ಏನು ಬೇಕಾದ್ರೂ ಮಾಡುತ್ತಾನೆ. ಆ ಮೀನನ್ನು ಹಿಡಿದಂಥ ಜರಾನಾಮಕ ವ್ಯಾಧ ಅದನ್ನು ಕೊಯ್ದಾಗ ಅದರೊಳಗೆ ಆ ತುಂಡು ಸಿಕ್ಕಿತು, ಚೆನ್ನಾಗಿದೆ ಅಂತ ಬಾಣಕ್ಕಿಟ್ಟ. ಕೊನೆಗೆ ಸ್ವಾಮಿ ಎಂಥ ಚರ್ಯ ಎಂಬುದು, ಬೇಕಾದ್ರೆ ನೀವು ನೋಡಿ, ಒಂದು ಮೂಟೆ ಹಿಟ್ಟು ಸಮುದ್ರದಲ್ಲಿ ಹಾಕಿ ನೋಡಿ, ಚೆಲ್ಲಾ ಪಿಲ್ಲಿ ಹಾಕಿಬಿಡುತ್ತೆ, ದಿಕ್ಕಾಪಾಲ ಆಗುತ್ತೆ. ಅಂತಹದ್ದು ಒಂದು ಸಣ್ಣ ಒಣಗೆ ಅದರ ಪುಡಿಯೆಲ್ಲ ತೆಗೆದು ಅರದು ಅರದು ಹಾಕಿದರೆ, ಅದೆಲ್ಲ ಸಮುದ್ರದಲ್ಲಿ ಹಾಕಿದರೆ ಚೆಲ್ಲಾ ಪಿಲ್ಲಿ ಹಾಕಿಬಿಡಬೇಕದು. ಅಂತಹದ್ದು ಎಲ್ಲಾ ಪುಡಿ ಒಟ್ಟಿಗೆ ಹೋಗಿ ಪ್ರವಾಸ ಕ್ಷೇತ್ರಕ್ಕೆ ಸೇರಿದೆ. ಅಂದ್ರೆ ಸ್ವಾಮಿ ತಗೊಂಡು ಹೋದಷ್ಟೇ ಹೊರತು ಅದು ತಾನಾಗಿ ಹೋಗಿದ್ದಲ್ಲ. ಅಲ್ಲಿ ಹೋದ ಮೇಲೆ ಏರಕ ಅಂದ್ರೆ ದರ್ಭ ವಿಶೇಷ, ಅದಾಗಿ ಗಿಡಗಳು ಬೆಳೆಯುತ್ತಾ ಇವೆ. ಸ್ವಾಮಿ ತನ್ನವರನ್ನ ಪ್ರಭಾತ ಕ್ಷೇತ್ರಕ್ಕೆ ಕಳಿಸಿ ಏಕಾಂತದಲ್ಲಿ ಕೂತಿರುವಾಗ ಉದ್ಧವ ಬರ್ತಾ ಇದ್ದಾನೆ ಕೃಷ್ಣನ ಹತ್ರಿಗೆ. ಕೃಷ್ಣ ನಾನು ಬರ್ತೇನೆ. ಬೇಡ ಅಂದ ಕೃಷ್ಣ. ಯಾಕೆ ಅಂತ ಹೇಳಿದರೆ ನನ್ನನ್ನ ನೋಡಿದವರು ಒಬ್ಬರಾದ್ರೂ ಇರಬೇಕಯ್ಯ, ಎಲ್ಲ ನೋಡದವರೇ ಬರ್ತಾರೆ, ನೋಡಿದವರು ಇರಬೇಕು ಅಂತ ಹೇಳಿದಾಗ ನರ ನಾರಾಯಣ ಆಶ್ರಮಕ್ಕೆ ವಿಶೇಷವಾಗಿ ಕಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಇನ್ನ ಕೃಷ್ಣ ಹೊರಡಬೇಕು. ಅಂತಹ ಕಾಲಕ್ಕೆ ನಾರದರು ದ್ವಾರಕಾ ಪಟ್ಟಣದಲ್ಲಿದ್ದಾರೆ, ವಸುದೇವ ಬರ್ತಾ ಇದ್ದಾನೆ. ನನಗೆ ತತ್ವಜ್ಞಾನದ ಉಪದೇಶ ಕೊಡಿ. ಇಷ್ಟು ಕಾಲ ಕೃಷ್ಣ ನಮ್ಮ ಹತ್ತಿರ ಇದ್ದರೂ ಕೂಡ, ಜ್ಞಾನದ ನಿಧಿ ಇದ್ದರೂ ಕೂಡ ಆತನಿಂದ ಜ್ಞಾನ ಪಡೆದಿಲ್ಲ, ಮಗ ಅಂತ ನೋಡಿದು ಅಷ್ಟೇ, ಅದ ಕಾರಣ ನಮ್ಮ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಏನು ಬೇಕು ನಿಮಗೆ ಅಂತ ಕೇಳಿದ ನಾರದರು. ಅದಕ್ಕೆ ಹೇಳುತ್ತಾರೆ, ಧರ್ಮಾನ್ ಭಾಗವತಾನ್ ಬರುತ್ತಾನೆ, ಭಾಗವತ ಧರ್ಮಗಳನ್ನು ವಿಶೇಷವಾಗಿ ನಮಗೆ ಹೇಳಿ. ಅವಾಗ ಹೇಳುತ್ತಾರೆ, ಭಾಗವತ ಧರ್ಮಗಳನ್ನ ನಿಮಿ ಮಹಾರಾಜ ಸತ್ರಯಾಗ ಮಾಡುತ್ತಾ ಅಲ್ಲಿಗೆ ಬಂದಿರತಕ್ಕಂತಹ 9 ಜನ ಜಯಂತೆಯರನ್ನ ಪ್ರಶ್ನೆ ಮಾಡಿದ. ಜಯಂತೆಯರು ಅನುಗ್ರಹ ಮಾಡಿ ಆತನಿಗೆ ಭಾಗವತ ಧರ್ಮಗಳನ್ನು ಕುರಿತು ಹೇಳಿದರು. ಭಾಗವತ ಧರ್ಮಗಳು ಅಂದ್ರೆ ಏನು ಅಂತ ಹೇಳುತ್ತಾರೆ, ಭಗವಂತನ ಒಲಿಸಿಕೊಳ್ಳಿಕ್ಕೆ ನಮ್ಮಲ್ಲಿ ಮೂಡಬೇಕಾದ ಗುಣಗಳು, ನಮ್ಮಲ್ಲಿ ವಿಶೇಷವಾಗಿ ಬರಬೇಕಾದ ಅನುಷ್ಠಾನ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ಈ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದು ಆಚೆ ಇರಲಿ, ಅದನ್ನು ಕುರಿತು ಕೇಳಿದರೆ ಸಾಕು, ಭಗವಂತ ದಾಸ್ಯತಿ ಆತ್ಮಾನಮಪ್ಯಜ, ತನ್ನನ್ನು ತಾನೇ ಕೊಟ್ಟು ಬಿಡ್ತಾನೆ ಭಗವಂತ ಅಂತ ಹೇಳುತ್ತಾರೆ. ಅಂತ ಭಾಗವತ ಧರ್ಮಗಳನ್ನು ಕುರಿತು ಹೇಳುತ್ತೇವೆ. ಅಲ್ಲಿ ಕವಿ ಹರಿ ಪಿಪ್ಪಲಾಯನ ಮೊದಲಾದಂತಹ ಮಹಾನುಭಾವರು 9 ಜನ ಒಬ್ಬೊಬ್ಬರು ಹೇಳಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಹೇಳುತ್ತಾರೆ, ಅಯ್ಯ ಮನ್ಯೇ ಕುತಶ್ಚಿತ್ ಭಯಂ ಅಚ್ಯುತಸ್ಯ ಪದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀ. ಮನ್ಯೆ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪದಾಂಬುಜ ಉಪಾಸನಮತ್ರ ನಿತ್ಯಂ. ಸಂಸಾರದಲ್ಲಿ ಭಯದಿಂದ ಒದ್ದಾಡುವಂತಹ ಜನರಿಗೆ, ಭಯ ಅಂದ್ರೆ ಯಾವುದೋ ಒಂದು ತೊಂದರೆ ಇದ್ದೇ ಇರುತ್ತೆ ಮನಸ್ಸಿನಲ್ಲಿ, ಕೊರಗು 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 ಕೊರಗಿದ್ದೆ, ಅಂಥವರಿಗೆ ಉದ್ವಿಗ್ನ ಬುದ್ಧೇ ಯಾವಾಗ್ಲೂ ಟೆನ್ಷನ್. ಈ ಯುಗ ಯುಗದಲ್ಲೂ ಬರ್ತಾ ಇದೆ ಮನುಷ್ಯರಿಗೆ ಈ ಉದ್ವೇಗ ಅಂಬುದು ಯಾವಾಗಿದ್ದದ್ದೇ. ಉದ್ವಿಗ್ನ ಬುದ್ಧೇ ಅದಕ್ಕೆ ಕಾರಣ ಏನು? ಅಸದ್ ಆತ್ಮಭಾವಾತ್. ಅಸತ್ ಅಂತ ಹೇಳಿದ್ರೆ ಈ ಶರೀರ ಮೊದಲಾದವುಗಳು, ಇದು ಅಸತ್ತು ಅಂದ್ರೆ ಸತ್ತು ಅಸತ್ತಿನ ಶಬ್ದದ ಅರ್ಥ ಹೇಳುತ್ತಾರೆ ಶಾಸ್ತ್ರದಲ್ಲಿ. ಸತ್ತು ಅಂದ್ರೆ ಕಾರಣ, ಅಸತ್ತು ಅಂದ್ರೆ ಕಾರ್ಯ. ಪ್ರಕೃತಿ ಮೂಲ ಪ್ರಕೃತಿ ಸತ್ ಕಾರಣ, ಅದರಿಂದ ಬಂದ ಜಗತ್ತು ಅದರಲ್ಲಿ ಶರೀರ ಎಲ್ಲ ಕಾರ್ಯ ಅಸತ್ತು. ಈ ಶರೀರವನ್ನು ನೋಡಿ ಅಸತ್ ಆತ್ಮಭಾವ ಅದು, ಅಂದರೆ ಜೀವ ಶರೀರವನ್ನು ನೋಡಿ ಇದೇ ನಾನು ಅಂತ ತಿಳ್ಕೊಂಡದ್ದು. ನಮ್ಮ ಅರ್ಥ ಆಗ್ಬೇಕಾದ್ರೆ ದಿನಾಗೂ ಹೇಳ್ತಾನೆ ಇರ್ತೀವಿ, ಜೀವ ಜಡಕೆ ಭೇದ ಸರ್ವತ್ರ, ಹೌದಾ? ಹೇಳಿ ಹೇಳ್ತೀವಿ, ದಿನಾಗ ಹೇಳ್ತಾ ಇರ್ತೀವಿ. ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ಬೆಳಿಗ್ಗೆದ್ದು ಸ್ನಾನ ಮಾಡಿ ಮುಖ ನೋಡಿಕೊಳ್ಳುವಾಗ ಕನ್ನಡಿಯಲ್ಲಿ ನಾನು ನಾನು ಅಂತಾನೆ ನೋಡೋದು. ಇದು ಬೇರೆ, ಜೀವ ಬೇರೆ, ಜಡ ಬೇರೆ ಅಂತ ಯಾರಿಗಾದ್ರೂ ಎಚ್ಚರ ಆಯ್ತಾ? ಎಷ್ಟೆಷ್ಟು ವರ್ಷ ಆಯ್ತು ಒಬ್ಬರಿಗೆ, 80, 50, 60 ಇಷ್ಟು ವರ್ಷಗಳಲ್ಲಿ ಒಂದ್ ದಿವಸ ಒಂದು ಕ್ಷಣಾದರೂ ಆಲೋಚನೆ ಬಂತ? ಬರಲ್ಲ. ಅದು ನೋಡಿದ ಕೂಡ ನಾನು 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 ಅಂತ ಆಸತ್ ಆತ್ಮಭಾವ, ಅದೇ ನಾನು ಅದೇ ನಾನು ಅಂತ ಅದೇ ಕಾರಣವಂತೆ ಇಡೀ ನಮ್ಮ ದುಃಖಕ್ಕೆ. ಶರೀರವನ್ನೇ ನಾವು ಆತ್ಮ ಅಂತ ತಿಳ್ಕೊಂಡಿದ್ದರಿಂದ ದುಃಖ ಕಾರಣ ಆಗ್ತಾ ಇದೆ. ವಿಶ್ವಾತ್ಮನ ಎತ್ತರ ನಿವರ್ತದೆ ಭೀ. ಹಾಗಾದರೆ ಈ ಭಯ ಹೋಗಬೇಕು. ಭಯ ಹೋಗಬೇಕಾದ್ರೆ ಹೇಗೆ? ಇವತ್ತು ಹೋಗಿ ಮತ್ತು ನಾಳೆ ಬಂದ್ರೆ ಸರಿ ಹೋಗಲ್ಲ, ಭಯವೇ ಇರಬಾರದು. ಪ್ರಶಾಂತವಾಗಿರಬೇಕು ಜೀವನ ಎಲ್ಲ. ಹಾಗೆ ಪ್ರಶಾಂತವಾಗಿರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಉತ್ತರ ಕೊಡ್ತಾರೆ ಭಗವಂತನ ವಿಶೇಷವಾಗಿರತಕ್ಕಂಥ ಪಾದ ಅಂಬುಜ ಉಪಾಸನಂ ಅತ್ರ ನಿತ್ಯಂ ಅಂತ ಹೇಳ್ತಾ ಇದ್ದಾರೆ. ಪದಾಂಬುಜ ಅಂತ ಹೇಳ್ತಾರೆ. ಯಾರ ಪಾದ ಅಂಬುಜ ಅಂದ್ರೆ ಅಚ್ಯುತ. ಅಚ್ಯುತ ಅಂದ್ರೆ ಚ್ಯುತಿ ರಹಿತ. ಚ್ಯುತಿರಹಿತ ಅಂದ್ರೆ ಅವನಿಗೆ ಯಾವುದರಿಂದ ಚ್ಯುತಿ ಇಲ್ಲ? ಗುಣಗಳಿಂದ ಚ್ಯುತಿ ಇಲ್ಲ. ನಮಗ ಇವತ್ತೊಂದು ಗುಣ ಇರುತ್ತೆ, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಹೆಂಗಿರ್ತೀವೋ ಗೊತ್ತಿಲ್ಲ. ನಾವು ಅವನು ಹಾಗಲ್ಲ, ಯಾವಾಗೂ ಕಾನ್ಸ್ಟೆಂಟ್ ಆತನ ಗುಣಗಳೆಲ್ಲ ಸದಾ ಇರುವಂತವು. ಅದಕ್ಕೆ ಆತ ಗುಣೈಹಿ ಅಚ್ಯುತ, ಗುಣಗಳಿಂದ ಚ್ಯುತಿ ಇಲ್ಲ. ನಮ್ಮ ಹೃದಯ ಸ್ಥಾನದಿಂದಲೂ ಅವನಿಗೆ ಚ್ಯುತಿ ಇಲ್ಲ. ಅದಕ್ಕೆ ಅವನ ಬಿಂಬ ಅಂತ ಕರೀತಾರೆ. ಬಿಂಬಮೂರ್ತಿಯ ಪಾದ ಅಂಬುಜ ಉಪಾಸನಂ ಅಂದ್ರು. ಪದಾಂಬುಜ ಉಪಾಸನ ಅಂದ್ರೆ ಏನು? ದೇವರ ಪಾದ, ಅದೇ ಅಂಬುಜ ಅಂತೆ. ಅಂಬುಜ ಅಂದ್ರೆ ಕಮಲ, ದೇವರ ಪಾದ ಕಮಲದ ಉಪಾಸನೆ. ಸುಲಭವಾಗಿ ಹೇಳಿಕೊಡ್ತಾರೆ, ಒಂದು ಶಬ್ದದಲ್ಲಿ ಇಡೀ ಶಾಸ್ತ್ರಾರ್ಥವನ್ನ ತಿಳಿಸಿಕೊಡ್ತಾ ಬರ್ತಾರೆ. ಹೇಳ್ತಾರೆ ದೇವರ ಪಾದವನ್ನ ಕಮಲಕ್ಕೆ ಯಾಕೆ ಹೋಲಿಸಿದ್ರು ಅಂತ. ಹಾಗೆ ಸುಂದರವಾಗಿದೆ, ಅದಕ್ಕೆ ಕಮಲಕ್ಕೆ ಹೋಲಿಸಿದ್ರು. ಅಷ್ಟೇ ಅಲ್ಲ, ಕಮಲ ಸುನ್ನಿತ, ದೇವರ ಪಾದವು ಸುನ್ನಿತ, ಅದಕ್ಕೆ ಹೋಲಿಸಿದ್ರು. ಸರಿ, ಚೆನ್ನಾಗಿದೆ. ಇನ್ನೇನಿದೆ ಅಂತ ಹೇಳ್ತಾರೆ, ಕಮಲ ಅಂಟಿಲ್ಲದ್ದು. ಕಮಲ ಅಂಟಿಲ್ಲದ್ದು, ನೀರೆಲ್ಲ ಇರುತ್ತೆ, ನೀರಿನ ಅಂಟಿಲ್ಲ. ದೇವರ ಪಾದವು ಕೂಡ ಅಂಟಿಲ್ಲದ್ದು. ಅದಕ್ಕೆ ದೇವರ ಪಾದ ಈ ಸಂಸಾರದಲ್ಲಿ ನಮ್ ಜೊತೆಗೇನೆ ಇರುತ್ತೆ, ನಮಗಂಟಿರುತ್ತೆ, ಆ ದೇವರಿಗೆ ಅಂಟಿಲ್ಲ. ಅದಕ್ಕೆ ಹೇಳ್ತಾರೆ ದೇವರ ಪಾದವನ್ನು ಚಿಂತನೆ ಮಾಡುವಾಗ ಅಂಟಿಲ್ಲದವಾ ಅಂತ ಚಿಂತನೆ ಮಾಡಿದರೆ ನಮಗೂ ಸಂಸಾರದ ಅಂಟು ಹೋಗಿ ಬಿಡುತ್ತೆ. ಹಾಗಾದ್ರೆ ಭಗವಂತನ ಗುಣ, ಪ್ರಧಾನ ಗುಣ ಚಿಂತನೆ ಮಾಡಬೇಕಾಗಿದ್ದು ಯಾವುದಯ್ಯ ಅಂದ್ರೆ ಅಂಟಿಲ್ಲದವ ಅಸಂಗ ಅಂತ ಚಿಂತನೆ ಮಾಡಬೇಕು. ಇಷ್ಟು ರಹಸ್ಯವನ್ನು ಹೇಳಿಕೊಟ್ರು. ಇಡೀ ಸಂಸಾರ ನಮಗೆ ಇಲ್ಲದೆ ಹೋಗಬೇಕಾ, ನಾವು ಸಂತೋಷವಾಗಿರಬೇಕಾ, ಅವಾಗೆ ಭಗವಂತನನ್ನ ಅಸಂಗ 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 ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್, ಈ ಭಗವಂತನ ಅಸಂಗ ಅಸಂಗ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ನಮಗೆ ಎಲ್ಲಾ ರೀತಿಯಲ್ಲೂ ಭಯ ಪರಿಹಾರ ಆಗ್ತಾ 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 ಹೋಗುತ್ತದೆ. ಕಾರಣ ಈ ರೀತಿಯಾಗಿ ಬಿಂಬನ ಉಪಾಸನೆ ಮಾಡಬೇಕಯ್ಯ. ಹೌದಾ, ಬಿಂಬನ ಉಪಾಸನೆ ಮಾಡಬೇಕು ಅಂದ್ರೆ ಯಾವ ತರ ಮಾಡಬೇಕು, ಚಿಂತನೆ ಹೇಗ್ ಮಾಡಬೇಕು ಅಂದ್ರೆ ಹೇಳುತ್ತಾರೆ ಅರಣ್ಯಕಾಚಾರ್ಯರು ತಿಳಿಸಿಕೊಡುತ್ತಾರೆ. ಬಿಂಬನ ಚಿಂತನೆ ಎರಡು ರೀತಿ. ಒಂದು, ನೀತ ಗುರುಗಳು ಬಂದ ಮೇಲೆ ಬಿಂಬನ ಉಪಾಸನ ಶುರುವಾಗುತ್ತೆ. ಅಲ್ಲಿ ಆಚಾರ ಒಂದು ಶಬ್ದ ಹಾಕ್ತಾರೆ, ಏನದು ಅಂದ್ರೆ ನೀತ ಗುರುಗಳು ಬರಲಿಕ್ಕೆ ಮೊದಲು ಅಂದ್ರೆ ಇನ್ನ ಬಿಂಬನ ಕುರಿತು, ಬಿಂಬ ಹೀಗಿದ್ದಾನೆ, ಆತನ ರೂಪ ಹೀಗಿದೆ, ಗುಣ ಹೀಗಿದೆ ಅಂತ ವಿಶೇಷವಾಗಿ ಒಬ್ಬೊಬ್ಬರಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ, ಅದನ್ನೇ ಬಿಂಬ ಅಂತ ಕರೀತಾರೆ. ಆ ಭಗವಂತ ಅವರವರಲ್ಲಿ ಎಷ್ಟೆಷ್ಟು ಗುಣಗಳು ಪ್ರಕಟ ಆಗಬೇಕೋ ಅಷ್ಟೇ ಗುಣಗಳು ಪ್ರಕಟ ಮಾಡುತ್ತಾ ಇದ್ದಾನೆ. ವಿಶೇಷ ಅದು, ಅವರು ಯಾವ ರೂಪದಲ್ಲಿರ್ತಾರೋ ಅದೇ ರೂಪದಲ್ಲಿರ್ತಾನೆ. ಅಂಥ ವಿಶೇಷಗಳನ್ನು ನೀತ ಗುರುಗಳು ತಿಳಿಸಿಕೊಡುತ್ತಾರೆ. ಅಷ್ಟರವರೆಗೆ ನಾವು ಯಾರನ್ನು ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ ರಾಮಕೃಷ್ಣಾದಿ ರೂಪೇಣ ಅಂತ ಹೇಳುತ್ತೆ. ಅದನ್ನು ನಮ್ಮ ತಲೆಗೆ ಸ್ವಲ್ಪ ಬೇರೆ ಅರ್ಥ ಆಗುತ್ತದು. ಏನದು ಅಂದ್ರೆ ಬಿಂಬನ ಚಿಂತನೆ ಬಂದು ನೀತ ಗುರುಗಳು ಬಂದ ಮೇಲೆ, ನೀತ ಗುರುಗಳು ಬರಲಿಕ್ಕೆ ಮೊದಲು ಬಿಂಬ ಶಬ್ದವೇ ಇಲ್ಲ, ಇನ್ಯಾರ ಚಿಂತನೆ ಅಂದ್ರೆ ಅಯೋಧ್ಯಾ ಕಾಲದ ರಾಮಚಂದ್ರ, ದ್ವಾರಕಾವಾಸಿಯಾದ ಕೃಷ್ಣ, ಅವರಿಬ್ಬರ ಚಿಂತನೆ ಮಾಡುತ್ತಾ ಆ ರೀತಿಯಾಗಿ ರಾಮಕೃಷ್ಣಾದಿ ನರಸಿಂಹ ಮೊದಲಾದ ಆ ರೂಪಗಳ ಚಿಂತನೆ ಮಾಡಿ ಅಂತ ನಮ್ಮ ಕಲ್ಪನೆ ಬರುತ್ತೆ. ಹೇಳುತ್ತಾರೆ ರಾಮಕೃಷ್ಣಾದಿ ರೂಪೇಣ ಎಂಬ ಶಬ್ದಕ್ಕೆ ಅರ್ಥ ಏನು ಎಂಬುದು ನೋಡಿದರೆ, ಇಲ್ಲಿ ನೋಡಿ ನಾವೇನೋ ನೀತ ಗುರುಗಳು ಬರುವವರಿಗೆ ಬಿಂಬ ಎಂಬ ಶಬ್ದವೇ ಇಲ್ಲ, ರಾಮಕೃಷ್ಣಾದಿ ರೂಪಗಳ ಉಪಾಸನೆ ಅಂತ ಹೇಳ್ತೀವಿ. ರಾಮಕೃಷ್ಣಾದಿ ರೂಪಗಳ ಉಪಾಸನೆ ಅಂದ್ರೆ ನಾವು ಅರ್ಥ ಮಾಡಿಕೊಂಡದ್ದೇನು? ತ್ರೇತಾಯುಗದ ರಾಮಚಂದ್ರ, ದ್ವಾಪರ ಯುಗದ ಕೃಷ್ಣ ಅಂತ ಅರ್ಥ ಮಾಡಿಕೊಂಡದ್ದು. ಸರಿಯಪ್ಪ, ಹಾಗಾದ್ರೆ ಬಿಂಬ ಅಂತ ಶಬ್ದವೇ ಆಡಬಾರದು, ನಾವು ಆತನ ಕರಿಬಾರದು, ಏನ್ ಮಾಡಬಾರದು. ಹಾಗಾಗಿ ಬೆಳಿಗ್ಗೆದ್ದು ದೇವರ ಪೂಜೆ ಮಾಡೋ ಕಾಲಕ್ಕೆ ಸಂಪ್ರದಾಯ ಹೇಗ್ ಬಂದಿದೆ? ಸ್ವಾಮಿಗಳಾಗ್ಲಿ ಯಾರೇ ಆಗಲಿ ಪ್ರತಿಮಾ ಎದುರಿಗಿಟ್ಟಾಗ ಅಲ್ಲಿ ಆವಾಹನೆ ಮಾಡೋದು ಯಾರನ್ನ? ರಾಮ ಪ್ರತಿಮಾ ಇದೆ, ದೇವರನ್ನ ಕರೀಬೇಕು. ಈಗಂತೂ ನಮಗೆ ಕಂಡೀಷನ್ ಇದೆ. ಏನಂತ ಆಚಾರ್ಯ ಮಾತ್ರ ಹೀಗೆ ಅರ್ಥ ಮಾಡಿಕೊಂಡಿದ್ದು, ನೀತ ಗುರುಗಳು ಬರುವವರು ಬಿಂಬ ಎಂಬ ಶಬ್ದ ಆಡ್ಲಿಕ್ಕಿಲ್ಲ,
ರಾಮಕೃಷ್ಣಾದ ರೂಪಗಳಿಂದಲೇನೆ ಅಂದ್ರೆ ತ್ರಿತಾಯುಗ ರಾಮಚಂದ್ರ ದ್ವಾಪರ ಕೃಷ್ಣ ಅವರನ್ನೇ ಕರಿಬೇಕು ಅಂತ ಅಂದುಕೊಂಡು. ಆದರೆ ಪ್ರತಿಮಾ ಇದರಿಗೆ ಇಟ್ಟುಕೊಂಡು ದೇವರ ಪೆಟ್ಟಿಗೆ ಬಿಚ್ಚಿದ್ರೆ ಆವಾಹನ ಮಾಡೋದು ಯಾರನ್ನ? ತ್ರೇತಾಯುಗದ ರಾಮಚಂದ್ರ ಬಾರಯ್ಯ ಅಂತ ಕರಿತಾ ಇದ್ದೀರಾ ಇಲ್ಲಲ್ಲ, ಯಾರನ್ನ ಕರೀತಾ ಇರೋದು? ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ನೀವು ಆರಯ್ಯ, ಮತ್ತೆ ಕೂಡುತ್ತಡಿ. ನೀತ ಗುರುಗಳು ಬರಲಿಲ್ಲ, ಉಪದೇಶ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಮಂಥ ಕಾಲಕ್ಕೆ ಏನೂ ಗೊತ್ತಿಲ್ಲದ ಬಿಂಬನನ್ನ ಕರೆದು ಪೂಜಾ ಇದೇ ಕೂಡುತ್ತೆ. ಹೇಳೋದೊಂದು ಮಾಡೋದೊಂದಾಗಿಲ್ವ ನಾವು ಆಚಾರ ಮಾತಿಗೆ? ಮತ್ತೇನಂತದು ಅಂದರೆ ಆಚಾರ್ಯ ಮಾತಿಷ್ಟು, ನೀತ ಗುರುಗಳು ಬಂದ ಮೇಲೆ ಬಿಂಬನ ವಿಶೇಷ ಉಪಾಸನೆ. ನೀತ ಗುರುಗಳು ಬರಲಿಕ್ಕೆ ಮೊದಲು ಬಿಂಬನದ್ದೇ ಚಿಂತನ ವಿಶೇಷವಾಗಿ ನಡೆಯುತ್ತೆ. ಹೇಗೆ? ಕುರುಡಾಗಿ, ಆತನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ನಾವೇನು ಮಾಡ್ತಾ ಇದ್ದೀವಿ? ರಾಮ ಪ್ರತಿಮಾ ಕೃಷ್ಣ ಪ್ರತಿಮಾ ಇಟ್ಟುಕೊಂಡು ಅಲ್ಲಿ ಬಿಂಬನನ್ನೇ ಕರೆದು ಬಾರಯ್ಯ ಅಂತ ಬಂದರೆ ಹೇಗ್ ಬರ್ತಾನಾತ ಅಂದ್ರೆ, ನೀರಿದೆ, ತಂಬಿಗೆ ತಾಲಿ ಎಲ್ಲ ಇಟ್ಟುಕೊಂಡಿದ್ದೀನಿ. ತಾಲಿಯಲ್ಲಿ ಹಾಕಿದರೆ ತಾಲಿ ಆಕಾರದಲ್ಲಿ ನೀರು ಬರುತ್ತೆ, ತಂಬಿಗೆಯಲ್ಲಿ ಹಾಕಿದರೆ ತಂಬಿಗೆ ಆಕಾರದಲ್ಲಿ ಬರುತ್ತೆ. ಬಿಂಬನನ್ನ ರಾಮನ ಪ್ರತಿಮೆ ಅದೊಂದು ತಾಲಿ ಅಂತೆ, ಬಿಂಬನನ್ನ ರಾಮ ಪ್ರತಿಮಾದಲ್ಲಿ ಸುರಿದರೆ ರಾಮನ ಆಕಾರದಲ್ಲಿ ಬರುತ್ತಾನೆ, ನರಸಿಂಹ ಪ್ರತಿಮಾದಲ್ಲಿ ಸುರಿದರೆ ಆ ನರಸಿಂಹನ ಆಕಾರದಲ್ಲೇ ಬರುತ್ತಾನೆ. ಸುರತದ್ದು ಯಾರನ್ನ? ಬಿಂಬನನ್ನೇ. ಬಿಂಬನನ್ನೇ ಕರೆದರೆ ಆ ಆಕಾರದಲ್ಲಿ ನಿಂತ. ಅದನ್ನ ಆಚಾರ್ಯರು ಅಂದ್ರು ರಾಮಕೃಷ್ಣಾದಿ ರೂಪೇಣ ಬಿಂಬ ಉಪಾಸನಂ ಅಂತ. ಬಿಂಬನ ಉಪಾಸನ ವಿಶೇಷವಾಗಿ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಈ ರೀತಿ ಆಗಿರತಕ್ಕಂಥದ್ದು. ಅಂದರೆ ಹೇಗೆ ಬರುತ್ತೆ? ಅರಣ್ಯಕ್ಕೆ ಆಚಾರ್ಯ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಬಿಂಬಮೂರ್ತಿ ಜೀವನ ಆಕಾರ ಹೇಗಿರುತ್ತೋ ಅದೇ ಆಕಾರದಲ್ಲಿ ಇರ್ತಾನೆ. ನಮ್ಮ ಆಕಾರ ನಮ್ಗೆ ಗೊತ್ತಿಲ್ಲ. ಆವಾಗ ಒಂದು ವೇಳೆ ವಿಜಯರಾಯರ ಕಥೆ ಇವತ್ತು ಹೇಗೆ ವಿಜಯರಾಯರ ಆರಾಧನೆ, ಅವರು ಆದವಾನಿಯಲ್ಲಿ ತುಂಬಾ ಕಾಲ ಇದ್ರು. ಅವರ ಶಿಷ್ಯರು ವೇಣುಗೋಪಾಲದಾಸರು ಅವರಿಗೆ ಅಂಕಿತ ಕೊಡಬೇಕು, ಅನುಗ್ರಹ ಮಾಡಬೇಕು ಅಂತ ಗೋಪಾಲದಾಸರಿಗೂ ಅಂಕಿತವಾದ್ದಲ್ಲೇ, ಅಲ್ಲೇ ಮಂಗರಾಯನ ಗುಡಿ ಅಂತಿದೆ ಪ್ರಾಣದೇವರ ಗುಡಿ, ಅಲ್ಲಿ ಗೋಪಾಲದಾಸರಿಗೆ ಅಂಕಿತವಾದ್ದು. ಇನ್ನೊಂದು ವಿಜಯರಾಯರ ಕಟ್ಟಿ ಅಂತಿದೆ, ಪ್ರಾಣದೇವರಿದ್ದಾರೆ ಸಮ್ಮುಖ ಪ್ರಾಣದೇವರು, ಅಲ್ಲಿ ವೇಣುಗೋಪಾಲದಾಸರಿಗೆ ಅಂಕಿತವಾದ್ದು. ಅವರು ಆದವಾನೆಯಲ್ಲಿದ್ದು ದಿನ ಆಗೂ ಹೋಗುವ ಹಾದಿಯಲ್ಲಿ ಒಬ್ಬರ ಬ್ರಾಹ್ಮಣನ ಮನೆಯಲ್ಲಿ ಪುರಾಣ ನಡೀತಾ ಇದ್ದರೆ ಆತನಿಗೆ ಕೇಳಿಸುವಂತೆ ಶಿಷ್ಯರಿಗೆ ಹೇಳಿದರು. ನೋಡ್ರಪ್ಪ ಕಾಗಿ ಪುರಾಣ ಆಗ್ತಾ ಇದೆ ಅಂತ ಹೋದರು. ಆ ಬ್ರಾಹ್ಮಣನಿಗೆ ದುಃಖ ಆಯಿತು. ದೊಡ್ಡವರು ವಿಜಯದಾಸರು, ಯಾಕೋ ನನ್ನ ಪುರಾಣ ಕೇಳಿ ಅವರು ಕಾಗಿ ಪುರಾಣ ಅಂದ್ಬಿಟ್ರಲ್ಲ. ಕಾಗಿ ಪುರಾಣ ಅಂದ್ರೆ ಅರ್ಥ ಇಲ್ಲದ ಪುರಾಣ ಅಂತ ಅರ್ಥ, ಮಾಮೂಲಿ ಮಾತ್ರ. ಅದು ಏಕಾಂತದಲ್ಲಿ ಹೋಗಿ ಕಾಲಿಗೆ ಬಿದ್ದ. ಸ್ವಾಮಿ ದೊಡ್ಡವರು ನೀವು ಯಾಕೆ ಹೀಗಂದಿರಾ, ಅರ್ಥಲದ ಮಾತಾಯ್ತಾನಂದು ಹೇಳಿದ್ರೆ, ಇಲ್ಲಪ್ಪ ಹಾಗಲ್ಲ ನಾನಂದಿದ್ದು. ಮತ್ತೇನು ಅಂದ್ರೆ ನಿನ್ನ ಸ್ವರೂಪ ಕಾಗೆ, ಅದಕ್ಕೆ ಕಾಗೆ ಪುರಾಣ ಹೇಳ್ತಾ ಇದೆ, ಅದೆಂಥ ಇದು. ಹಾಗೆ ನಮ್ಮ ಸ್ವರೂಪ ಯಾವುದೋ ಗೊತ್ತಿಲ್ಲ. ಸರಿ ಕಾಗೆ ಎಂದು ಇಟ್ಕೊಳ್ಳೋಣ ಸುಮ್ಮನೆ. ನಾವು ಬಿಂಬನನ್ನ ರಾಮನ ರೂಪದಲ್ಲಿ ಕರೆದರೆ ನಿಮಗೆ ಕಾಗೆ ಗೊಂಬೆಗಳು ಸಕ್ಕರೆ ಗೊಂಬೆಗಳು ಕೊಟ್ಟೆ ಒಂದು 100, ಅದರಿಂದ ರಾಮನ ರೂಪ ತಯಾರು ಮಾಡಿ ಎಂದೆ. ಆ ಗೊಂಬೆಗಳು ಪುಡಿ ಮಾಡಬಾರದು, ಹಾಗೆ ಗೊಂಬೆಗಳೆಲ್ಲ ಒಂದಕ್ಕೊಂದು ಒಂದಕ್ಕೊಂದೆಲ್ಲ ಸೇರಿಸಬೇಕು, ಸೇರಿಸಿ ರಾಮನ ರೂಪ ತಯಾರು ಮಾಡಬೇಕು. ತಯಾರು ಮಾಡಿದರೆ ಮೇಲ್ನೋಟಕ್ಕೆ ರಾಮ, ಒಳಗೆಲ್ಲ ಕಾಗೆಗಳೇ ಅಲ್ವಾ. ಹಾಗೆ ಬರ್ತಾನೆ ನಮ್ಮ ಬಿಂಬಮೂರ್ತಿ. ಅಲ್ಲ ಅವನ ರೂಪ ಗೊತ್ತಿಲ್ಲ, ಗೊತ್ತಿಲ್ಲ ನೀನಿದ್ದಿ ಅಂತ ಗೊತ್ತಲ್ಲಪ್ಪ ಸ್ವಾಮಿ, ಒಳಗಿದ್ದೀಯಲ್ಲ ಬರ್ತೀಯ, ಆ ರೂಪದಿಂದ ಪೂರ್ಣ ತುಂಬತೀಯ. ನಮಗಂತೂ ರಾಮನ ಆಕೃತಿಯಲ್ಲಿ ಬಿಂಬ ತೋರತಾನೆ. ಮತ್ತು ಅಲ್ಲಿ ಪ್ರಶ್ನೆ, ಏನಿದು ಒದ್ದಾಟ? ಆ ತ್ರೇತಾಯುಗದ ರಾಮಚಂದ್ರ ಆಗಲಿ ಈ ಬಿಂಬಮೂರ್ತಿ ಆಗಲಿ ಬೇರೇನಾ ಒಂದೇನಾ? ಒಂದೇ, ಒಂದೇನೆ. ಅಂತಹ ಕಾಲಕ್ಕೆ ಈ ಬಿಂಬನನ್ನೇ ಉಪಾಸನೆ ಮಾಡಬೇಕು ಅಂತ ಗೊಂದಲ ಯಾಕೆ? ಯಾರನ್ನು ಉಪಾಸನೆ ಮಾಡಿದ್ರೆ ಹೇಳ್ತಾರೆ, ಭಗವಂತನೇ ಮಾಡಿದ ತೃಪ್ತಿಯಲ್ಲಿ ವಿಜಯದಾಸರು ಹೇಳ್ತಾರೆ, ಅವರೊಂದು ಸುಳಾದಿಯಲ್ಲಿ ಹೇಳ್ತಾರೆ. ದೇವ ಬಂದು ವಿಠಲ ರೂಪದಿಂದ ಇವರು ಬಿಂಬನ ಚಿಂತನೆ ಮಾಡ್ತಾ ಇದ್ರೆ ವಿಠಲ ರೂಪದಿಂದ ಕುದುರೆ ಮೇಲೆ ಬಂದು ಹೆದರಿಸಿದ, ನನ್ನ ರೂಪ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಅವಾಗ ಹೇಳ್ತಾರೆ, ನೀನು ಹೆದರಿಸಿದರೆ ಅಂಜುವನಲ್ಲ ಹರಿಯೇ. ಹೇಳುತ್ತಾರೆ, ನಿನ್ನ ಅನಂತ ಅನಂತ ರೂಪಗಳು, ಅವತಾರ ರೂಪಗಳಿವೆ, ಅನಂತ ರೂಪಗಳನ್ನ ಒಂದೊಂದನ್ನೂ ತೆಗೆದು ಮುಂದಿಟ್ಟುಕೊಂಡು ಆ ರೂಪವನ್ನ ನೋಡುತ್ತಾ ಆ ಗುಣಗಳು ಚಿಂತನೆ ಮಾಡುತ್ತಾ ಕಲ್ಪ ಕಲ್ಪ ಸಾಧನೆ ಮಾಡಿದರೂ ಮೋಕ್ಷಕ್ಕೆ ಉಪಯೋಗವಿಲ್ಲ ಎಂದು ನೀನೇ ಹೇಳಿದ್ದು. ನಿನ್ನ ಈ ಬಿಂಬ ರೂಪವನ್ನು ಉಪಾಸನೆ ಮಾಡದೆ ಮೋಕ್ಷ ಇಲ್ಲ ಅಂತ ನೀನೇ ತೃಪ್ತಿಯನ್ನು ಮಾಡಿ ಈಗ ಈ ರೂಪ ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಸರಿಯೇ ಅಲ್ಲ, ನಾನೊಬ್ಬನೇ ಹೀಗೆ ಮಾಡಿದನ? ಮಧ್ವರಾಯರೇ ಮೊದಲಾದ ಜ್ಞಾನಿಗಳೆಲ್ಲ ಹೀಗೆ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ. ಹರಿಯೇ ಅದಕ್ಕೆ ಬಿಂಬನ ಚಿಂತನ ಅವಶ್ಯಕ ಅಂತ ಸ್ಪಷ್ಟವಾಗಿ ವಿಜಯದಾಸರು ಹೇಳುತ್ತಾರೆ. ಹಾಗಾದರೆ ನಾವು ಬಿಂಬನ ಎರಡು ರೀತಿ ಚಿಂತನ ಅಂದ್ರೆ ನೀತ ಗುರುಗಳು ಬಂದು ಹೀಗಿದ್ದಾನೆ ಅಂತ ತಿಳಿಸಿಕೊಳ್ಳಿಕ್ಕೆ ಮೊದಲು ಕುರುಡಾಗಿ ಸ್ವಾಮಿ ಇದ್ದಾನೆ ಅವನನ್ನೇ ರಾಮನ ಆಕೃತಿಯಲ್ಲಿ ಮತ್ತ ಅಲ್ಲಿ ಚಿಂತನೆ ಬರುತ್ತೆ. ಎರಡೂ ಒಂದೇ ಆದಾಗ, ಹೊರಗಿನ ಅವತಾರ ರೂಪವು ಒಳಗಿನ ಬಿಂಬರೂಪವು ಒಂದೇ ಆದಾಗ ಅದು ಇದು ಅಂತ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ, ಇಬ್ಬರು ಹೆಣ್ಣುಮಕ್ಕಳು, ಅವರಿಗೆ ಇಬ್ಬರು ಕೋಟೀಶ್ವರ, ಇಬ್ಬರು ಸಮಾನ ಆಸ್ತಿ, ಇಬ್ಬರಿಗೂ ಇಪ್ಪತ್ತಿಪ್ಪತ್ತು ಕೋಟಿ ಅಂದುಕೊಳ್ಳಿ. ಎಲ್ಲರೂ ಇಬ್ಬರು ನೋಡಿದ ಕೊಳ್ಳೆ ಕೋಟೀಶ್ವರರು ಅಂತ ಕರೀತಾರೆ. ಒಬ್ಬಾಕೆ ಮಾತ್ರ ಮೈತುಂಬಾ ಆಭರಣ ಹಾಕೊಂಡಿದ್ದಾಳೆ, ಇನ್ನೊಬ್ಬಾಕೆ ಬರೇ ಕರಿಮಣಿ ಹಾಕೊಂಡು ಬಂದಿದ್ದಾಳೆ. ಸರ ಕರೆಯುವಾಗ ಹೇಗೆ ಕರೀತಾರೆ? ಸರ ಹಾಕೊಂಡಿದ್ರು ಕೋಟೀಶ್ವರಳು ಅಂತ ಕರೀತಾರೆ, ಬರೇ ಕರಿಮಣಿ ಹಾಕೊಂಡಿದ್ರು ಕೋಟೀಶ್ವರಳು ಅಂತಾನೆ ಕರೀತಾರೆ. ಹೌದಾ? ಹಾಗೆ ಯಾರಾದ್ರೂ ಅಯ್ಯೋ ಏನು ಹಾರ ಹಾಕೊಂಡಿಲ್ಲ, ಅದಕ್ಕೆ ಏನು ದುಡ್ಡಿಲ್ಲ ಅಂತಾರೆ, ಹಿಂದೆ ಕಾಣಿಸ್ತಾ ಇದೆ. ಅದ ಕಾರಣದಿಂದ ನಮ್ಮೊಳಗಿರುವ ಬಿಂಬರೂಪ, ನಮ್ಮೊಳಗಿರುವ ಬಿಂಬರೂಪ, ನಂತರ ಹೊರಗಿರುವ ಭಗವದ್ ರೂಪ, ಎರಡು ಕೂಡ ಹೇಗಿವೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಲ್ಲ, ಚೂರು ಎಲ್ಲರೂ ಮುಂದಕ್ಕೆ ಬನ್ನಿ. ಅಮ್ಮ ನೀವು ಚೂರು ಮುಂದಕ್ಕೆ ಬಂದ್ಬಿಡಿ. ಇಲ್ಲ ನೀವು ಮುಂದೆ ಬಂದು ಭರ್ತಿ ಮಾಡೋರು ಬಂದು ಇಲ್ಲಿ ಬಂದ್ಬಿಡಿ, ಡೈರೆಕ್ಟ್ ಬಂದ್ಬಿಡಿ, ಅವರೆಲ್ಲ ಒಳಗೆ ಬರ್ತಾರೆ. ಹೊರ ಕೂತ್ಲೆ ಬರ ಚೂರು ಗೋಡೆ ಸರಿಸ್ಬೇಕು. ಅದ್ ಹೇಳ್ತಾರೆ ಹೇಗೆ ಆ ಇಬ್ಬರು ಹೆಣ್ಣುಮಕ್ಕಳಲ್ಲಿ ವ್ಯತ್ಯಾಸ ಇಲ್ಲವೋ, ಇಬ್ಬರು ಕೋಟೀಶ್ವರರು, ಹಾಗೆ ಭಗವಂತನ ಅವತಾರ ರೂಪ ಎಂಥದ್ದು ಅಂದ್ರೆ ಅನೇಕ ಆಭರಣಗಳು ಹಾಕೊಂಡ ಆಕೆಯಂತೆ ಅನೇಕ ಗುಣಗಳು ಪ್ರಕಟ ಮಾಡಿದ್ದಾನೆ ಭಗವಂತ. ರಾಮಚಂದ್ರ ಎಷ್ಟು ರೂಪಗಳು ಎಷ್ಟು ಗುಣಗಳು ಪ್ರಕಟ ಮಾಡಿದ್ದಾನೆ, ತಾಕತ್ತನ್ನು ಪ್ರಕಟ ಮಾಡಿದ್ದಾನೆ. ಅಂತ ಭಗವಂತನ ರೂಪವನ್ನ ಧಾರಣೆ ಮಾಡಲಿಕ್ಕೆ ವಾಯುದೇವರಿಗೆ ಮಾತ್ರ ಸಾಧ್ಯ, ವಾಯುದೇವರಿಗೆ ಮಾತ್ರ ಸಾಧ್ಯ, ನಮಗೆಲ್ಲ ಧಾರಣೆ ಮಾಡಲಿಕ್ಕಾಗಲ್ಲ. ಮತ್ತೆ ನಮಗೆಂಥ ರೂಪ ಅಂದ್ರೆ ನಮ್ಮೊಳಗಿರೋ ಬಿಂಬರೂಪ ಅಂದ್ರು. ಈ ಬಿಂಬರೂಪ ಹೇಗಿದೆ ಅಂದ್ರೆ ಅವನು ಅಂಥ ಶಕ್ತಿವಂತನೆ, ಅವನು ಅಂಥ ಗುಣವಂತನೆ, ಆದರೆ ನಮಗೆಷ್ಟು ಹಿತವೋ ಅಷ್ಟೇ ಶಕ್ತಿ ಗುಣ ಪ್ರಕಟ ಮಾಡಿದ್ದಾನೆ, ಅಷ್ಟೇ ಮಾಡಿದ್ದಾನೆ. ಅಂದರೆ ಇನ್ನ ಸರಿಯಾಗಿ ಹೇಳಬೇಕಾದ್ರೆ ನಮ್ಮ ಬಲ್ಬ್ ಇದೆ, ಇದಕ್ಕೆ ವೈರ್ ಕನೆಕ್ಷನ್ ಇದೆ, ಕರೆಂಟ್ ಬರ್ತಾ ಇದೆ. ನಾವು ನೋಡುದು ಈ ವೈರಿಂದ ಬರೋದು ಕರೆಂಟೇ, ಹೊರಗಿರೋ ದೊಡ್ಡ ವೈರ್ ಅಲ್ಲಿ ಕರೆಂಟೇ ಬರುತ್ತಲ್ಲ, ಈ ವೈರ್ ಯಾಕೆ ಅಂತ ಇಟ್ಟುಕೊಂಡೋಗಿ ಡೈರೆಕ್ಟ್ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ವಿ, ಸುಟ್ಟೇ ಹೋಗುತ್ತೆ ಬಲ್ಬ್ ಅಲ್ವಾ. ಹಾಗೆ ನಮ್ಮ ಯೋಗ್ಯತೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಹಿತವಾದ ತನ್ನ ಗುಣಗಳನ್ನ ಶಕ್ತಿಯನ್ನ ಪ್ರಕಟ ಮಾಡಿದ ವೈರ್ ಥರ ಬಂದವರೇ ನಮ್ಮ ಬಿಂಬಮೂರ್ತಿ. ಟರ್ಮಿನಲ್ ವೈರ್ ಥರ ಬಂದವನು ಯಾರು ಅಂದ್ರೆ ರಾಮ ಕೃಷ್ಣ, ಏನು ಜಗತ್ತನ್ನೇ ಬೆಳಗಿದ ರೂಪ. ಅದನ್ನು ನಾವು ಉಪಾಸನೆ ಮಾಡಲಿಕ್ಕೆ ಹೋದ್ರೆ ಸುಟ್ಟು ಬೂದಿ ಆಗ್ತೀವಿ. ಅದು ವಾಯುದೇವರಿಗೆ ಮಾತ್ರ ಸಾಧ್ಯ, ಅದಕ್ಕೆ ದೇವರು ಮಾಡಿದ್ದು. ನಾನು ಅವತಾರ ರೂಪಗಳಲ್ಲಿ ಎಂಥ ಪ್ರಭಾವ ತೋರುತ್ತೇನೋ ಅದು ಧಾರಣೆ ಮಾಡುವ ತಾಕತ್ತಿಲ್ಲ ನಿಮಗೆ. ನಿಮ್ಮೊಳಗೆ ನಾನು ಬಿಂಬನಾಗಿದ್ದು ಹಿತವಾಗಿ ನಿಮಗೆಷ್ಟು ಬೇಕೋ ಅಷ್ಟೇ ಶಕ್ತಿ ಪ್ರಕಟ ಮಾಡಿದ್ದೇನೆ. ನೀವು ನೋಡುವ ಅಂದ್ರೆ ನಿಮಗೆ ವಿಶೇಷವಾಗಿ ಚಿಂತನೆಯ ಎಟಕಲಿಕ್ಕೆ ಬೇಕಾದ ರೂಪ ಅದು. ಆದರೆ ನೀತ ಗುರುಗಳು ಬರುವವರೆಗೂ ನಿಮಗೆ ನಾನು ಏನೊಂದು ಪರಿಚಯ ಆಗಲ್ಲ. ಅದಕ್ಕೇನು ಮಾಡಬೇಕು? ಆ ಬಿಂಬಮೂರ್ತಿಯನ್ನೇ ನೀವು ಚಿಂತನೆ ಮಾಡಬೇಕು. ಯಾವ ರೂಪದಿಂದ? ರಾಮಕೃಷ್ಣಾದಿ ರೂಪದಿಂದ. ಹಾಗಂತ ಆ ರಾಮ ರೂಪವನ್ನೇ ತಂದಿಟ್ಟುಕೋಬೇಡಿ ಅಂತ ದೇವರೇ ಶಾಸ್ತ್ರದಲ್ಲಿ ಕ್ಷಿಪ್ರ ಮಾಡಿದ್ದು. ಏನಂತ ಅಂದರೆ ಆ ರೂಪವನ್ನೇ ತಂದಿಟ್ಟುಕೊಂಡ್ರೆ ಧಾರಣೆ ಮಾಡುವ ತಾಕತ್ತಿಲ್ಲ. ಬಿಂಬನನ್ನೇ, ನಿಮಗೆ ಹಿತಕರವಾದ ಗುಣಗಳನ್ನ ಶಕ್ತಿಯನ್ನ ಪ್ರಕಟ ಮಾಡುವ ಬಿಂಬನನ್ನೇ, ರೂಪ ಗೊತ್ತಿಲ್ಲವಾದ್ದರಿಂದ ರಾಮನ ರೂಪದಲ್ಲಿ ಈ ಬಿಂಬನನ್ನೇ ಚಿಂತನೆ ಮಾಡಿದರೆ ನಿಮಗೆ ಹಿತ ಆಗುತ್ತೆ. ಇಷ್ಟು ಆಚಾರ್ಯರ ಮಾತಿನ ಅರ್ಥ. ಆ ಬಿಂಬನನ್ನೇ ರಾಮಕೃಷ್ಣಾದಿ ರೂಪೇಣ ಎಂಬ ಶಬ್ದಕ್ಕಿಷ್ಟರ್ಥ ಕೊಟ್ರು. ಇದನ್ನು ವಿಜಯದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಸರಿ, ಎಲ್ಲಿಗೆ ಬಂತು ಇಷ್ಟಕ್ಕೂ ಅಂತ ಹೇಳಿದರೆ, ಆ ಬಿಂಬನ ಉಪಾಸನೆ ನಾವು ಮಾಡಬೇಕು. ಬಿಂಬೋಪಾಸನ ಅಂದ್ರೆ ನೀತ ಗುರುಗಳು ಬಂದ ಮೇಲೆ ಆ ಬಿಂಬನ ರೂಪ, ಬಿಂಬನ ವಿಶೇಷ ಗುಣ, ವಿಶೇಷ ಕ್ರಿಯೆ ತಿಳ್ಕೊಂಡು ನಾವು ಉಪಾಸನೆ ಮಾಡೋದು. ಅದಕ್ಕಿಂತ ಮೊದಲು ಕುರುಡಾಗಿ ಅಂತ ಹೇಳಿದ್ವಲ್ಲ, ಅದು ಹೇಗೆ ಎಂಬುದನ್ನು ಅರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ತುಂಬಾ ಸುಂದರ ತಿಳಿಸಿಕೊಡ್ತಾರೆ. ಎರಡು ರೀತಿ ಭಗವಂತನ ಉಪಾಸನ. ಹೇಗೆ ಬಿಂಬನ ಉಪಾಸನ? ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ, ಆತ್ಮ ಆತ್ಮೀಯ ಸಮರ್ಪಣ, ಇದೇ ಉಪಾಸನ. ಅಂದ್ರೆ ಸಮರ್ಪಣ ಅಂದ್ರೆ ಅರ್ಥ ಏನು ಅಂತ ಮತ್ತು ಕೇಳುತ್ತಾರೆ. ನಮ್ಮ ಸುತ್ತೂ ಇರುವ ವಸ್ತುಗಳನ್ನ, ನಮ್ಮ ಸುತ್ತು ಇರುವ ವ್ಯಕ್ತಿಗಳನ್ನ ನಮ್ಮನ್ನ ದೇವರಿಗೆ ಕೃತಾರ್ಪಣ ಅಂತ ಬಿಡುವುದೇ ಸಮರ್ಪಣ. ಸರಿ, ಹಣ್ಣಿಟ್ಟಿದ್ದೀರಾ, ಇದು ಯಾರ್ದು? ನಿಮ್ಮದು, ಸದ್ಯಕ್ಕಂತ ನಿಮ್ದು. ದೇವರು ತಗೊಂಡ್ಬಿಟ್ಟು ಸುಮ್ಮನೆ ಇರ್ತಾರ? ಎಲ್ರಿ ಆಚಾರ ನಮ್ದು, ನಮ್ ದೇವರದ್ದು, ನಮ್ ದೇವರದ್ದು, ನಿಮ್ ದೇವರದಲ್ಲ ಅಂತ ಹೇಳಿ ಸದ್ಯಕ್ಕಂತೂ ಹಾಗಿರ್ಲಿ. ಕೊಡೋ ಕಾಲಕ್ಕೆ ಇದು ನಮ್ದಲ್ಲ ನಿಮ್ಮದೇ, ಅಂದ್ರೆ ಕೊಡೋವರೆಗೂ ನಮ್ದೇ ಆಗಿತ್ತು, ಕೊಟ್ಟ ಮೇಲೆ ನಿಮ್ದು. ಹಾಗೆ ದೇವರಿಗೆ ಸಮರ್ಪಣ ಅಂದ್ರೆ ಇಷ್ಟರವರೆಗೆ ನಮ್ದೇ, ನಮ್ ಸುತ್ತಿರುವ ವಸ್ತುಗಳು ವ್ಯಕ್ತಿಗಳು ಎಲ್ಲ ಎಷ್ಟು ಚೆನ್ನಾಗಿದ್ದೀವಿ, ಇನ್ನ ಮೇಲೆ ನಿನ್ನ ಅಧೀನ ಅಲ್ಲ ಅಂತ ಹೇಳುತ್ತಾರೆ. ಅದನ್ನೇ ಆತ್ಮ ನಿವೇದನ ಅಂತ ಪ್ರಹ್ಲಾದರಾದ್ರು ಹೇಳ್ತಾರಲ್ಲ. ಏನು ಆತ್ಮ ನಿವೇದನ ಅಂದ್ರೆ, ಇಷ್ಟವರೆಗೆ ನನ್ನ ಪಾಡಿಗೆ ನಾನಿದ್ದೆ, ಇನ್ನು ಮೇಲೆ ನಿನ್ನ ಸರೆಂಡರ್ ಆಗ್ತೀನಿ ಅಂತ ಅರ್ಥ ಅಲ್ಲ. ಅನಾದಿಯಿಂದ ದೇವರ ಅಧೀನವೇ ಆಗಿದ್ದೀವಿ ನಾವು. ಮತ್ತೆ ಹೊಸದಾಗಿ ಸಮರ್ಪಣೆ ಏನು ಬಂತು ಅಂದ್ರೆ ಹೇಳುತ್ತಾರೆ, ಆತ್ಮ ನಿವೇದನ ಅಲ್ಲ, ಆತ್ಮ ನೀ ವೇದನ. ನಮ್ಮಲ್ಲಿ ತಿಳ್ಕೊಳ್ಳೋದು, ಅಯ್ಯ ನಾನು ಅನಾದಿಯಿಂದ ನಿನ್ನ ಅಧೀನ, ಇಷ್ಟರವರೆಗೂ ತಲೆಯಲ್ಲಿ ಹೋಗಿಲ್ಲ, ಇವತ್ತು ಹೋಯಿತು, ಇದೇ ಆತ್ಮ ನಿವೇದನ ಅಂತ ಹೇಳಿದರು. ಹಾಗೆ ಭಗವಂತನಿಗೆ ಆತ್ಮ ಆತ್ಮೀಯ ಸಮರ್ಪಣ, ಅದೇ ಉಪಾಸನ ಅಂದ್ರು. ಅಂದರೆ ಅದನ್ನ ಒಂದು ಮಾತನ್ನು ಹೇಳ್ತಾರೆ ದಾಸರಾಜರು, ತುಂಬಾ ಉಪಕಾರ ಮಾಡ್ತಾರೆ ಮಹಾನುಭಾವರು. ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದಡಿಗಡಿಗೆ ನೆನವುತ್ತಿರು ಅಂತಾರೆ. ಇದನ್ನೇ ಬಿಂಬೋಪಾಸನ ಅಂತ ಕರೆಯೋದು. ನನ್ನ ಸುತ್ತೂ ಇರುವ ಪದಾರ್ಥಗಳು, ವ್ಯಕ್ತಿಗಳು, ನನ್ನ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ ಎಲ್ಲವೂ ದೇವರ ಅಧೀನ, ದೇವರ ಅಧೀನ ಅಂತ ನೆನೆಯುತ್ತಾ 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 ಇರಬೇಕಂತ. ದೇವರ ಅಧೀನ ಅಂತ ನೆನೆಯುವುದು ಅಂದ್ರೆ ಏನು? ದೇವರ ಅಧೀನ, ದೇವರ ಅಧೀನ ಬಾಯಿಂದ ಬರ್ತಾ ಇದೆ. ಅರ್ಥ ಅಂದ್ರೆ ಇದೆಲ್ಲ ದೇವ ಕೊಟ್ಟದ್ದು, ದೇವ ಕೊಟ್ಟಷ್ಟು ಕಾಲ ಇರುತ್ತೆ, ಹೊರಟೆ ಹೋಗುತ್ತೆ. ಅಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ, ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ಇದು ಬರಬೇಕು ಅಂದ್ರೆ ಉಪಾಸನ ಅಂದ್ರೆ ನಿತ್ಯವೂ ಅದನ್ನ ಎಡಬಿಡದೆ ಚಿಂತನೆ ಮಾಡಬೇಕು. ಯಾವಾಗ ಯಾವಾಗ ಪ್ರಾಕ್ಟಿಕಲ್ ಅಪ್ಲೈಯಿಂಗ್ ಹೇಗೆ ಅಂದ್ರೆ, ಸುತ್ತ ಇರುವ ನಾವು ಬೇಕಾದ ವಸ್ತುಗಳೆಲ್ಲ ಕೂತಿರುತ್ತೆ, ಕಾರು, ಬಿಲ್ಡಿಂಗು, ಅದು ಇದು ಎಲ್ಲ ಇರುತ್ತಲ್ಲ ಮನೆಯೆಲ್ಲ. ಯಾವ್ಯಾವ ಪದಾರ್ಥಗಳು ಇಷ್ಟವಾಗಿ ಬಚ್ಚಿಟ್ಟುಕೊಂಡಿರ್ತೀವಿ, ಆ ಬಚ್ಚಿಟ್ಟುಕೊಂಡ ವಸ್ತುಗಳನ್ನೆಲ್ಲ ನೋಡಿದಾಗೆಲ್ಲ ಅಂದ್ಕೋಬೇಕಂತೆ, ಸ್ವಾಮಿ ಇದು ನೀ ಕೊಟ್ಟದ್ದು ಅಂದ್ರೆ ಇದು ಯಾವಾಗಾದ್ರೂ ಕೈ ಕೊಡಬಹುದು ಅಂತ ಮುಟ್ಟಿದಾಗೆಲ್ಲ ಅಂದ್ಕೋಬೇಕಂತೆ. ಇದು ಯಾವಾಗಾದ್ರೂ ಕೈ ಕೊಡುತ್ತೆ, ನೀನು ತೆಗೆದು ಬಿಟ್ರೆ ಹೊರಟು ಹೋಗುತ್ತೆ ಅಂತ ದಿನಾಗೂ ಸ್ಮರಣೆ ಮಾಡ್ತಾ ಇದ್ರೆ ಒಂದು ದಿವಸ ಹೋಗುತ್ತದು, ಹೋದ ಕಾಲಕ್ಕೆ ಯಾವ ದುಃಖ ಇರಲ್ಲ, ಭ್ರಾಂತ ಇರ್ತಿ, ಹೇಗೂ ಹೋಗೋದೇ ಇದು ಹೋಯ್ತು. ಅಲ್ಲಿವರೆಗೂ ಚೆನ್ನಾಗಿರುತ್ತೆ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ, ಪದಾರ್ಥಗಳವರೆಗೂ ಪರವಾಗಿಲ್ಲ. ನಮ್ ಸುತ್ತಿದ್ದ ವ್ಯಕ್ತಿಗಳ ಕುರಿತು ಚಿಂತನೆ ಮಾಡಬೇಕಾದ್ರೆ ಹೊಡ್ಕೊಂಡ್ಬಿಡುತ್ತೆ ನೋಡಿ. ಯಾರಾದ್ರೂ ಏನಾದ್ರೂ ಅಂದ್ರೆ ಯಾಕ್ರೀ ನಮ್ಮವ್ರು ಚೆನ್ನಾಗಿರ್ಬೇಕು ಹಾಗಂತೀರಾ ಅಂತ ಬಂದ್ಬಿಡುತ್ತೆ. ನಮ್ಮ ಸುತ್ತ ಇರುವ ಹೆಂಡತಿ, ಮಕ್ಕಳು, ಉಮ್ಮ, ಎಲ್ಲರೂ, ಅಪ್ಪ ಅಮ್ಮ ಯಾರಿದ್ದಾರೆ ಚೆನ್ನಾಗಿದ್ದಾರಲ್ಲ, ಅವ್ರು ನೋಡಿದಾಗೆಲ್ಲ ಹರೇ ನೀ ಕೊಟ್ಟದ್ದು, ಇವರು ನಿನ್ನಧೀನ ಶಬ್ದ ಅದೇ ಅರ್ಥ. ಯಾವಾಗಾದ್ರೂ ದೂರ ಆಗ್ಬೋದು ಹರಿಯೇ, ನನ್ನ ಕರ್ಮಾನುಸಾರ ನೀನಿಟ್ಟಷ್ಟು ಕಾಲ ನನ್ನ ಸುತ್ತ ಇರ್ತಾರೆ, ಅವರು ಯಾವಾಗಾದ್ರೂ ಹೊರಡಬಹುದು. ಮುದ್ನೇನು, ಇಟ್ಟಷ್ಟು ಕಾಲ ಇವರನ್ನ ನನ್ನ ಸುತ್ತು, ನೀನಿಟ್ಟಷ್ಟು ಕಾಲ ನಿನ್ನ ಪ್ರತಿಮೆಗಳಿವರು, ಅವರಲ್ಲಿ ನಿನ್ನ ಪೂಜಾ ಮಾಡುತ್ತೇನೆ ಅಂತ ಸಂಕಲ್ಪ. ಯಾವಾಗ ಇವರನ್ನ ಕರಕೊಂಡು ಹೋದರೂ ಕೂಡ ಸಿದ್ಧ ಅಂತ. ಇಷ್ಟು ಉಪಾಸನಾ ತಾತ್ಪರ್ಯ. ಇದು ಬರೀ ಭಗವದ ದೀನ ಭಗವದ ದೀನ ಸುಮ್ರ ಶಬ್ದ ಆಡಿದ್ರೆ ಏನು ಉಪಯೋಗ? ಅದು ತಲೆಗೇರಬೇಕು ಅಂತ ಹೇಳ್ತಾರೆ. ಇದು ಉಪಾಸನ ಭಗವಂತನಿಗೆ. ಹರೇ ನಿನ್ನಿಷ್ಟ, ಅಷ್ಟವರೆಗೂ ಪರವಾಗಿಲ್ಲ. ಇನ್ನಾ ಏನು, ಕೈಕಾಲುಗಳು ಚೆನ್ನಾಗಿವೆ, ಕೈಕಾಲು ಇಂದ್ರಿಯಗಳು ಫಸ್ಟ್ ಕ್ಲಾಸ್ ಆಗಿವೆ, ತಿರುಗ್ತಾ ಇದ್ದೇವೆ. ಯಾವಾಗಾದರೂ ಕೈ ಕೊಡಬಹುದು, ಯಾವಾಗಾದರೂ ಕೈ ಕೊಡಬಹುದು. ಯಾಕೆ ಸ್ವಾಮಿ ಇವಾಗ ಚೆನ್ನಾಗಿಟ್ಟಿದ್ದಾನೆ, ನಾಳೆ ನನ್ನ ಕರ್ಮಾನುಸಾರ ಏನೇ ಆಗಬಹುದು, ಯಾರಿಗೆ ಗೊತ್ತು? ಎಷ್ಟು ಚೆನ್ನಾಗಿದ್ದವರು ಇದ್ದಕ್ಕೆಲ್ಲ ಹಾಸ್ಪಿಟ್ಲಲ್ಲಿ ಬಿದ್ದಿರ್ತಾರೆ. ಕಟ್ಟಿ ಶ್ರೀನಿವಾಸ್ ಅಂತ ದಾಸರೆಲ್ಲ ಆರಾಧನೆ ಎಲ್ಲ ಮಾಡ್ತಾ ಇರ್ತಾರೆ ಪಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಒಳಗೆಲ್ಲ ತೊಂದರೆ ಆಗ್ಬಿಟ್ಟು ಎಷ್ಟು 5-6 ತಿಂಗಳು ICUನಲ್ಲಿದೆ. ಮೊನ್ನೆ ಮನೆಗೆ ಬಂದ್ರು. ಪ್ರಪಂಚದಲ್ಲಿ ವಿಚಿತ್ರ ಅಂತಹದ್ದು, ಅವರು ಮನೆಗೆ ಬಂದದ್ದೇ ಹೆಚ್ಚಾಯಿತು. ಮುಂದಿನ ದಿವಸವರೆಗೂ ಗಟ್ಟಿಮುಟ್ಟು ತಿರುಗಾಡ್ತಾ ಇದ್ರು. ಯಾವಾಗ ಯಾವಾಗ ಯಾರು ಬೀಳ್ತೀವೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ನಿಶ್ಚಯವಾದದ್ದೇನು, ಸ್ವಾಮಿ ಕೊಟ್ಟಿರ್ತಾನೆ, ನಮ್ಮ ಕರ್ಮಾನುಸಾರ ಯಾವಾಗಾದರೂ ತೆಗೀತಾನೆ ಅಥವಾ ಇಡುತ್ತಾನೆ. ಅದು ಒಳ್ಳೆದಕ್ಕೆ ಮಾಡುತ್ತಾನೆ, ಕೊಟ್ಟದ್ದು ಒಳ್ಳೆದಕ್ಕೆ, ತಗೊಳ್ಳೋದು ಒಳ್ಳೆದಕ್ಕೆ. ಇದು ನಾವು ಸದಾ ಚಿಂತನೆ ಮಾಡುತ್ತಾ ಇರಬೇಕು. ಸ್ವಾಮಿ ನಿನ್ನಿಷ್ಟ, ಕೊಟ್ಟಿದ್ದೀಯ, ತಗೊಂಡ್ರು ನಿನ್ನಿಷ್ಟ, ಇಟ್ಟರು ನಿನ್ನಿಷ್ಟ, ನಿನ್ನಿಷ್ಟ ಇದು, ನಿನ್ನಿಷ್ಟ ಪ್ರಕಾರ ನಡೆಯುತ್ತೆ ಎಂಬ ಚಿಂತನೆ ಸದಾ ಕೊಡಯ್ಯ. ಅದು ತೆಗೆದು ಬಿಟ್ರೆ ಏನಾಗುತ್ತೆ, ನೀನು ಯಾವುದು ನನ್ನಿಂದ ತೆಗೆದಾದ್ರೂ ಕೂಡ ಹೋಯ್ತು ಹೋಯ್ತು ಒಂದು ದುಃಖವೇ ನನಗೆ ಕಾಡುತ್ತೆ. ನಿನ್ನ ಅಧೀನ ಎಂಬ ಚಿಂತನೆ ಸದಾ ನನಗೆ ಬರ್ತಾ ಇತ್ತ. ಯಾವುದು ಹೋದ್ರೂ ದುಃಖ ಇರಲ್ಲ ಅಲ್ವಾ? ತುಂಬಾ ಕಾಲದಿಂದ ಇದ್ದ ವಸ್ತುವಾಗ್ಲಿ ವ್ಯಕ್ತಿಯಾಗ್ಲಿ ಹೋದ್ರೆ ದುಃಖ ಬರುವುದು ಸಹಜ. ಆಗಿಂದಾಗೆ ಬಂದ ವಸ್ತುವಾಗಲಿ ವ್ಯಕ್ತಿಯಾಗಿ ಬಂದು ಹೋದ್ರೇನೆ ದುಃಖ ಆಗ್ಬಿಡ್ತಾ ಇರುತ್ತೆ, ಹೊಟ್ಟೆ ಕರಳು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ಅವನ ಅಧೀನ ಎಂಬ ಚಿಂತನೆ ನಮಗಿಲ್ಲ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಲ್ಲ. ಅದಕ್ಕೆ ಕಟ್ಟಿಟ್ಟ ಬುತ್ತಿ ದುಃಖ. ಅದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಉಪಾಸನೆ ನಿತ್ಯ ಈ ಚಿಂತನೆ ಮಾಡದಿದ್ರೆ ನಮಗಂತೂ ತರಂಗಗಳಂತೆ ಹೊಡೆತಗಳು ಬಂದೇ ಬರ್ತಾ ಇರುತ್ತೆ, ಕಂಪಲ್ಸರಿ. ಅದು ಬಂದಾಗೆಲ್ಲ ದುಃಖ ಅಪ್ಪಳಿಸಿ ಹಾಕ್ತಾ ಇದ್ರೆ ಅದರಿಂದ ಏನಾಗುತ್ತೆ, ದೇವರ ನೆನಪು ದೂರ 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 ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಬಂದದ್ದೇ ದೇವರ ನೆನೆಯಲಿಕ್ಕೆ, ಅದೊಂದು ಬಿಟ್ಟು ಎಲ್ಲ ಮಾಡಿ ಹೋದಂತಾಗುತ್ತೆ. ಅದ ಕಾರಣ ನಮ್ಮ ಜೀವನದ ಗುರಿ ದೇವರ ನೆನಪು ಸದಾ ಬರಬೇಕಾದರೆ ನಮಗೆ ದುಃಖಗಳು ಅದರ ಪೆಟ್ಟು ಮನಸ್ಸಿಗೆ ಬರಬಾರದು ಅಂತಾದರೆ ನಿತ್ಯ ಈ ಟ್ಯಾಬ್ಲೆಟ್ ಹಾಕೋಬೇಕು. ಏನದು, ಎಲ್ಲ ನಿನ್ನ ಅಧೀನ ಹರೇ, ಇಟ್ಟಷ್ಟು ಕಾಲ ಇರ್ತೇನೆ. ಅಪ್ಪ ತುಂಬಾ ಉಪನ್ಯಾಸ ಮಾಡಿದೀರಾ, ನಮಗಷ್ಟು ಆಗಲ್ಲ, ಇಷ್ಟೆಲ್ಲ ನೆನಿಬೇಕಾದ್ರೆ ಶಾರ್ಟ್ಕಟ್ ಅಲ್ಲಿ ಹೇಳ್ಕೊಡಿ ಅಂತ ಹೇಳ್ತೀರಾ? ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆ. ಅದ್ಭುತ ನೋಡಿ, ಅವರು ಎಲ್ಲ ಅರ್ದು ಕೊಡದವರು ಅದನ್ನು ಒಂದು ಚಿಕ್ಕ ಶಬ್ದದಲ್ಲಿ ಏನು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಇದೊಂದು ಸ್ಮರಣೆ ಮಾಡ್ತಾ ಇರೋ ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ಟ ಹಂಗೆ ಇರುವೇನು ಹರಿಯೇ ಅದನ್ನೇ ಹೇಳ್ತಾರೆ. ಈ ಭಗವಂತನ ಉಪಾಸನ ಅಂದ್ರೆ ಅಧೀನತಾ ಚಿಂತನ, ಭಗವದ್ ಅಧೀನತಾ ಚಿಂತನ. ಇನ್ನ ಎರಡು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ಬ್ರಹ್ಮವಿತ್ ಬ್ರಹ್ಮನಿಶ್ಚಿತ ಅಂತ ಹೇಳ್ತಾರೆ. ದೇವರನ್ನ ತಿಳಿಯೋದು ಎರಡು ರೀತಿ, ಎಲ್ಲಾ ದೇವರ ಅಧೀನ ಅಂತ ನಾಣ್ಯದ ಒಂದು ಮುಖ. ಎರಡನೆಯದೇನು ಅಂದ್ರೆ ಬ್ರಹ್ಮೈವ ಸ್ವತಂತ್ರಂ, ಹರಿಮಾತ್ರ ಸ್ವತಂತ್ರ, ಇನ್ನೆಲ್ಲರೂ ಅಸ್ವತಂತ್ರರೇ. ಅವನಿಟ್ಟಂತಿರಬೇಕು, ಕುಣಿಸಿದಂತೆ ಕುಣಿಬೇಕು. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನುಡಿಸಿದರೆ ನುಡಿವೆ, ನಡೆಸಿದರೆ ನಡಿವೆ, ಇಷ್ಟೇನಯ್ಯ, ನಿಲ್ಲಿಸಿದರೆ ನಿಲ್ಲುವೆ. ಇಷ್ಟು ನಮ್ಮ ಸ್ವಾತಂತ್ರ್ಯ ಅಂದ್ರೆ ಏನೂ ಇಲ್ಲ, ಸ್ವಾಮಿ ನಡೆಸಿದಂತೆ ನಡೀಬೇಕು. ಆದರೆ ನಮ್ಮ ಪ್ರಯತ್ನ ಇದೆ, ಆ ಪ್ರಯತ್ನ ಅವನು ಮಾಡಿಸ್ತಾನೆ ಎಂಬುದು ಎಚ್ಚರ ಇರಲಿ. ಪ್ರಯತ್ನ ನಮ್ಮ ಧರ್ಮ, ಅದನ್ನ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದು ಎಚ್ಚರ ಇರಲಿ. ಅದಕ್ಕೆ ಆ ಪ್ರಯತ್ನ ಮಾಡಬೇಕಂತ ತಾತ್ಪರ್ಯ ಹೇಳ್ತಾರೆ. ಆ ಪ್ರಯತ್ನ ಮಾಡೋ ಕಾಲಕ್ಕೆ ಏನಂತ ಮಾಡಬೇಕು, ವಿಷ್ಣೋ ವಶಮಿತ್ಯೇವ ಜಾನನ್, ಭಗವಂತನ ವಶವೇ ಆಗಿದೆ ಅಂತಾನೆ ತಿಳಿದು ಆ ಪ್ರಯತ್ನ ಮಾಡಬೇಕು. ಆ ರೀತಿಯಲ್ಲಿ ಇಷ್ಟೆಲ್ಲ ಎಲ್ಲಿ ಹೇಳಿದಿರಾ, ಇಲ್ಲಿ ಬಂತಿಲ್ಲಿ ಅಂದ್ರೆ ಏಕಾದಶ ಸ್ಕಂದರು ಹೇಳ್ತಾ ಇದ್ದಾರೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನಸ್ವತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತ್. ಅಯ್ಯೋ ರಾಮ, ಇಷ್ಟೇನಾ, ನಾವು ನಿತ್ಯ ಹೇಳ್ತೀವಲ್ಲ ಈ ಶ್ಲೋಕ, ದಿನಾಗ್ಲೂ ಕೃಷ್ಣಾರ್ಪಣ ಬಿಡ್ಲಿಕ್ಕೆ ಮೊದಲು ಇದೇ ಶ್ಲೋಕ ಹೇಳಿ ಮಂತ್ರಾಕೃತಿ ನೀರು ಬಿಟ್ಟು ಬಿಟ್ಟು ಸಾಕಾಯ್ತು ನಮಗೆ. ಕಾಯಿಯೇನ ವಾಚ ಕಾಯಿಯೇನ ವಾಚ ಅಂತ ಹೇಳ್ತಾನೆ ಹೇಳ್ತಾನೆ ಎಲ್ಲ ಬಿಟ್ಟವಲ್ಲ. ಇಷ್ಟು ಹೇಳಿಕ್ ಭಾಗವತ ಬೇಕಾ ಹೇಳಿದ್ರವ? ಆದ್ರೆ ಅಷ್ಟೇ ಅರ್ಥ ಅಲ್ಲ. ನಾವೇನ್ ಮಾಡ್ತೀವಿ? ಇವತ್ತೆಲ್ಲ ಸಂಕಲ್ಪ ಸ್ವಾಮಿ, ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರು ಪ್ರಾತಃ ಪ್ರಭೃತಿ ಸಾಯಂತ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತಭೋಜನಂ ಅಂತ ಹೇಳಿಬಿಡ್ತೇವೆ. ಮಾರನೇ ದಿವಸ ಬೆಳಿಗ್ಗೆ, ನಿನ್ನ ಬೆಳಗ್ಗಿನಿಂದ ಇವತ್ತಿನ ಬೆಳಗ್ಗಿನವರೆಗೂ ನೀನು ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ್ದೆಲ್ಲ ನೆನಗರ್ಪಿತ ಹರಿಯೇ. ಏನ್ ಮಾಡಿದ್ದು? ಬಹಳ ಚೆನ್ನಾಗಿದೆ, ಎಲಿಮಿಟ್ರಿಸ್ಟ್ ಬಹಳ ಚೆನ್ನಾಗಿದೆ. ಮುಂದೇನು ಅಂದ್ರೆ, ಇವತ್ತು ಬೆಳಿಗ್ಗೆ ಸಂಕಲ್ಪ ನೀನೇ ಮಾಡಿಸೋದು ಅಂತ. ಸಂಕಲ್ಪ ಮುಗಿದ ಮೇಲೆ ದೇವರು ಯಾರು? ನಾವ್ಯಾರು? ಮತ್ತ ಮಾರನೇ ದಿವಸ ಬೆಳಿಗ್ಗೆ ದೇವರತ್ತ ಕಾಂಟ್ಯಾಕ್ಟ್, ಅಷ್ಟವರೆಗೆ ದೇವರ ಅಪ್ಪನಾಣೆ ಸ್ಮರಣೆ ಇಲ್ಲ. ಹೌದಾ? ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶ್ಲೋಕ ಹೊರಟಿಲ್ಲ. ಹೇಳ್ತಾರೆ, ಕಾಯೇನ ವಾಚಾ ಮನಸಾ ಇಂದ್ರಿಯ ಇರುವ ಎಲ್ಲ ಮಾನಸಿಕ ವಾಚಿಕ ಕಾಯಿಕ ಎಲ್ಲ ಇಂದ್ರಿಯಗಳಿಂದ ಮೂರವಸ್ಥೆಗಳಲ್ಲಿ ಭಗವಂತ ನಮ್ಮಿಂದ ಕರ್ಮಗಳನ್ನ ಮಾಡಿಸ್ತಾ ಇರುವಾಗ ಆ ಕರ್ಮಗಳಲ್ಲಿ ನಾವು ವಿಶೇಷವಾಗಿ ಭಗವಂತನನ್ನ ಕಾಣತಾ ಆ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದೇ ದೊಡ್ಡ ಯಜ್ಞ ಹರಿಪೂಜೆ ಅಂತ ಹೇಳ್ತಾರೆ. ಇದನ್ನ ಸರಿಯಾಗಿ ತಿಳಿಬೇಕಾಗುತ್ತೆ. ಹೇಳ್ತಾರೆ, ಜೀವನದ ಗುರಿ ಏನು ಅಂತ ಮೊದಲು ನೋಡಬೇಕು. ಜೀವನದ ಗುರಿ ಏನು ಅಂದರೆ, ಹೇಳ್ತಾರೆ ಒಳಗುರಿ ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಶರಣಾಬ್ಜಯೋಹೋ ಇದಮೇವ ಸಾಧನ ಮೀರಿತ. ಸಾಧನ ಅಂದ್ರೆ ಇದಯ್ಯ, ಇನ್ನೇನಿಲ್ಲ. ನಿಷ್ಕರ್ಷ ಕನ್ಫರ್ಮ್ಡ್. ಇಡೀ ಬದುಕೆಲ್ಲ ಎಷ್ಟು ವರ್ಷ ಬದುಕಿರ್ತೇವೋ ಅಷ್ಟು ವರ್ಷ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ದೇವರ ಪಾದದಲ್ಲಿ ಮನಸ್ಸಿಡಬೇಕು. ಆ ಮನಸ್ಸು ಹೇಗಿಡಬೇಕು? ಆದರ ಪೂರ್ವಕವಾಗಿ. ಏನಕೇನ ಮಿಷೇಣ, ಅದು ಯಾವ ಸಾಧನೆ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಇಷ್ಟ, ನಿಮ್ಮ ಆಪ್ಷನ್. ಅದು ಜಪನೆ ಮಾಡ್ತಾ ಕೊಡ್ತಿರೋ, ಧ್ಯಾನ ಮಾಡ್ತಾನೆ ಕೊಡ್ತಿರೋ, ಪಾಠ ಪ್ರವಚನೆ ಮಾಡ್ತಾ ಇರ್ತಿರೋ, ತೀರ್ಥಯಾತ್ರೆ ಮಾಡ್ತಿರೋ, ನಿಮ್ ನಿಮ್ ಇಷ್ಟ. ಯಾ ಅದು ನಾವೇನ್ ಮಾಡ್ತೀವಿ, ಸಾಧನಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಅದಕ್ಕೆ ಬೇಸ್ ಯಾವುದು ಅಂದ್ರೆ, ಅವರದು ಮಾಡಿದ್ರು ನಾ ಮಾಡ್ತೀನಿ, ಅವ್ರು ಹತ್ತು ಸಾವಿರ ಜಪ ಮಾಡಿದ್ರು ನಾ ಮಾಡ್ತೀನಿ, ಅವ್ರು ವಿಷ್ಣು ಪಂಚಕ ಮಾಡಿದ್ರು ನಾ ಮಾಡ್ತೀನಿ, ಇನ್ನೊಬ್ಬರು ನೋಡಿ ಕಾಪಿ ಮಾಡೋದೇ ಆಗ್ತಾ ಇರುತ್ತೆ ಸಾಮಾನ್ಯ ಅಷ್ಟೇ. ಯಾಕೆ ಸಾಧನ ಅಂತ ಯಾವ ತಗೊಳ್ಳಿ, ಹೇಗೆ ತಗೊಳ್ಳಿ, ಅದಕ್ಕೆ ಬೇಸ್ ಏನು ಎಂಬುದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ದೇವರ ನೆನಪು ಸದಾ ಬರ್ತಾ ಇರಬೇಕು ನಮಗೆ. ದೇವರ ನೆನಪು ಸದಾ ಬರಬೇಕಾದರೆ ಯಾವ ಸಾಧನೆ ಮಾಡಿದರೆ ದೇವರ ನೆನಪು ಬರುತ್ತೋ ಅದು ಮಾಡಿ ಅಂದ್ರು. ಎಲ್ಲರಿಗೂ ಒಂದೇ ಇರಲ್ಲ, ಅದು ರಹಸ್ಯ ಅಂದ್ರು. ಕೆಲವರು ನೋಡ್ತೀವಿ, ಸಾಧಕರು ಬರೀ ಜಪಯಜ್ಞದಲ್ಲೇ ಕೂತು ಬಿಟ್ಟಿರ್ತಾರೆ. ಕೆಲವರನ್ನು ನೋಡಿದರೆ ವಿಶೇಷ ಪಾಠ ಪ್ರವಚನಗಳಲ್ಲೇ ತೊಡಗಿರ್ತಾರೆ. ಕೆಲವರು ತೀರ್ಥಯಾತ್ರೆಗಳು ಅದರಲ್ಲೇ ತೊಡಗಿರ್ತಾರೆ. ಕೆಲವರು ವ್ರತಾನುಷ್ಠಾನಗಳಲ್ಲಿರ್ತಾರೆ. ಇಷ್ಟು ಯಾರ್ಯಾರಿಗೆ ಯಾವುದರ ಮೂಲಕ ದೇವರಲ್ಲೇ ಜಾಸ್ತಿ ಮನಸ್ಸು ಯಾವುದರಿಂದ ಬರುತ್ತೋ ಅದನ್ನ ನೀವು ಆಪ್ಷನ್ ತಗೊಳ್ಳಿ ಅಂದ್ರು. ಅದರಿಂದ ಅವರು ಯಾವುದೋ ತಗೊಂಡಾರಿಂದ ನೀವು ಅದೇ ತಗೋಬೇಡಿ, ನಿಮಗೆ ತಕ್ಕದ್ದು ಯಾವುದೋ ನೀವು ನೋಡಿಕೊಂಡು ಮಾಡಿ ಅಂತ ಹೇಳುತ್ತಾರೆ. ಹಾಗಾದರೆ ಸಾಧನೆ ಯಾವುದು ಅಂದ್ರೆ, ದೇವರ ನೆನಪು ಬರುವುದೇ ಸಾಧನ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ 9 ಗಂಟೆ ಸಾಧನೆ ಮಾಡಿದ್ವು ನಾವು. ವರಮಹಾಲಕ್ಷ್ಮಿ ಬೆಳಿಗ್ಗೆ ಎಷ್ಟು 4 ಗಂಟೆಗೆ ಹೋಗ್ತೀರಾ, 5 ಗಂಟೆಗೆ ಹೋಗ್ತೀರಾ, 6 ಗಂಟೆಗೆ ದೇವರ ಹತ್ರ ಕೂಡೋದು, ಇಲ್ಲ ಕೂತು ಪೂಜೆ ಆಗಿ ಊಟ ಆಗಿ ಉತ್ಸಪ್ಪ ಅಂತ ಕೊಡೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. ಬಂದವರು ಬಡಿಸಿ ನಾವು ಊಟ ಮಾಡಿ ಎಲ್ಲ ಆಗಿ ಇನ್ನ ಸಾಕು ಬರೋ ವರ್ಷವರೆಗೆ ಇನ್ನೇನು ಬೇಡ ಅಂತ ಕೊಡೋದು. ಯಾವಾಗ 4 ಗಂಟೆಗೆ ಕೊಡ್ತೀವಿ. ನಮ್ಮ ಪ್ರಕಾರ ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 4 ಗಂಟೆ ಪ್ರಕಾರ ಸಾಧನ ಆಯಿತು. ನಮ್ಮ ಮೀಟರ್ ಅಷ್ಟು ಓಡಿದೆ, 12 ಅವರ್ಸ್ ಓಡಿದೆ. ಅವಾಗ ದಾಸರ ಅಂತಾರೆ, ಶಾಸ್ತ್ರ ಹೇಳುತ್ತೆ, ಸ್ವಲ್ಪ ಮೇಲಕ್ಕಲ್ಲಿ ಫೋನ್ ಮಾಡಿ ನೋಡಿ, ಬೇಕಾದ್ರೆ ಲೈನ್ ಇಲ್ಲ, ಕಾಂಟ್ಯಾಕ್ಟ್ ಆಗಲ್ಲ, ನಾಟ್ ರೀಚಬಲ್ ಅಂತ ಬರುತ್ತದು. ಆದರೆ ಒಂದು ವೇಳೆ ಅವರು ಲೈನ್ ಸಿಕ್ಕರೆ ಹೇಳ್ತಾರೆ, 9 ಏನು 12 ಅವರ್ಸ್ ನಿಮ್ ಮೀಟರ್ ತಿರುಗಿದೆಪ್ಪ, ನಮ್ಮ ಪ್ರಕಾರ 12 ಮಿನಿಟ್ಸು ಇಲ್ಲ. ಸಾಧನ ಮೀಟರು 12 ಮಿನಿಟ್ಸು ತಿರುಗಿಲ್ಲ, ಆ ಪೂಜಾ ಮಾಡೋ ಕಾಲಕ್ಕೆ ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿ ಚಿಂತನೆ ಬಂದ್ರೆ ಬಹಳ ದೊಡ್ಡದು. ಆ ತಂಬಿಗೆ ಆ ತೆಂಗಿನಕಾಯಿ ಮುಖರ ಅದು ಅದೇ ಮಹಾಲಕ್ಷ್ಮಿ ಅಲ್ವಾ? ನಮ್ ಲಕ್ಷ್ಮಿ ನೋಡಿ, ನಿಮ್ ಲಕ್ಷ್ಮಿ ನೋಡಿ, ಯಾ ತಂಬಿಗೇನೆ ನಮ್ ಲಕ್ಷ್ಮಿ ಅದು. ಒಳಗೊಬ್ಬ ಲಕ್ಷ್ಮಿ ಇದ್ದಾಳೆ ಎಂಬ ಎಚ್ಚರವೇ ಹೋಗಿರುತ್ತೆ, ಇಡೀ ಪೂಜಾ ತಂಬಿಗೆ ನಡೆದಿರುತ್ತೆ ಅಲ್ವಾ? ನಾ ಸತ್ಯವಾಗಿ ಹೇಳ್ತಾ ಇದ್ದೀನಿ ಇಲ್ವಾ? ನಾನಂತೂ ಹಾಗೆ ಮಾಡ್ತೀನಪ್ಪ, ನೀವ್ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ನಾವೆಲ್ಲ ಪ್ರತಿಮಾ ಪೂಜಾ ಮಾಡೋರಷ್ಟೇ, ದೇವರ ಪೂಜಾ ಮಾಡಲ್ಲ ನಾವು. ಯಾಕೆ ದೇವ್ರ ಇದ್ದಾರೆಲ್ಲ ಗೊತ್ತಿಲ್ಲ, ಒಳಗೆ ದೇವ್ರು ಬಂದಾರ ಕನ್ಫರ್ಮೇಶನ್ ಇಲ್ಲ, ಕಾಣಿಸೋದು ಪ್ರತಿಮಾ. ಆ ಆರತಿ ಮಾಡೋ ಕಾಲಕ್ಕೆ ಕೂಡ ನಿನ್ನೆವರೆಗೂ ಕಪ್ಪಾಗಿತ್ತು ಮೂರ್ತಿ, ಇವತ್ತು ಹುಣಸಣ್ಣಾಗಿ ತಿಕ್ಕಿದೆ, ಹೊಳೆ ಹೊಳಿತಾ ಇದೆ, ಅದಕ್ಕೆ ಆರತಿ ಮಾಡಿ ನೋಡಿ ನೋಡಿ ಸಂತೋಷ. ಒಳಗೊಬ್ಬನು ಇದ್ದಾನೆ ಬೇರೆ ಇದ್ದಾನೆ ಎಂಬ ಎಚ್ಚರವೇ ಕಳ್ಕೊಂಡಿರ್ತೀವಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಅವನ ಎಚ್ಚರ ಬರುವುದೇ ಸಾಧನ. ಜೀವ ಇರೋದು ನಾವು, ಜೀವ ಇನ್ನೊಂದು ಜಡ, ಆ ಎರಡಕ್ಕೂ ಭಿನ್ನನಾದ ಸ್ವಾಮಿ ಒಬ್ಬ ಕೂತಿದ್ದಾನೆ ಎಂಬ ಎಚ್ಚರ ಎಷ್ಟು ಕಾಲ ಬರ್ತಾ ಇರುತ್ತೆ ಅದನ್ನ ಸಾಧನ ಅಂತ ಕರೆದ್ರು. ಆ ದೇವರ ನೆನಪು ನಮಗೆ ಬರಲಿಕ್ಕೆ ಏನೇನು ಮಾಡಿದರೆ ಒಳ್ಳೆಯದು ಅಂದ್ರೆ ಹೇಳಿದ್ರು, ಸದಾ ಜಪ, ಸದಾ ಧ್ಯಾನ ಎಲ್ಲ ಮಾಡ್ತಾ ಇದ್ರೆ ಆಗುತ್ತೆ. ಆಗುತ್ತಾ ನಮಗೆ? ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆಗುತ್ತಾ? ಸಾಧ್ಯವಿಲ್ಲ. ಋಷಿಗಳು ಕೊಡ್ತಾರೆ ಅಷ್ಟೊತ್ತು ಧ್ಯಾನಕ್ಕೆ ಜಪಕ್ಕೆ ಕೊಡ್ತಾರೆ, ನಮಗೆ ಒಂದು ಗಂಟೆ ಜಪ ಕೂತ್ರೆ ಸಾಕು. ಸ್ವಲ್ಪ ಹೆಚ್ಚಾದ್ರೆ ಪಕ್ಕದವ್ರಿಗೆ ಸಾಕ್ರಿ ಬರ್ರಿ ಹೊರಗೆ ಹೊರಕ್ಕೆ ಅಂತ ಕರಿತಾ ಇರ್ತಾರೆ. ಇವರು ಕೂಡ ಮಾಡ್ಲಿಕ್ಕೆ ಕೂತವರು ನಾವು ಮುಗಿಸಿ ಹೇಳ್ತಾ ಇರ್ತೀವಿ ನೋಡಿ. ಮಾಡೋದು ಬೇರೆ, ಮಾಡಿ ಹೇಳೋದು ಬೇರೆ, ಮುಗಿಸಿ ಹೇಳೋದು ಬೇರೆ. ತಾತ್ಪರ್ಯ ಮುಗಿಸೋದ್ರಲ್ಲೇ ಬಂದಿರುತ್ತೆ. ಪೂಜಾನೂ ಅಷ್ಟೇ, ಜಪನೂ ಅಷ್ಟೇ, ಪಾರಾಯಣನೂ ಅಷ್ಟೇ. ಮನಸ್ಸೆಷ್ಟಿರತ್ತಲ್ಲಿ ಇರಲ್ಲ, ಚೂರು ಚೂರು ಇದ್ರೆ ಹಾರತಾ ಹೋಗ್ತಾ ಇರುತ್ತೆ. ಹಾಗಾದರೆ ಸಾಧನೆ ಏನೋ ಸಿಲೆಬಸ್ ಕೊಟ್ಟದ್ದು ಸದಾ ದೇವರಲ್ಲಿ ಮನಸ್ಸಿರಬೇಕು ಅಂತ. ನಮಗಿರೋ ಸಾಧನೆಗಳೇನೋ ದೇವರಲ್ಲಿ ಮನಸ್ಸೇ ಇರ್ತಾ ಇಲ್ಲ, ಬೇಸರ ಬರ್ತಾ ಇದೆ, ಆದರ ಇಲ್ಲ. ಅದಕ್ಕೆ ಹುಡುಕಿದರು ಶಾಸ್ತ್ರಕಾರರು, ನಮ್ಮ ಪಾಲಿಗೆ ಬಂದ್ರು. ನೋಡಪ್ಪ, ದೇವರ ನೆನಪು ಸದಾ ಆದರಪೂರ್ವಕ ಬರಬೇಕಾದರೆ ಇನ್ನೊಂದು ಮಾರ್ಗ ಇದೆ, ಆ ರೀತಿಯಲ್ಲಿ ಹೋಗಿ. ಏನದು ಅಂದ್ರೆ ಹೇಳ್ತಾರೆ, ದೇವರಿಗೆ ನೈವೇದ್ಯ ಸಮರ್ಪಣೆ, ಅನ್ನ, ಏಳು ರೀತಿಯಾದ ಅನ್ನ ಕೊಡಬೇಕಂತೆ ನಿತ್ಯ. ಸ್ವಾಹಾಕಾರದಿಂದ ದೇವತೆಗಳ ಮೂಲಕ ಭಗವಂತನಿಗೆ ಅನ್ನ, ಸ್ವಧಾಕಾರದಿಂದ ನಿತ್ಯ ತರ್ಪಣದಿಂದ ಪಿತೃಗಳ ಮೂಲಕ ದೇವರಿಗೆ ಅನ್ನ, ಇನ್ನ ಫಲ ಜಲ ಮೊದಲಾದ ಅನ್ನ ಮೊದಲಾದ್ದು ಬಂದವರಿಗೆ ಕೊಟ್ಟರೆ ಅಲ್ಲಿ ಭಗವಂತನಿಗೆ ಅನ್ನ, ಹೊರಗಿರುವ ಪ್ರಾಣಿಗಳಿಗೆ ತೃಣ ಜಲ ಕೊಟ್ಟರೆ ಅಲ್ಲೊಂದು ಅನ್ನ. ನಾಲ್ಕು ರೀತಿಯ ಅನ್ನ ದೇವರಿಗೆ ಕೊಟ್ಟಾಯಿತು. ಏನು ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ದೇವರಿಗೆ ಮೂವರನ್ನ ಕೊಡಬೇಕಂತೆ, ಸಪ್ತಾನ್ನ ವಿದ್ಯಾ ಅಂತ ಹೇಳ್ತಾರೆ ಇದನ್ನು. ಅದಕ್ಕೆ ತಿಳಿದು ಏಳು ವಿಧದನ್ನವ ತಿಳಿದು ಕೋವಿದ ರಹಸ್ಯದಿಂದರಿ, ಜ್ಞಾನಿಗಳು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಮೂರು ರೀತಿಯಾದ ಅನ್ನ ಯಾವುದು ಅಂದ್ರೆ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನ ದೇವರಿಗೆ ಅನಿಲನೊಳಗಿರುವ ದೇವರಿಗೆ ಅನ್ನವೆಂದರ್ಪಿಸು ಅಂತಾರೆ. ಅವಾಗ ಹೇಳ್ತಾರೆ, ದೇವರಿಗೆ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನ ಅರ್ಪಣೆ ಮಾಡಬೇಕಾದರೆ ಅನ್ನ ಅಂತ ಅರ್ಪಣೆ ಮಾಡಬೇಕಂತೆ. ಅನ್ನ ಅಂತ ಅರ್ಪಣೆ ಮಾಡಬೇಕಾದ್ರೆ ಹೇಗೆ ಅರ್ಪಣೆ ಮಾಡಬೇಕು ಅದನ್ನು ಹೇಳ್ತಾರೆ. ನಾವು ಯಾರ ಮನೆಗೂ ಹೋದವು, ಕರೆದ್ರು, ಬೆಳಿಗ್ಗೆದ್ದಾಗ್ಲಿಂದ ಒಳ್ಳೆ ಹಾಲು ತಂದ್ರು, ತೋರಿಸಿದ್ರು, ನಿಮಗೇರಿ ಹಾಲು ಅಂದ್ರು, ಒಳ್ಳೆ ಕೇಸರಿ ಎಲ್ಲ ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ರು, ಕೊಡ್ಲಿಲ್ಲ, ಪಕ್ಕಕ್ಕಿಟ್ರು, ನಿಮಗೆ ಅಂತ ಹೇಳಿದ್ರು ಪಕ್ಕಕ್ಕಿಟ್ರು, ಫಲಾರ ಊಟ ಎಲ್ಲ ಏನೂ ಕೊಡ್ತಾ ಇಲ್ಲ, ಎಲ್ಲ ಪಕ್ಕಕ್ಕಿಡ್ತಾ ಇದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಎಲ್ಲಾ ಮುಂದೆ ಇಟ್ರು, ತಿನ್ನಿ ಅಂದ್ರು. ಏನಾಗಿರುತ್ತದು? ತಣ್ಣಗಾಗಿರುತ್ತೆ, ತಂಗಳಾಗಿರುತ್ತೆ, ಹಳಸೋಗಿರುತ್ತೆ, ಅದು ತಿನ್ನಿ. ನಾ ಮಾಡ್ತಾ ಇರೋದೇನು? ನಾವು ಮಾಡೋ ಕರ್ಮಗಳಿಗೆ, ಕರ್ಮಗಳು ದೇವರಿಗೆ ಅನ್ನ ಆದರೆ ಸಂಕಲ್ಪ ಮಾಡ್ತೀವಿ ಇವೆಲ್ಲ ನಿಂಗೆ ಅಂತ ಸಂಕಲ್ಪ ಮಾಡಿ ಮಾರನೇ ದಿನ ಬೆಳಿಗ್ಗೆ ಎಲ್ಲ ಸೇರಿಸಿ ಕೃಷ್ಣಾರ್ಪಣೆ ಅಂದ್ಬಿಡ್ತೀವಿ. ಅದೆಲ್ಲ ನಾವು ಮಾಡಿದ್ದು ಮತ್ತೇನು ಮಾಡಬೇಕು, ಎಲ್ಲ ಹಾಗೆಲ್ಲ ಮಾಡೋದು ಅಂದ್ರೆ ಅದು ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಪಾಪ ಹುಡುಗರು ಇರ್ತಾರಲ್ಲ, ಹೇಗೆ ಮಾಡಪ್ಪ ಅಂತ ಅಷ್ಟಾದ್ರೂ ಮಾಡ್ತಾರೆ. ನಾವು ಅಷ್ಟೇ ಇಲ್ಲ, ಸಾಯುವ ಪರ್ಯಂತ ಅದೇ ಲೆವೆಲ್ ಇಡ್ತೇವೆ. ಅದಕ್ಕೆ ಭಾಗವತ್ ಹೇಳ್ತಾ ಇದೆ, ಹಾಗಲ್ಲ ಮಾಡಬೇಕಾಗಿದ್ದು. ಏನು ಅಂದ್ರೆ, ಆಗ ನಮಗೆ ಹಾಲು ಬಂದ್ರೆ ಅವಾಗವಾಗ ಬಿಸಿ ಬಿಸಿ ಆಗಬೇಕು, ಊಟ ಅವಾಗವಾಗ ಬಿಸಿ ಬಿಸಿ ಆಗಬೇಕು. ಹಾಗೆ ಆಯಾ ಕರ್ಮ ನಡೆಯುವಾಗ, ಆಯಾ ಕರ್ಮ ನಡೆಯುವಾಗ ಅಲ್ಲಲ್ಲೇ ದೇವರನ್ನ ಸ್ಮರಿಸಿ ಆವಾಗವಾಗ ಕರ್ಮ ಸಮರ್ಪಣೆ ಮಾಡಿಬಿಟ್ರೆ, ಆಗಾಗ ಆಗಾಗ ಸಮರ್ಪಣೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ, ಅದು ನಿಜವಾದ ಪೂಜಾ ಅಂದ್ರು. ಅದು ಯಾವ್ದು ನಾವು ಮಾಡ್ತಾನೆ ಇದ್ದೀವ್ರಿ, ಸ್ನಾನ ಮಾಡ್ತೀವಿ ಕೃಷ್ಣಾರ್ಪಣೆ ಬಿಡ್ತೀವಿ, ಗುರುಮಂತ್ರ ಮಾಡ್ತೀವಿ ಕೃಷ್ಣಾರ್ಪಣೆ ಬಿಡ್ತೀವಿ, ನಾ ಸಂಧ್ಯಾ ವಂದನ ಮಾಡ್ತೀವಿ ಕೃಷ್ಣಾರ್ಪಣೆ, ಪೂಜಾ ಕೃಷ್ಣಾರ್ಪಣೆ, ವೈಷ್ಣುದೇವ ಕೃಷ್ಣಾರ್ಪಣೆ, ಬಲಿಹರಣ ಕೃಷ್ಣಾರ್ಪಣೆ, ಊಟ ಕೃಷ್ಣಾರ್ಪಣೆ ಇಲ್ಲ ಬಿಡ್ತಿದ್ರ, ಊಟಕ್ಕೆ ಸಂಕಲ್ಪವೇ ಇಲ್ಲ, ಸಂಧ್ಯಾವನ ಸಂಕಲ್ಪ ಇದೆ ಕೃಷ್ಣಾರ್ಪಣೆ ಇದೆ, ಊಟಕ್ಕೆ ಸಂಕಲ್ಪ ಇಲ್ಲ, ತಿರುಗಾಡಿದ್ದಕ್ಕೆ ಸಂಕಲ್ಪ ಇಲ್ಲ, ಕೃಷ್ಣಾರ್ಪಣೆ ಇಲ್ಲ, ಮತ್ತೆ ಇವೆಲ್ಲ ಯಾರಿಗೆ ಕೊಡ್ತೀರಾ ಅಂತ ಕೇಳಿದ್ರು. ಮಿಕ್ಕ ಕರ್ಮಗಳಿವೆಯಲ್ಲ ಅದಕ್ಕೆ ಹೇಳ್ತಾ ಪ್ರಹ್ಲಾದರಾಜರು ಮೊದಲಾದ ಮಹಾನುಭಾವರು ಏನು ಮಾಡಿದ್ರು ಅಂದ್ರೆ, ಶಯಾನಃ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್, ಏನೇನು ಮಾಡುತ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಭಗವತ್ ಪೂಜಾ ಅಂತ. ಯಾವಾಗ ಕೊನೆಗಲ್ಲ, ಆಗಾಗ ಆಗಾಗ ದೇವರ ಸಂಕಲ್ಪ ಮಾಡಿ ಹರೇ ನಿನಗರ್ಪಿತ 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 ಅಂತ ಹೆಜ್ಜೆ ಹೆಜ್ಜೆಗೂ ಮಾಡಿದ ಕರ್ಮಗಳನ್ನ ಆಗಾಗ ಆಗಾಗ ಭಗವಂತನಿಗೆ ಅರ್ಪಣೆ ಮಾಡುವುದೇ ಯಜ್ಞ. ಯಾವಾಗೂ ಒಮ್ಮೆ ಎಲ್ಲಾ ಸೇರಿ ಸಾರಾಜಗಡು ದೇವರಿಗೆ ಬಿಸಾಡೋದಲ್ಲ, ಆಗಾಗ ಆಗಾಗ ಭಗವಂತನಿಗೆ ಆ ಕರ್ಮ ಮಾಡಬೇಕು. ಒಟ್ಟಾರೆ ತಾತ್ಪರ್ಯಲ್ಲಿ ಬಂತು, ದೇವರ ನೆನಪು ಕ್ಷಣ ಕ್ಷಣಕ್ಕೂ ಬರಬೇಕು ಅಂತಾದರೆ ಅದಕ್ಕೆ ಉಪಾಯ ಯಾವುದು ಅಂದ್ರೆ ಇದು ಅಂತ ಹೇಳಿದರು. ನೋಡಿ, ನಮಗೆ ಬೇಸರ ಇಲ್ಲದ ನೆನಪು ಬರಬೇಕಾ ದೇವರದ್ದು? ನಮಗಿಷ್ಟು ಗಂಟೆ ಇರೋದು ದಿನಕ್ಕೆ 24 ಗಂಟೆ, ಆದರೆ ನಿದ್ದೆಗೆ ಹೋಗೋದಿಷ್ಟು ಸೀಕ್ರೆಟ್ ಹೇಳ್ಬಾ, ಎಷ್ಟು ಹೇಳ್ತೀರಾ? 8, 6, 6 ಇಟ್ಟುಕೊಳ್ಳೋಣ, ಮಧ್ಯಾಹ್ನ 2 ಗಂಟೆ ಅದು ಬೇರೆ, 8 ರಾತ್ರಿ 6 ಮಧ್ಯಾಹ್ನ 1-2 ಗಂಟೆ ಇಲ್ಲ, ಸರಿ ನಿಮ್ ನಿಮ್ ಪ್ರಕಾರ 6 ಇಟ್ಕೊಂಬೋಣ ಮಿನಿಮಮ್. ಎಷ್ಟಾಯ್ತಮ್ಮ ಹೋದ್ರೆ 24ಅಲ್ಲಿ 18 ಬಂತ, 8 ತೆಗೆದ್ರೆ 16, 6 ತೆಗೆದ್ರೆ 18, ಅದು ನಮ್ದು ಮ್ಯಾಥ್ ಸ್ವಲ್ಪ ಪೂರ್ಣ ಅದಕ್ಕೆ ಹೇಳಿದೆ. ಸರಿ 18 ಅಂತ ಆದರೆ ಸರಿ 16 ಗಂಟೆ ಇಟ್ಕೊಂಬೋಣ, 18 ಅಂದ್ರೆ ಪೂರ ಹೆಚ್ಚಾಗ್ಬಿಡುತ್ತೆ ಬೇಡ, 16 ಗಂಟೆ. ಆ 16 ಗಂಟೆಯಲ್ಲಿ ದೇವರಿಗೆ ಡೊನೇಟ್ ಮಾಡೋದೆಷ್ಟು? 2 ಅವರ್ಸ್ ಮ್ಯಾಕ್ಸಿಮಮ್ ದೇವರಷ್ಟೇ, ಅದಕ್ಕಂತಿಲ್ಲ. ಬೆಳಿಗ್ಗೆ ದೇವರ ಮುಂದೆ 2 ಗಂಟೆ ಕೂತ ಮೇಲೆ ನಿಂಗೆ ನಂಗೆ ಸಂಬಂಧ ಇಲ್ಲ, ನಾಳೆ ಮತ್ತೆ ಬರ್ತೇನೆ ಅಂತ ಹೇಳಿ ಹೋಗ್ತೀವಿ ಅಷ್ಟೇ ಅಲ್ವಾ, ದೇವರ ಮನೆ ಹೆಜ್ಜೆ ಹಾಕಲ್ಲ, ದೇವ್ರ ಸಂಬಂಧ ಇಲ್ಲ. 2 ಅವರ್ಸ್ ಹೋದರೆ ನೀನು 14 ಗಂಟೆ ಏನ್ ಮಾಡಿದ್ಯಾ ಅಂತ ಕೇಳಿದ್ರು. ನೋಡಿ, ತಿನ್ನೋದು ತಿರುಗುವುದು ಓಡೋದು ಮಾಡೋದು ಇದೇ 14 ಅವರ್ಸ್ ಲೆಕ್ಕ ಮಾಡಲ್ಲ ನಾವು. ನೋಡಿ, ಆ 14 ಗಂಟೆ ನೋಡಿ, ಆ 2 ಗಂಟೆ ಒಳಗೆ ಬೇಸರ ಬರ್ತಾ ಇರುತ್ತೆ, ದೇವರು ಡೊನೇಟ್ ಮಾಡಿರ್ತೀವಲ್ಲ ಸಾಕಪ್ಪ ಸಾಕಪ್ಪ ಸಾಕಪ್ಪ, ಈ 14 ಗಂಟೆ ಬೇಕಪ್ಪ. ಊಟ ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಬೇಸರ ಬಂತ? ಏಕಾದಶಿ ಯಾಕಾದ್ರೂ ಬಂತ ಅಂತ ನೋಡಿದ ಊಟದ ಮೇಲೆ ಅಷ್ಟು ಆಸಕ್ತಿ. ತಿರುಗಾಟ ಬಿಡಲ್ಲ ಹೇಳ್ತಾ, ನಮ್ಮವ್ರು ಸುಮ್ಮನೆ ಕೊಡಲ್ರಿ, ಏನೋ ಒಂದು ಮಾಡ್ತಾನೇ ಇರ್ತಾರೆ, ಅಂದ್ರೆ ಮಾಡ್ತಾನೆ ಇರಬೇಕಾದ್ರೆ ಅದು ಏನೋ ಆಸಕ್ತಿ ಇರಬೇಕಲ್ಲ, ಸಂತೋಷ ಬರ್ತಾ ಇದೆ, ಊಟ ಸಂತೋಷ ಕೊಡ್ತಾ ಇದೆ, ಬೇಸರ ಇಲ್ಲದ ಸಂತೋಷ. ತಿರುಗಾಟ ಅಷ್ಟೇ, ಮಾತಾಟ ಸೆಕೆಂಡ್ ಸುಮ್ಮನೆ ಇರಲ್ಲ, ಸಾರ 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 ಮಾತಾಡ, ಅದರಲ್ಲಿ ಏನೋ ಆನಂದ. ಅದೇ ಅಂದ್ರು, ಈ 14 ಗಂಟೆ ನೀವು ಬೇಸರವಿಲ್ಲದ ಕೆಲಸಗಳು ಮಾಡ್ತಾ ಇರ್ತೀರಲ್ಲ ಸಂತೋಷವಾಗಿ, ಅಲ್ಲೇ ದೇವರನ್ನ ಸೇರಿಸಿಕೊಂಬಿಡಿ ಅಂದ್ರು. ಅವಾಗ ಏನಾಯಿತು, ಬೇಸರವಿಲ್ಲದ ಕೆಲಸ ಅಲ್ಲಿ ಬೇಸರವೇ ಬರಲಿಲ್ಲ, ದೇವರನ್ನ ಸೇರಿಸಿಕೊಂಡ್ರೆ ಇನ್ನಷ್ಟು ಆನಂದ ಶುರುವಾಗುತ್ತೆ, 14 ಗಂಟೆ ದೇವರ ಚಿಂತನೆ ಮಾಡಿದ ಫಲ ಬರುತ್ತೆ ನೋಡ್ರಿ ಅಂದ್ರು. ಎಷ್ಟು ಚೆನ್ನಾಗಿದೆ ಅದನ್ನ ಹೇಳಿದ್ರು. ಆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಮಾಡುವ ಕಾಲಕ್ಕೆ ಇಷ್ಟು. ದೇವರ ಪೂಜಾ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಏ, ನಮ್ ಕಣ್ಣಿಗೆ ಕಾಣಿಸೋ ವಸ್ತುಗಳೆಲ್ಲ, ಹೂ ಹಣ್ಣು ಗಂಧ ಪುಷ್ಪ ಎಲ್ಲ ಇದು ನಾನಾ ರೀತಿಯಾದ ದೇವರಿಗೆ ಕೊಡೋದೇ ದೇವರ ಪೂಜಾ ಅಲ್ಲ ಅಂತ ಹೇಳ್ತಾರೆ. ದೇವರಿಗೆ ಕೊಡಬೇಕಾಗಿದ್ದೇನು ಅಂದ್ರೆ ದೇವರ ರೂಪಗಳನ್ನ ದೇವರಿಗೆ ಕೊಡೋದೇ ಪೂಜಾ. ಅಂದ್ರೆ ಐಕ್ಯ ಚಿಂತನಂ ಪರಮಾರ್ಚನಂ. ಏ, ಹಾಗಾದ್ರೆ ನಾವು ಏನು ಮಾಡಬೇಕು? ಪ್ರತಿಯೊಂದು ಕೆಲಸ ಬೆಳಿಗ್ಗೆನಿಂದ ಮತ್ತು ಮಾರನೇ ದಿವಸ ಬೆಳಿಗ್ಗೆವರೆಗೆ, ರಾತ್ರಿ ಮಲ್ಕೊಂಡ ಮೇಲೆ ನಮಗೆ ಎಚ್ಚರ ಆಗಲ್ಲ, ಮಲ್ಕೊಳ್ಳಿಕ್ಕೆ ಮೊದಲು ಎಚ್ಚರ ಆದಾಗ್ರಿಂದ ಏನೇನು ಕಾರ್ಯ ಮಾಡ್ತಾ ಇರ್ತೇವೆ, ಅಲ್ಲಿ ಬಳಸೋದೇನಪ್ಪ, ಒಂದ ಪದಾರ್ಥಗಳು, ಇಂದ್ರಿಯಗಳು, ಈ ಎರಡೇ ಬಳಸೋದು. ಆ ಪದಾರ್ಥಗಳಲ್ಲಿ ಭಗವಂತನ ನೆನೆಯಿರಿ, ಇಂದ್ರಿಯಗಳಲ್ಲಿ ಭಗವಂತನ ನೆನೆಯಿರಿ, ಆ ಇಂದ್ರಿಯಗಳಿಂದಾಗುವ ಕರ್ಮದಲ್ಲೂ ದೇವರನ್ನ ನೆನೆಯಿರಿ. ಆಯಾ ಭಗವದ್ ರೂಪಗಳ ಪರಿಚಯ ಇಲ್ಲದಿದ್ರೂ ದೇವ ಇದ್ದಾನೆ ನೆನಪು ಬರಲಿ ಸಾಕು. ಆ ನೆನೆದು ಆಯಾ ರೂಪಗಳನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಿ, ಇದನ್ನೇ ಯಜ್ಞ ಅಂದ್ರು. ಯಜ್ಞ ಅಂದ್ರೆ ಎರಡಂತೂ ಬೇಕಾ? ಒಂದು ಅಗ್ನಿ ಉರಿತಾ ಇರಬೇಕು, ತುಪ್ಪ ಅಂತೂ ಆಹುತಿ ಹಾಕಬೇಕು, ಮಂತ್ರ ಇರಬೇಕು. ಹೌದಾ? ತುಪ್ಪ, ಅಗ್ನಿ, ಮಂತ್ರ. ಇಲ್ಲಿ ಬಿಂಬಮೂರ್ತಿಯೇ ಅಗ್ನಿ, ಇಂದ್ರಿಯಗಳಿಂದ ಅದ ಮೇಲೆ ಕರ್ಮಗಳಿಂದ ಪ್ರಕಟ ಆದ ಅವನ ರೂಪಗಳು, ಪದಾರ್ಥದಲ್ಲಿ ಇರುವ ರೂಪಗಳು, ಪದಾರ್ಥದಲ್ಲಿ ಪ್ರಕಟ ಆಗುವ ರೂಪಗಳು, ಅವನ ರೂಪಗಳೇ ತುಪ್ಪ. ಇದೆಲ್ಲ ನಿನ್ನ ಅಧೀನವಯ್ಯ ಎಂಬ ಚಿಂತನೆಯೇ ಮಂತ್ರ. ಆ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಇದು ಅರಣ್ಯಕಾಚಾರ್ಯ ಕೊಡುವ ರಹಸ್ಯ. ಏನ್ ಮಾಡ್ತಾ ಇದೆಯಾ ಸಾಧನೆ? ಇದಲ್ಲಿ ಹಾಕು, ಅದು ಇಲ್ಲಿ ಹಾಕು, ಇತ್ತೆಗೆ ಅತ್ತೊಳಿ, ಇದಲ್ಲಯ್ಯ. ಇದರೊಳಗೆ ಭಗವಂತನ ಚಿಂತನೆ ಹೀಗೆ ಮಾಡಬೇಕು, ಇಲ್ಲದಿದ್ರೆ ಜೀವನ ಇಡೀ ಬರೀ ಒಣ ಆಗತ್ತೆ. ಕ್ಷಮಯೇವ ಹಿ ಕೇವಲಂ ಅಂತ ಹೇಳಿಬಿಡುತ್ತಾರೆ. ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ, ಇಂದ್ರಿಯಗಳಲ್ಲಿ ಭಗವಂತನ ವ್ಯಾಪಾರ ತಿಳಿಯದೆ, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ ಅಂತಾರೆ. ಇಂಥ ಮಾತು ಹೇಳಿಬಿಡ್ತಾನೆ. ಆದ್ದರಿಂದ ನಾವು ಕರ್ಮಾನುಷ್ಠಾನ ಮಾಡುವುದು ಎಷ್ಟು ಮುಖ್ಯವೋ, ನಮ್ಮೊಳಗೆ ಭಗವಂತ ನಿಂತು ಹೇಗೆ ಹೇಗೆ ಮಾಡಿಸ್ತಾ ಇದ್ದಾನೆ ಎಂಬುದು ತಿಳಿದು ಮಾಡುವುದು ಅಷ್ಟೇ ಪ್ರಧಾನವಾದ್ದು. ಅದನ್ನೇ ಒಂದು ಮಾತಲ್ಲಿ ಹೇಳಿದರು. ಕಾಯೇನ ವಾಚ ಮನಸ ಇಂದ್ರಿಯೈಹಿ ವಾ ಅಂದ್ರು. ಹೇಳ್ತಾರೆ ನಾವು ಮಾಡುವ ಕರ್ಮಗಳು ಇಂದ್ರಿಯಗಳಿಂದಲೇ ಇಲ್ಲ, ಇಂದ್ರಿಯ ಇಲ್ಲದೆ ಏನು ಮಾಡಲ್ಲ. ಇಂದ್ರಿಯೈಹಿ ಎಂದರು. ಎಚ್ಚರ, ಜಾಗೃತ ಅವಸ್ಥಾದಲ್ಲಿ ಇಂದ್ರಿಯಗಳಿಂದ ಕೆಲಸಗಳಾಗುತ್ತೆ. ವಾ ಅಂತ ಹೇಳೋದರಿಂದ ಸ್ವಪ್ನಾವಸ್ಥಾ ತಗೊಂಡ್ರು. ಅಲ್ಲಿ ಇಂದ್ರಿಯಗಳು ಯಾವುದು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡುತ್ತೆ. ಒಂದೇ ಒಂದು ಮನಸ್ಸು ಕೆಲಸ ಮಾಡುತ್ತೆ, ಆ ಮನಸ್ಸಿನಿಂದಲೇ ಸಕಲ ವ್ಯಾಪಾರ ನಡೆಯುತ್ತೆ ಆ ಸ್ವಪ್ನದಲ್ಲಿ. ವಾ ಅಂತ ಹೇಳಿದ್ರು. ಮತ್ತು ಆ ವಾ ಇನ್ನೊಂದು ಸಲ ಆವೃತ್ತಿ ಮಾಡಿಕೊಂಡ್ರೆ ಏನಾಗುತ್ತೆ? ಸುಷುಪ್ತಿ ಅವಸ್ಥಾ. ಅಲ್ಲಿ ಮನಸ್ಸು ಕೆಲಸ ಮಾಡಲ್ಲ, ಒಳ್ಳೆ ಸುಖದ ಅನುಭವ ಬರ್ತಾ, ಅನುಭವ ಅಂತಿರುತ್ತೆ, ಸುಖ ಇರುತ್ತೆ. ಅದಕ್ಕೆ ಹೇಳುತ್ತಾರೆ ಇಷ್ಟು ಅವಸ್ಥೆಗಳಲ್ಲಿ ಮೂರು ಅವಸ್ಥೆಗಳನ್ನ ತಗೊಂಡದ್ದು ಇಂದ್ರಿಯೈಹಿ ವಾ ಅಂದ ಕೂಡಲೇ. ಈ ಮೂರು ಅವಸ್ಥೆಗಳಲ್ಲಿ ಭಗವಂತ ನಿನ್ನಿಂದ ಅನುಸೃತ ಸ್ವಭಾವಂ ಅನುಸೃತ ಅಂದ್ರೆ ಸ್ವಭಾವಂ ಅನುಸೃತ್ಯ ದೇವ, ನಮ್ಮ ಸ್ವಭಾವವನ್ನು ಅನುಸರಿಸಿ, ಅನಾದಿ ಕರ್ಮವನ್ನು ಅನುಸರಿಸಿ, ನಮ್ಮ ಪ್ರಯತ್ನವನ್ನು ಅನುಸರಿಸಿ ಭಗವಂತ ಏನು ಫಲ ಕೊಡುತ್ತಾನೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಕರ್ಮ ಸಮರ್ಪಣ. ಇದೇ ದೊಡ್ಡ ಉಪಾಯವಯ್ಯ ಅಂದ್ರು. ಇದನ್ನೇ ದಾಸರು ಒಂದು ಮಾತನ್ನು ಹೇಳುತ್ತಾರೆ. ಸತತ ಎಡಬಿಡದೆ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ದೇವರನ್ನ ಸದಾ ನೆನೆಯಬೇಕಾದ್ರೆ ದಿಸ್ ಇಸ್ ಟೆಕ್ನಿಕ್ ಅಂತ ಹೇಳಿಕೊಡುತ್ತಾರೆ. ನಾವು ಪಾರಾಯಣಕ್ಕೆ ಇಟ್ಕೊಳ್ತೀವಿ, ಮಾಡಲ್ಲ. ಹರಿಕಥಾನುಸಾರ ಸಾವಿರ ಸಲ ಪಾರಾಯಣ ಆಗಿರುತ್ತೆ, ಅನುಷ್ಠಾನಕ್ಕೆ ಒಂದ್ಸಲ ಮಾಡಿರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಅನುಷ್ಠಾನಕ್ಕೆ. ಅದಕ್ಕೆ ದಾಸರ ಹೇಳ್ತಾರಲ್ಲಿ ಅನುಭವಕ್ಕೆ ತಂದುಕೋ, ಸಕಲ ಸಾಧನಗಳೊಳಗಿದೇ ಮುಖ್ಯ, ಅನುಭವಕ್ಕೆ ತಂದುಕೊಳ್ಳುವುದು ಅಂತ ಇಷ್ಟು ಹೇಳತಾ, ಆ ಸರಿಯಪ್ಪ ನೀವು ಹೇಳಿದ್ದು ಮಾಡ್ತಾ ಇದ್ದೀನಿ, ಕಾಯಿನ ವಾಚ ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಲ್ಲ ಕರ್ಮಗಳು ಮಾಡ್ತಾ ಇದ್ದೆ, ಸ್ವಾಮಿ ಮಾಡಿಸಿದ್ದು ಮಾಡ್ತಾ ಇದ್ದೆ ಎಂಬ ಎಚ್ಚರ ಇತ್ತು ಅಂದ್ರೆ ಭಗವಂತ ಮಾಡಿಸಿದ್ದು ಎಲ್ಲಾ ಕರ್ಮಗಳು ಮಾಡ್ತಾ ಇದ್ದೆ. ಆ ಕರ್ಮಗಳು ಮಾಡಿದಾಗೆಲ್ಲ ದೇವರನ್ನ ನೆನೆತಾ ಇದ್ದೆ, ಸ್ವಾಮಿ ಅಲ್ಲಿದ್ದೀಯಾ ಇಲ್ಲಿದ್ದೀಯಾ ನಿನ್ನ ರೂಪಗಳು ಅರ್ಪಿತ ಎಲ್ಲ ಎಸ್ ನೀವು ಹೇಳಿದೆ ಮಾಡ್ತಾ ಇದ್ದೀನಿ. ಮಾಡೋ ಕಾಲಕ್ಕೆ ಇಷ್ಟೆಲ್ಲ ಮಾಡೋ ಕಾಲಕ್ಕೆ ಇನ್ನೊಂದಿರಲಿ ಅಂದ್ರು. ಮೆರವಣಿಗೆ ಬರ್ತಾ ಇದೆ, ಏನು ಫ್ಲಡ್ ಲೈಟ್ಸ್ ಹಾಕಿದ್ದಾರೆ, ಲೈಟಿಂಗ್ ಅರೇಂಜ್ಮೆಂಟ್, ಹೂವಿನ ಡೆಕೋರೇಷನ್, ಅದ್ಭುತವಾದ ಹಾರಗಳೆಲ್ಲ ಹಾಕಿದ್ದಾರೆ. ರೋಡಲ್ಲಿ ಬರ್ತಾ ಇದೆ ಬ್ಯಾಂಡ್ ಬಾಜ, ಅದ್ಭುತವಾಗಿ ಬರ್ತಾ ಇದೆ. ಯಾಕೋ ಯಾರು ನೋಡ್ಲಿಕ್ಕೆ ಹೋಗ್ತಾ ಇಲ್ಲ, ಒಬ್ಬರಿಬ್ಬರು ಹೋಗ್ತಾರೆ, ನೋಡಿದ ಕೂಡಲೇ ಅಪಾ ಅಂತ ಓಡಿ ಬರ್ತಾ ಇದ್ದಾರೆ. ಯಾಕ್ರಿ ಅಂತ ಇದು ಅಂದ್ರೆ ವ್ಯಕ್ತಿ ಏನು ಎಲ್ಲ ಇದ್ದಾರೆ, ಆ ಕೂತ ವ್ಯಕ್ತಿಯಲ್ಲಿ ಪ್ರಾಣ ಇಲ್ಲ ಅಷ್ಟೇ ಅಲ್ವಾ. ಅದಿಲ್ಲ ಏನ್ರಿ ಇಲ್ಲ, ಹೋಗಿ ನೋಡಿ ಆರತಿ ಮಾಡಿ ಬನ್ನಿ ಇಲ್ಲ ಹೆಣ ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾಡುವ ಸಾಧನೆ ಈ ಲೋಕದ ಜನರಿಗೆ ಅದ್ಭುತ ಮೆರವಣಿಗೆ. ದೇವತೆಗಳು ನೋಡ್ತಾರಂತೆ ನಮ್ಮ ಆರ್ಭಾಟ ಎಲ್ಲ ನೋಡ್ತಾರಂತೆ. ಒಂದ್ಸಲ ಏನಪ್ಪ ಅಂತ ಆರ್ಭಾಟ, ಏನ್ ಮೆರವಣಿಗೆ ಅಂತ ನೋಡ್ತಾರಂತೆ, ಪ್ರಾಣವೇ ಇಲ್ಲ ಥೋ ಅಂತ ಹೋಗ್ಬಿಡ್ತಾರೆ. ಲೋಕದ ಜನರು ನಮ್ಮ ಮೆರವಣಿಗೆ ನೋಡಿ ಅಪ್ಪಪ್ಪ ನಿಮ್ಮಷ್ಟು ಯಾರಿಲ್ಲ ಅಂತ ಹೂವಿನ ಹಾರ ಹಾಕ್ತಾರೆ. ಕುರುಡ್ರು ಪಾಪ, ಅವ್ರು ಕಣ್ಣು ಕಾಣಿಸ್ತಾ ಇಲ್ಲ, ಬ್ಯಾಂಡ್ ಬಾಜ ಕೇಳಿದ್ರು, ಬಂದ ಕೂಡಲೇ ನೋಡಿದ್ರು ಹೆಣ ಕೂತಿದೆ, ಆದ್ರೂ ಗೊತ್ತಿಲ್ಲ ಪಾಪ ಹೆಣ ಅಂತ. ಅಲ್ಲೇ ದೂರದಿಂದಲೇನೆ ಅವ್ರಿಗೆ ಈ ಬ್ಯಾಂಡ್ ಬಾಜ ಎಲ್ಲ ಏನು, ಒಳ್ಳೆ ಮೆರವಣಿಗೆ ಬಂದಾಗ್ಲೂ ನೋಡ ಅಭ್ಯಾಸ ಅವ್ರಿಗೆ ಕಣ್ಣಿದ್ದಾಗ. ಈ ಕಣ್ಣಿಲ್ಲ ಅದಕ್ಕೇನ್ ಮಾಡ್ತಾರೆ, ಮನೆಯಲ್ಲೇ ನಿಂತ್ಕೊಂಡು ಆರತಿ ಮಾಡ್ತಾ ಇದ್ದಾರೆ. ಅದು ಹೆಣ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಬ್ಯಾಂಡ್ ಬಾಜ ಮಾತ್ರ ನೋಡ್ತಾ ಇದ್ದಾರೆ, ಅಂದ್ರೆ ಕಿವಿ ಕಾಣಿಸ್ತಾ ಇದೆ, ಕಣ್ಣು ಕಾಣಿಸ್ತಾ ಇಲ್ಲ, ಹೆಣಕ್ಕೆ ಆರತಿ ಮಾಡ್ತಾರೆ. ಅದೇ ತರ ನಾವು ಬರೇ ಮೇಲಿನ ಡೊಂಬರಾಟಕ್ಕೆ ಆರತಿ ಮಾಡ್ತಾ ಇರ್ತೀವಿ. ಅಪ್ಪ ಏನ್ ಸಾಧನೆ, ಏನು ಮಂಟಪ, ಮೇಲ್ನವ್ರು ನೋಡ್ತಾರೆ ಒಳಗೆ ಪ್ರಾಣವೇ ಇಲ್ಲ ಹೆಣದ ಮೆರವಣಿಗೆ. ಏನ ಪ್ರಾಣ ಅಂತ ಕೇಳಿದ್ರೆ ಎರಡನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯ ಅಸ್ಮೃತಿ ಯನ್ಮಾಯಯ. ಯಾವನ ಮಾಯೆಯಿಂದ ಈ ಎಲ್ಲಾ ಜೀವರಾಶಿಗಳಿಗೆ ಹೇಳುತ್ತಾರೆ ನಾನು ನಾನು ಅಂತ ಬರ್ತಾ ಇದೆಯೋ, ದ್ವಿತೀಯ ಅಭಿನಿಶಿ ನಿವೇಶತಃ ಜಗತ್ತಿನಲ್ಲಿ ಸ್ವತಂತ್ರವಾದ ವಸ್ತು ಒಂದೇ ಅವನೊಬ್ಬನೇ. ಅವನೊಬ್ಬನೇ ಇರುವಾಗ ಅವನನ್ನ ಬಿಟ್ಟು ನಾನೊಬ್ಬ ಸ್ವತಂತ್ರ ಅಂತ ತಿಳಿದರೆ ಸಾಕಂತೆ, ಭಯಂ ಭಯ ಬರ್ತಾ ಇದೆ. ನಾನು ಸ್ವತಂತ್ರನಲ್ಲ ಸ್ವಾಮಿ ಅಧೀನ ಅಂದ್ರೆ ಭಯ ದೂರ ಆಗುತ್ತೆ. ನಾ ನೋಡಿ, ನಾವು ಬಹಳ ಟೆಕ್ನಿಕ್ ಆಗಿ ಹೇಳ್ತಾ ಇರ್ತೀವಿ ನಾನು ಸ್ವತಂತ್ರ ಅಂತ. ಯಾರು ಹೇಳ್ತೀರಾ? ಯಾರು ಹೇಳಲ್ಲ. ನಾವೆಲ್ಲ ದೇವರೇ ಸ್ವತಂತ್ರ ಅಂತ ಹೇಳೋದು, ಮಾಡೋ ಕಾಲಕ್ಕೆ ಮಾತ್ರ ನಾ ಮಾಡಿದೆ ಅಂದ್ರೆ ಏನು, ನಾನೇ ಸ್ವತಂತ್ರ ಅಂತಾನೆ. ಅದು ದೇವರನ್ನ ಮರೆತು ನಾ ಮಾಡಿದೆ ಅಂದ್ರೆ ನಾ ಸ್ವತಂತ್ರ ಅಂತಲ್ವೇನು ಅಲ್ವಾ? ನಾ ಮಾಡಿದೆ ಅಂತ ಹೇಳೋ ಕಾಲಕ್ಕೆ ದೇವರು ಮಾಡಿಸಿದ ಎಚ್ಚರ ಇದೆಯಾ? ಇಲ್ಲ. ಮತ್ತೇನಾಯ್ತು, ನಾ ಮಾಡಿದೆ ಅಂತ ಆಯಿತು, ಹೌದಾ? ಮತ್ತೆ ನಾ ಮಾಡಿದೆ ಅಂತಾದರೆ ನಾ ಸ್ವತಂತ್ರ ಅಂತಾಯ್ತು. ಅವಾಗೇನು ಭಯ ಬಂದೇ ಬರುತ್ತೆ. ನಾನೇ ದೇವರು, ನಾನೇ ಸ್ವತಂತ್ರ ಅಂದುಕೊಂಡ ಪುರಾಣದಲ್ಲಿ ಬಂದವರು ಎಲ್ಲ ಭಯವೇ ಬಂತು. ಯಾರ್ಯಾರಿಗೆ? ಹಿರಣ್ಯಕಶಿಪು ನಾನೇ ದೇವರು ಅಂದ, ಮದನ್ಯು ಜಗದೀಶ್ವರ ಕಹ ಯಾರಯ್ಯ ನನ್ನ ಬಿಟ್ಟು ಜಗದೀಶ್ವರ ಅಂದ, ಅದಕ್ಕೆ ಸಾವಿಗೆ ಹೆದರಿ ಹೆದರಿ ಸತ್ತ. ಎಲ್ಲರೂ ಯಾರ್ಯಾರು ನಾನೇ ಸ್ವತಂತ್ರ ಅಂದುಕೊಂಡ್ರೋ ಎಲ್ಲರೂ ಸತ್ರು. ಮೊನ್ನೆ ಒಬ್ಬ ದೇವ ಸತ್ರಲ್ಲ ಗೊತ್ತಿಲ್ವಾ? ಹಾ, ಎಲ್ಲರೂ ಅಂತಾರಲ್ಲ, ಆತನ ಹೆಸರು ಪಕ್ಕದಲ್ಲಿ ರಾಮನ ಸೇರಿಸ್ತಾರೆ, ಸಾಯಿ ರಾಮ್ ಸಾಯಿ ರಾಮ್ ಕೊಲ್ದು ಕೊಂದು ಬಿಡೋದು ರಾಮ ರಾಮ ಅಂದ್ಬಿಡೋದು ಅಲ್ಲ. ಆತ ಹಾಗೆ ಚಿಂತನೆ ಮಾಡಿದ್ಲೋ ಇಲ್ಲ ಗೊತ್ತಿಲ್ಲ, ಮಿಕ್ಕವರೆಲ್ಲ ಹಾಗೆ ಚಿಂತನೆ ಮಾಡಿದ್ರೆ ಆತರ. ಇವರೇ ದೇವರು, ಹನ್ನೊಂದನೇ ಅವತಾರ ಅಂತ ಫೋಟೋ ಕೂಡ ಹಾಕೊಂಡ್ಬಿಟ್ಟಿದ್ರಲ್ಲ, ಹನ್ನೊಂದನೇ ಅವತಾರ ಮೇಲಕ್ಕೆ ಹೋಗ್ಬಿಡ್ತು. ಎಷ್ಟು ರೋಗದಿಂದ ಒದ್ದಾಡಿ ಸತ್ತಿದ್ದು. ಅದಕ್ಕೆ ಹೇಳ್ತಾರೆ ನಾನೇ ದೇವರು ಅಂದುಕೊಂಡವರ ಪರಿಸ್ಥಿತಿ ಏನು, ತಲೆಹುಚ್ಚ ನಾಯಿಗಳಂತೆ ಹೋಗ್ಬೇಕು. ಮಧ್ವಾಚಾರ್ಯರೇ ಬಾರದಿದ್ದಿದ್ರೆ ನಮ್ಮ ಪರಿಸ್ಥಿತಿಯೂ ಹಾಗೆ ಆಗ್ತಿತ್ತು. ಮಧ್ವಾಚಾರ್ಯರೇ ಬರದಿದ್ರೆ ಒಬ್ಬ ನನಕ್ಕಿಂತ ಬೇರೆ ದೇವರಿದ್ದಾರೆ ಅಂತ ನಾವು ಮನಪೂರ್ವಕವಾಗಿ ನಮಸ್ಕಾರ ಮಾಡುವ ಭಾಗ್ಯವೇ ಇಲ್ಲದೆ ತಲೆಕೆಟ್ಟ ನಾಯಿಗಳಂತೆ ಏನು ಎಲ್ಲ ಪಟ್ಟಿ ಹಚ್ಕೊಂಡು ನಾನೇ ದೇವರು ನಾನೇ ದೇವರು ಅಂತ ಉಪಾಸನೆ ಮಾಡುತ್ತಾ ಕ್ವಶ್ಚನ್ ಮಾರ್ಕ್ ಯಾವಾಗ್ಲೂ ಕೂತಿರುತ್ತೆ. ಹೌದೋ ಅಲ್ವೋ, ಹೌದೋ ಅಲ್ವೋ ಅಂತ ಕನ್ಫರ್ಮೇಶನೇ ಇಲ್ಲ. ಇದು ನಾನಲ್ಲ, ತ್ರಿವಿಕ್ರಮ ಪಂಡಿತರೇ ಹೇಳ್ತಾರೆ ಈ ಸಿದ್ಧಾಂತ ಸರಿಯಲ್ಲ ಅಂತ ಮನಕ್ಕೆ ತೋರ್ತಾ ಇದೆ, ಬಿಡ್ಲಿಕ್ಕಾಗ್ತಾ ಇಲ್ಲ, ಏನು ಮಾಡ್ಲಿ ಅಂತ ಒದ್ದಾಡಿದ್ರು. ನಮ್ಮ ಪರಿಸ್ಥಿತಿಯಲ್ಲಿ ಹಾಗೆ ಇರ್ತಾ ಇತ್ತು. ಅದಕ್ಕೆ ಹೇಳ್ತಾರೆ ಮಧ್ವರಾಯರ ನೆನೆಯದವ ಇದ್ದರೇನು ಇಲ್ಲದಿದ್ದರೇನು ಅಂತಾರೆ. ನೆನೆಯೋದು ಅಂದ್ರೆ ಏನು, ಮಧುರಾಯರು 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 ಏನೇನಪ್ಪ, ಅವರಿಲ್ಲದಿದ್ರೆ ಈ ಹೊತ್ತು ನಾನು ಹರೇ ಅಂತ ನಮಸ್ಕಾರ ಮಾಡುವ ಭಾಗ್ಯವೇ ಇರ್ತಾ ಇದ್ದಿಲ್ಲ, ತಿಪ್ಪೇರಿ ಬಿದ್ದಿರ್ತಾ ಇದ್ದೆ. ಎಲ್ಲರೂ ದೇವರುಗಳೇ, ಎಲ್ಲರೂ ದೇವರುಗಳೇ. ಯಾರಿಗೂ ದುಃಖ ಹೇಳ್ಕೋಬೇಕು, ಎಲ್ಲರಿಗೂ ದುಃಖ ಇದೆ, ಎಲ್ಲಾ ದೇವರುಗಳಿಗೂ ದುಃಖ. ಯಾಕೆ ಎಲ್ಲಾ ಜೀವರಿಗೂ ದೇವರು, ಎಲ್ಲರೂ ಯಾರು ಹೇಳ್ಕೋಬೇಕು, ನಾಥ ಇಲ್ಲ. ತಾಯಿ ಪಕ್ಕಕ್ಕಿದ್ರೂ ತಾಯಿ ಇಲ್ಲದಿರುವಾಗ ಮಗು ದುಃಖ ಪಡುತ್ತಲ್ಲ, ಆ ಥರ ದುಃಖನ ಪಡಬೇಕಾಗಿತ್ತು. ಸ್ವಾಮಿ ನಮ್ಮಪ್ಪ ಮೂರು ಧನ್ಯ ಸ್ವಾಮಿ ಕೂತಿದ್ದಾನೆ, ಎದುರಿಗಿಟ್ಟುಕೊಂಡು ಏನೂ ಹೇಳಿಕೊಳ್ಳಾರದೆ ನಾನೇ ದೇವರು ಅಂತ ಖುದ್ದು ಖುದ್ದು ಸಾಯುವ ಪರಿಸ್ಥಿತಿ. ಅದಕ್ಕೆ ಹೇಳುತ್ತಾರೆ, ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್, ಯಾರಿಗೆ ಬರುತ್ತೆ ಈಶಾತ್ ಅಪೇತಸ್ಯ, ಉಪೇತಸ್ಯ ಅಲ್ಲ ಅಪೇತಸ್ಯ, ದೇವರಿಂದ ದೂರ ಸರದವನಿಗೆ ಭಯ ಬಂದೇ ಬರುತ್ತೆ. ಮತ್ತು ನಾವ್ಯಾಕೆ ಸರಿತಾ ಇದ್ದೀವಿ ಅಂದ್ರೆ, ಯನ್ಮಾಯ ಅತಃ ಬುಧಃ ಆಭಜೇತ್ ತಂ ಭಕ್ತ್ಯ ಏಕಯ ಈಶಂ. ಆ ಒಂದೇ ರೀತಿಯಾದ ಭಕ್ತಿಯಿಂದ ಆ ಭಗವಂತನನ್ನ, ಈ ಮಾಯೆಯನ್ನ ಇಚ್ಛೆಯಿಂದಾಗಿ ನಮ್ಮ ಕರ್ಮದಿಂದಾಗಿ ದೇವರನ್ನ ಮರೆಸಿದ ಆ ಸ್ವಾಮಿ ಇದ್ದಾನಲ್ಲ, ಅವನ ಪಾದವನ್ನ ಭಜಿಸಿ. ಹೇಗೆ ಭಜನೆ ಮಾಡಬೇಕಪ್ಪ ಅಂದ್ರೆ, ಗುರುದೇವತಾತ್ಮ ಹೇಳ್ತಾರೆ, ಗುರುಗಳು ದೇವತೆಗಳು ಅವರ ಒಳಗೆ ಆತ್ಮ ಬಿಂಬನಾಗಿ ನಿಂತಿರುವ ಸ್ವಾಮಿಯನ್ನು ಭಜನೆ ಮಾಡಿ. ಸೀಕ್ರೆಟ್ ಅಲ್ಲಿ ಹೇಳ್ಕೊಟ್ಬಿಡ್ತಾರೆ, ಡೈರೆಕ್ಟ್ ಆಗಿ ದೇವರ ಚಿಂತನೆ ಮಾಡ್ಲಿಕ್ಕೆ ಹೋಗ್ತೀರಾ? ಸಿಗಲ್ಲ. ಬಿಂಬರೆನಿ ಪರಸೋತ್ತಮರು ಪ್ರತಿಬಿಂಬರೆನಿ ಪರಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಹರಿ ಎಂದು ಈ ಸೂತ್ರ ಹಿಡ್ಕೊಂಡು ಹೋಗ್ತೀರಾ, ಎಲ್ಲರ ಅನುಗ್ರಹ ಆಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ, ಅವಾಗ ನಮ್ಮೊಳಗಿರತಕ್ಕಂಥ ಎಲ್ಲಾ ಹೊರಟು ಹೋಗುತ್ತೆ. ಯಾಕಪ್ಪ ಇದ್ಯಾಕೆ ಗುರುದೇವತಾತ್ಮ ಅಂತ ಹೇಳಿದರು ಅಂದ್ರೆ, ದೇವ ನಮ್ಮೊಳಗಿದ್ದು ನಮ್ಮ ಕರ್ಮಾನುಸಾರ ಏನು ನಾನೇ ನಾನೇ ಅಂತ ಕೊಡ್ತಾ ಇದ್ದಾನೆ. ಈ ಭಾವನೆ ಡೈರೆಕ್ಟ್ ಆಗಿ ತಾನೊಬ್ಬನೇ ಕೊಡ್ತಾ ಇಲ್ಲ, ದೇವತೆಗಳ ಮೂಲಕ ಕೊಡಿಸ್ತಾ ಇದ್ದಾನೆ. ಆದರೆ ಯಾವ ದೇವತೆಗಳ ಮೂಲಕ ಕೊಡಿಸ್ತಾ ಇದ್ದಾನೋ, ಇಲ್ಲಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಯಾವ ದೇವತೆಗಳ ಮೂಲಕ ಕೊಡಿಸ್ತಾ ಇದ್ದಾನೋ ಆ ದೇವತೆಗಳಿಗೆ ಅದನ್ನು ತೆಗೆದಿದ್ದಾನೆ. ಅಹಂಕಾರ ತೆಗೆದಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅಹಂಕಾರ ತೆಗೆದಿದ್ದಾನೆ, ಅವರೆಲ್ಲ ಕ್ಲೀನ್ ಆಗಿದ್ದಾರೆ. ನಮಗೆ ಅವರ ಮೂಲಕ ಅಹಂಕಾರ ಕೊಡಿಸ್ತಾ ಇದ್ದಾನೆ. ಇವಾಗ ನಮ್ಮ ಅಹಂಕಾರ ಹೋಗಬೇಕಾದ್ರೆ ನಮ್ಮ ಬಿಂಬ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ನಮ್ಮ ಬಿಂಬ ಮೂರ್ತಿ ಚಿಂತನೆ ಮಾಡಬೇಕು ಅಂದ್ರೆ ಡೈರೆಕ್ಟ್ ಮಾಡ್ಲಿಕ್ಕಿಲ್ಲ, ನಮ್ಮ ತತ್ವಾಭಿಮಾನಿಗಳೇ ನಮಗೆ ಬಿಂಬರು. ಅಂದ್ರೆ ಮೊದಲನೆಯ ಬಿಂಬ ನಮಗೆ ಯಾರು, ಸಾಕ್ಷಾತ್ ಬಿಂಬ ಅಂದ್ರೆ ಪುಷ್ಕರ, ಅವರಿಗೆ ಶನೇಶ್ವರ. ಹಾಗೆ 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 ಹೋಗಬೇಕು. ಹಾಗಾದರೆ ನಾವು ನಮ್ಮ ಬಿಂಬನ ಚಿಂತನೆ ಮಾಡಿದ್ರೆ ಹೊರತು ನಮಗೆ ಅಹಂಕಾರ ಹೋಗಲ್ಲ. ನಮ್ಮ ಬಿಂಬನ ಚಿಂತನೆ ಅಂದ್ರೆ ಅವರು ದೇವರ ಅನುಗ್ರಹದಿಂದ ಅಹಂಕಾರ ಕಳಕೊಂಡವರು ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಅಹಂಕಾರ ಹೋಗುತ್ತೆ. ಇದು ಹೇಳಿದ್ದು ಗುರು ದೇವತಾತ್ಮ. ನಮ್ಮ ಗುರುಗಳಲ್ಲಿದ್ದು ಅಹಂಕಾರ ಕಳೆದು, ದೇವತೆಗಳಲ್ಲಿದ್ದು ಅಹಂಕಾರ ಕಳೆದು, ದೇವತೆಗಳ ಮೂಲಕ ಅಹಂಕಾರ ಕೊಡುತ್ತಾ ಇದ್ದಾರೆ ನಮಗೆ. ಗುರುಗಳ ಅಹಂಕಾರ ಕಳೆದು, ಗುರುಗಳ ಮೂಲಕ ಜ್ಞಾನ ಕೊಡ್ತಾ ಇದ್ದಾನೆ. ಗುರುಗಳ ಮೂಲಕ ನಮಗೆ ಜ್ಞಾನ ಕೊಟ್ಟು ದೇವತೆಗಳ ಉಪಾಸನೆ ಮಾಡಿಸಿ ಅವರ ಮೂಲಕ ತಾನು ಅನುಗ್ರಹ ಮಾಡುತ್ತಾ ಇದ್ದಾನೆ. ಇಷ್ಟು ರಹಸ್ಯ ಒಂದು ಮಾತಲ್ಲಿ ಹೇಳ್ತಾರೆ ಗುರುದೇವತಾತ್ಮ. ಇಂಥ ಸ್ವಾಮಿಯನ್ನು ಚಿಂತನೆ ಮಾಡಿ ಅಂದ್ರು. ಹೌದಾ, ಎಲ್ಲೆಲ್ಲಿ ಚಿಂತನೆ ಮಾಡಬೇಕಿತ್ತನನ್ನ ಅಂತ ಕೇಳಿದ್ರು. ಹಾಗೆ ಹೇಳ್ತಾರೆ ಶೇಷಶಾಸ್ತ್ರ, ಹೇಳಿಬಿಡ್ತಾರೆ ಆದರದರಿ ತಿಳಿ ಸ್ವ ಪರ ದೇಹದಲ್ಲಿ. ಅದನ್ನೇ ಹೇಳಿದರು, ಖಂ ವಾಯುಮಗ್ನಿಂ ಸಲಿಲಂ ಮಹೀಂ ಚ ಜ್ಯೋತೀಂಶಿ ಸತ್ವಾನಿ ದಿಶೋದ್ರುಮಾದೀನ್. ಏನೇನು ಕಾಣಿಸ್ತಾ ಇದೆ, ಯತ್ಕಿಂಚ ಭೂತಂ ಪ್ರಣಮೇದ ಅನನ್ಯಂ. ಏನು ಕಾಣಿಸ್ತಾ ಇದೆ, ದೇವರು ಅಂತ ನಮಸ್ಕಾರ ಮಾಡಿಬಿಡು ಬಿದ್ದು, ಅದೇ ದೇವರಲ್ಲ ಅನನ್ಯಂ ಅಂತ ಹೇಳಿದ್ರು. ಏನೇನು ಕಾಣುತ್ತೆ ಅನನ್ಯ ಅಂತ ನಮಸ್ಕಾರ ಮಾಡು ಅಂದ್ರೆ ಬೇರೆಯವರು ಅಂದ್ರು, ಅನನ್ಯ ಅಂದ್ರೆ ಅವನು ಬಿಟ್ಟು ಬೇರೆ ಅಲ್ಲ ಅವನೇ ಅಂದ್ರು. ಬಿದ್ರಿ ಅಂದ್ರು ಆಚಾರ್ಯರು. ಅನನ್ಯ ಅಂದ್ರೆ ದೇವರು ಬಿಟ್ಟರೆ ಬೇರೆ ಆಧಾರ ಇಲ್ಲದವರು ಅಂತ ಚಿಂತನ. ಸ್ವಾಮಿಯೇ ಆಧಾರ ಎಲ್ಲದಕ್ಕೂ, ಆಯಾ ಆಕಾರದಲ್ಲಿ ನಿಂತಿದ್ದಾನೆಂಬ ಚಿಂತನೆ ಬೇಕು, ಇಲ್ಲದ್ರೆ ಬಹಳ ಕಷ್ಟ ಆಗಿ ಬಿಡುತ್ತೆ. ಅವ್ರು ಹೇಳಿದ್ರು, ಅದಕ್ಕೆ ಏನ್ ಹೇಳಿದ್ರು, ಬ್ರಾಹ್ಮಣೆ ಗವಿ ಹಸ್ತೀನಿ ಚುನಿಚೈವ ಶ್ವಪಾಕೇಚ ಪಂಡಿತ ಅಹ ಸಮದರ್ಶಿನ. ಹೇಳಿ ಸಮದರ್ಶಿನ, ಹೌದು, ನಾಯಿ ನಾಯಿಯನ್ನು ತಿನ್ನುವವ, ಆನೆ ಆಕಳು ಬ್ರಾಹ್ಮಣ ಈಕ್ವಲ್ ಅಂದ್ರು. ಆಚಾರ ಅಂದ್ರು, ಎಲ್ಲ ಒಂದೇ ಆದಾಗ ನಿಮ್ಮಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣನೇ ಯಾಕೆ, ನಾಯಿನ ಕೂಡಿಸೋದು. ನೀ ಸಮದರ್ಶಿ ಅಲ್ಲ, ಪಂಡಿತ ಅಲ್ಲ, ಪಂಡಿತ ಅಹ ಸಮದರ್ಶಿನ, ಹುಟ್ಟಿ ಬಂದಿಯ ಪಂಡಿತ, ನಿಮ್ಮಪ್ಪನ ಶ್ರಾದ್ದಕ್ಕೆ ನಾಯಿನ ಕೂಡಿಸೋ ಅಂತ ಹೇಳಿದ್ರು. ಹೇ ಅಲ್ಲ, ಮತ್ತೆ ಯಾಕೆ ಹೇಳ್ತೀಯ, ಹೇಳೋದೊಂದು ಎಲ್ಲ ಒಂದೇ ಅಂತ ಹೇಳೋದು, ಕೂಡಿಸೋದು ಮಾತ್ರ ಬ್ರಾಹ್ಮಣ. ಯಾಕೋ ನಿಂಗೆ ಅಂದ್ರೆ ನೋಡಬೇಕಾಗಿ ದೇವರು ಒಂದೇ ಅಂತ ನೋಡು, ಈ ವ್ಯಕ್ತಿಗಳೆಲ್ಲ ಒಂದೇ ಅಂತ ಹೇಳಲಿಲ್ಲ. ನೀನು ಹೇಳೋದೇನು ವ್ಯಕ್ತಿಗಳೆಲ್ಲ ಒಂದೇ ಅಂತ ಹೇಳುತ್ತೀಯ, ಮಾಡೋ ಕಾಲಕ್ಕೆ ಮಾತ್ರ ವ್ಯಕ್ತಿಗಳು ಬೇರೆ ಅಂತ ಮಾಡುತ್ತೀಯ, ಇದ್ಯಾಕೆ ಮಾಡ್ತೀಯ ಅಂತ ಕೇಳುತ್ತಾರೆ ಅವನನ್ನ. ಆ ರೀತಿಯಾಗಿ ನಾನು ಚೂರೆ 11ನೇ ಸ್ಕಂದದ ಒಬ್ಬರು ಹೇಳಿದ ಉಪದೇಶದ ಮೂರು ಶ್ಲೋಕಗಳಲ್ಲಿ ಚೂರು ಮಾತ್ರ ಹೇಳಿದೆ. ವಿಸ್ತಾರವಾಗಿ ಏಕಾದಶ ಸ್ಕಂದ ಕೇಳಬೇಕು, ಬಹಳ ಚೆನ್ನಾಗಿರುತ್ತೆ. ಅದು ಪಾಠಕ್ರಮದಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪದ 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 ಬಿಡಿಸಿ ಹೇಳ್ತಾರೆ. ಪ್ರವಚನದಲ್ಲಿ ಆದರೂ ಕೂಡ ಸರಿ, ನಿತ್ಯ ಒಂದೊಂದು ಶ್ಲೋಕ ತಗೊಂಡು ವಿಸ್ತಾರವಾಗಿ ಕೇಳ್ತಾ ಬಂದರೆ ರಹಸ್ಯಗಳ ಸುರಿಮಣಿ ಹಾಗೆ ಬರ್ತಾ ಇರುತ್ತೆ. ಸರಿ, ಇಷ್ಟು ಹೇಳಿದ ಮೇಲೆ ಒಂಬತ್ತು ಜನ ಇಂಥ ಉಪದೇಶ ವಿಶೇಷವಾಗಿ ಕೊಟ್ಟರು. ಕೇಳ್ತಾರೆ, ಈ ಭಕ್ತಿ ಅಂತ ಹೇಳಿದ್ರಲ್ಲ, ಈ ಭಗವಂತನ ಭಕ್ತಿ ಇದ್ರೆ ಏರ್ಲಿಂಗೈಹಿ ಏನೇನು ಕುರುಹುಗಳು ಕಾಣಿಸುತ್ತೆ, ಆ ಕುರುಹುಗಳೆಲ್ಲ ಹೇಳ್ತಾ ಬರ್ತಾರೆ. ಹೇಳ್ತಾರೆ, ಯಾರು ಭಾಗವತೋತ್ತಮ ಅಂದ್ರೆ ಹೇಳ್ತಾರೆ, ಯಾರ ಮನಸ್ಸು ದೇವರ ಪದಾರವಿಂದವನ್ನು ಲವ ನಿಮಿಷಾರ್ಧಮಪಿ, ನಿಮಿಷಾರ್ಧವೂ ಕೂಡ ದೇವರನ್ನ ಬಿಟ್ಟಿರಲ್ಲವೋ ಯಾರ ಮನಸ್ಸು, ಆ ಸವೈ ಭಾಗವತೋತ್ತಮ, ಅವನೇ ಭಾಗವತೋತ್ತಮ ಅಂದ್ರು. ಇನ್ನ ಎರಡನೇ ರೀತಿಯಲ್ಲಿ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ದೇವರ ಪದಾರವಿಂದ. ಇಲ್ಲಿ ನೋಡಿ ಶಬ್ದ ಪ್ರಯೋಗ, ಯಾರ ಮನಸ್ಸು ದೇವರ ಪಾದವನ್ನ ಬಿಟ್ಟಿರಲ್ಲವೋ ಅವ ಭಾಗವತೋತ್ತಮ ಅಂತ ಹೇಳಿ, ಅವರಿಗಿಂತ ಜಾಸ್ತಿ ಸೂಪರ್ಲೇಟಿವ್ ಯಾರು ಅಂದ್ರೆ, ಯಾರ ಮನಸ್ಸನ್ನ ದೇವರ ಪಾದ ಎಡಬಿಡದೆ ನಿಂತಿರುತ್ತೋ ಮನಸ್ಸಿನಲ್ಲಿ ಅವನು ಭಾಗವತೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲನೇದಕ್ಕೆ ಎರಡನೇದಕ್ಕೆ ವ್ಯತ್ಯಾಸ ಏನು ಅಂತ ಸ್ವಲ್ಪ ಬರುತ್ತೆ. ಅಲ್ಲಿ ಹೇಳ್ತಾರೆ, ಮೊದಲನೇವರು ಕೂಡ ದೇವರಲ್ಲೇ ಮನಸ್ಸಿಡ್ತಾ ಇದ್ದಾರೆ, ಆದ್ರೆ ಇಡೋ ಕಾಲಕ್ಕೆ ನಾನಿಟ್ಟೆ 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 ಪ್ರಯತ್ನ ನಾನಿಟ್ಟೆ ನಾನಿಟ್ಟೆ ನಾನಿಟ್ಟೆ. ಎರಡನೇದು ದೇವರೇ ಆ ಮನಸ್ಸನ್ನ ಸೆಳೆದು ಬಿಡ್ತಾ ಇದ್ದಾರೆ. ಅದೇ ಕೃಷ್ಣ ಪ್ರಹ್ಲಾದ ಹೇಳ್ತಾರೆ, ಸಪ್ತಮಸ್ಕಂದ ಶ್ಲೋಕ, ಮತಿರಣ್ಣ ಕೃಷ್ಣೆ ಪರತಸ್ವತೋಪಿ ವ ಮಿಥೋ ವಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಪಿಹಿ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣ. ನನಗೆ ದೇವರಲ್ಲಿ ಮನಸ್ಸು ನಾನಾಗಿ ಕಳಿಸೋದಲ್ಲ, ಇನ್ನೊಬ್ಬರು ಹೇಳಿಕೊಟ್ರೆ ಹೋದದ್ದಲ್ಲ, ಆ ಭಗವಂತ ತಾನಾಗಿ ಸೆಳೆದು ಬಿಡ್ತಾ ಇದ್ದಾನೆ. ಅಯಸ್ಕಾಂತದಂತೆ, ಅಯಶಕಲದಂತೆ, ಅಯಸ್ಕಾಂತ ಹೇಗೆ ಸೆಳೆದು ಬಿಡುತ್ತಾನೋ ಹಾಗೆ ಭಗವಂತ ನನ್ನ ಸೆಳೆದು ಬಿಡ್ತಾ ಇದ್ದಾನೆ. ದೇವಾ ನಿನ್ನಯ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು ಪುರಂದರ ವಿಠಲ ನಿನ್ನ ದಯವಾಗ ತನಕ ಅಂತ ಆ ರೀತಿಯಲ್ಲಿ ಅದ್ಭುತವಾದ ಉಪದೇಶಗಳನ್ನು ಕೊಟ್ಟರು. ತದನಂತರ ಇನ್ನೊಂದು ಪ್ರಸಂಗ, ಕೃಷ್ಣ ಉದ್ಧವನಿಗೆ ತಿಳಿಸಿಕೊಟ್ಟ ರಹಸ್ಯ ತತ್ವಗಳು, ಅದರಲ್ಲಿ ನಿಮಗೆ ಬರೋದು ಯಾವುದು? ಯಾವಾಗಲೂ ತಿಳಿಯೋದು 24 ಗುರುಗಳು ಅವಧೂತ ಅಲ್ವಾ, ಬಾಯ್ಪಾಠವೂ ಆಗಿದೆ ನಿಮಗೆಲ್ಲ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಒಂದು ಹೇಳಿಬಿಡ್ತೇನೆ. ನಿಮ್ಗೆ ಗೊತ್ತಿದ್ದು ಹೇಳಬಾರದು, ಏನು ಗೊತ್ತಿಲ್ಲವೋ ಅದು ಹೇಳಿದ್ರೆ ಉತ್ತಮ. ತಿಳ್ಕೊಂಡದ್ದೇನು? ಯದು ಮಹಾರಾಜ ಅವಧೂತರ ಸಂವಾದ. ಆ ಸಂವಾದದಲ್ಲಿ ಅವಧೂತ ಹೇಳಿದ, ಯದು ಮಹಾರಾಜ ಕೇಳಿದ, ಎಲ್ಲಿಗೂ ಹೋಗಲ್ಲ, ಇದ್ದ ಕಡೆ ಇರ್ತಾ ಇದ್ದೀರಾ, ಹಾಗಂತ ಆಹಾರಕ್ಕೆ ಪ್ರಯತ್ನ ಇಲ್ಲ, ದಷ್ಟಪುಷ್ಟವಾಗಿದ್ದೀರಾ, ಏನು ಕಾರಣ? ಅವಾಗ ಹೇಳ್ತಾರೆ, ನಾನು 24 ಜನ ಗುರುಗಳಿಂದ ಪಾಠ ಕೇಳಿದೆ. 24 ಜನ ನನ್ನ ಗುರುಗಳು, ಲಿಸ್ಟ್, ಆಕಾಶ ಗುರುವೆ, ಭೂಮಿ ಗುರುವೆ, ನೀರು ಗುರುವೆ, ಹೌದಾ, ಗಾಳಿ ಗುರುವೆ, ವೇಶ್ಯ ಗುರುವೆ, ಹುಡುಗ ಗುರುವೆ, ಎಲ್ಲ ಗುರುವೆ, ಹಾವು ಗುರುವೆ, ಆನೆ ಗುರುವೆ, ಪಕ್ಷಿ ಗುರುವೆ, ಎಲ್ಲ ಗುರುಗಳಯ್ಯ ನಾವೊಂದು, ಇವೆಲ್ಲ ಗುರುಗಳು. ಅರಣ್ಯಕಾಚಾರ್ಯ ಅಂತಾರೆ, ಅದು ಎಲಿಮೆಂಟ್ ಚಿಕ್ಕ ಹುಡುಗರು ಹೇಳ್ಕೊಟ್ಟಂಗೆ ಅವೆಲ್ಲ ಗುರುಗಳು ಗುರುಗಳು ಅಂತ ಕೊಡ್ತಾ ಇದೀಯಾ, ಅದು ಗುರು ಏನು ಅಂತ ಕೇಳ್ತಾರೆ. ಜಡ ಭೂಮಿ ಗುರುವ, ಅದೇ ಗುರುವಾಗಿದ್ರೆ ನಾವು ಹುಟ್ಟಿದಾಗಲಿಂದ ಭೂಮಿ ನೋಡ್ತಾನೆ ಇದ್ದೀವಿ, ನಮಗಾಗಿ ಬಂದಿರೋ ಉಪದೇಶ ಬರಲಿಲ್ಲ. ಅಂದರೆ ಇಲ್ಲಿ ನೋಡಿ ಸರಿಯಾಗಿ ನಡೆಯೋದೇನು, ಅವಧೂತ ಭೂಮಿಯನ್ನು ನೋಡಿದ, ನೋಡಿದಾಗ ಸಹನ ಶಕ್ತಿ ಅವನಿಗೆ ನೆನಪು ಬಂತು. ಅಪ್ಪ ಎಷ್ಟು ಸಹನ ಶಕ್ತಿ ಇದೆ ಭೂಮಿಗೆ ಅಂತ ಹೇಳಿ, ಆ ಸಹನ ಶಕ್ತಿ ಭೂಮಿ ನೆನಪು ಮಾಡಿದ್ದ ಅಥವಾ ಅವನೊಳಗಿರುವ ದೇವ ನೆನಪು ಮಾಡಿದ್ದ? ಅವಧೂತನೊಳಗಿರುವ ದೇವ ಭೂಮಿಯನ್ನ ತೋರಿ ಆ ಸಹನ ಶಕ್ತಿ ನೆನಪು ಕೊಟ್ಟ. ಹಾಗಾದರೆ 24 ಜನ ಏನ್ ಹೇಳಿದ್ರಲ್ಲ, ಅವ್ರು ಯಾರು ಉಪದೇಶ ಕೊಡಲಿಲ್ಲ ಇವರಿಗೆ? ಯಾರು ಕೊಟ್ಟದ್ದು ಉಪದೇಶ? ಬಿಂಬನೆ ಆ ಎಲ್ಲ ತೋರಿ ಒಳಗೆ ಉಪದೇಶ ಕೊಟ್ಟ. ಹಾಗಾದ್ರೆ 24 ಗುರುಗಳು ಎಂಬುದು ಬಿದ್ದೋಯ್ತಲ್ಲ ಅಂದ್ರೆ ಹಾಗಲ್ಲ, ತೋರಿದ ರೀತಿ ಹೇಗೆ ಅಂದ್ರೆ ನಾನೇ ಭೂಮಿಯಲ್ಲಿದ್ದು ಈ ಗುಣ ಹೊರಗೆ ಹಾಕಿದ್ದೇನೆ ಎಂಬ ಉಪದೇಶ ಕೊಟ್ಟು 24 ಜಾಗದಲ್ಲಿ ನಾನು 24 ರೂಪಗಳಿಂದ 24 ಗುಣಗಳನ್ನು ಹೊರಗೆ ಹಾಕಿದ್ದೇನೆ ಅಂತ ಒಳಗಿದ್ದ ಸ್ವಾಮಿಯೇ ತೋರಿ 24 ಗುಣಗಳನ್ನು ಗ್ರಹಣ ಮಾಡುವಂತೆ ಮಾಡಿದ. ಹಾಗಾದರೆ ಇಲ್ಲಿ ಗುರು ಯಾರು ಅವಧೂತನಿಗೆ ಅಂತ ಹೇಳಿದರೆ 24 ರೂಪದ ಬಿಂಬಮೂರ್ತಿಯೇ ಗುರು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಚಿಂತನೆ ಬಾರದೆ ಬರೇ ಗಾಳಿ ಗುರು, ಅಗ್ನಿ ಗುರು, ಭೂಮಿ ಗುರು ಅಂತ ಹೇಳ್ತಾರೆ, ಗುರು 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 ಅಂತ ಇಲ್ಲೇ ಬಿದ್ದಿರ್ತೀವಿ ನಾವು. ಬಿಂಬನ ಎಚ್ಚರ ಬರಲಿಲ್ಲ ಅಷ್ಟೇ ನಮ್ಮ ಪರಿಸ್ಥಿತಿ. ಇಂಥ ಉಪಕಾರ ಮಾಡಿದ ನಮ್ಮ ಅರಣ್ಯಕಾಚಾರ್ಯರ ಪಾದಕ್ಕೆ ಆ ದಿಕ್ಕಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಬೇಕೋ ಗೊತ್ತಾಗಲ್ಲ. ಅಂಥ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಅವಧೂತೋಪಾಖ್ಯಾನವನ್ನು ತಿಳಿಸಿಕೊಟ್ಟು, ಹಾಗಾದರೆ ಇಲ್ಲಿ ಅವಧೂತನ ಉಪಾಖ್ಯಾನದಿಂದ ತಿಳ್ಕೊಂಡದ್ದೇನು ಅಂದ್ರೆ, ಯಾವ ಸ್ವಾಮಿಯಾದರೆ ಅವಧೂತನಿಗೆ ಆ ಕಾಲಕ್ಕೆ ತಕ್ಕಂತೆ ಉಪದೇಶ ಕೊಟ್ಟು ಉದ್ಧಾರ ಮಾಡಿದನೋ ಆ ಸ್ವಾಮಿಯೇ ನಮ್ಮಲ್ಲೂ ಬಿಂಬನಾಗಿದ್ದಾನೆ. ಇವ ನಮಗೆ ಖಚಿತವಾಗಿ ಉಪದೇಶ ಕೊಟ್ಟೇ ಕೊಡುತ್ತಾನೆ ಎಂಬ ಧೈರ್ಯ ನಂಬಿಕೆ ಭಾಗವತ ಕೊಡುತ್ತಾ ಇದೆ. ಅವನ ಸ್ಮರಣೆ ಮಾಡಿ, ಅವನೇ ಗುರುಗಳಲ್ಲಿ ನಿಂತು ಉಪದೇಶ ಕೊಡಿಸಿ ನಿಮಗೆ ಜ್ಞಾನ ಕೊಡುತ್ತಾನೆ. ಒಳಗೆ ನಿಂತ ನಿಜವಾದ ಗುರು ಶ್ರೀಹರಿ ಅಂತ ತಿಳಿಸಿಕೊಟ್ಟು ನಂತರ ಅನೇಕ ಗೀತೆಗಳು ಬರ್ತಾ ಇವೆ. ಅದರಲ್ಲಿ ಭಿಕ್ಷು ಗೀತ, ಎಲ್ಲರಿಗೆ ತೊಂದರೆ ಕೊಟ್ಟ, ಬದುಕದಷ್ಟು ಕಾಲ ತೊಂದರೆ ಕೊಟ್ಟ, ಅದನ್ನೇ ಭಿಕ್ಷು ಗೀತ. ಸ್ವಲ್ಪ ನಮಗೆ ಕಷ್ಟ, ಸಂಸ್ಕೃತದಲ್ಲಿ ಕನ್ನಡದಲ್ಲಿ ತಿಳಿಸಿಕೊಡಿ ಎಂದು ದಾಸರು ಬರಕೊಟ್ರು. ಶ್ರೀರಮಣ ತವ ಚರಣ ದೊರಕುವುದು ಧ್ಯಾನ್ವಿನ್ನು ಪರಮ ಪಾಪಿಷ್ಠ ನಾನು. ಅದು ಯಾವುದು ಅಪಾರ್ಥ ಮಾಡಿಕೊಂಡವರು ದಾಸರಾಯರು ಆಗಿದ್ರು ಅಂತ ಹೇಳಿ ಅಲ್ಲ, ದಾಸರಾಯರು ಬರೆದದ್ದು ಭಿಕ್ಷು ಗೀತೆಯ ಟ್ರಾನ್ಸ್ಲೇಷನ್ ಅಷ್ಟೇ. ಭಿಕ್ಷು ಹೇಳಿದ್ದು ನಾನು ಹೀಗಿದ್ದೆ ಹೀಗಾದೆ ಅಂತ ನೋಡಿ. ಭಿಕ್ಷು ಗೀತ ಗೊತ್ತು ಏನು, ಅವನು ಪುರಾ ಕ್ರೂರಿಯಾಗಿದ್ದ, ದುಡ್ಡು ಬಚ್ಚಿಟ್ಟಿದ್ದ, ದುಡ್ಡಿಗಾಗಿ ವಿತ್ತವಿದ್ದವರ ಬೆನ್ನತ್ತಿ ದೂತರ ಕಳಿಸಿ ಕುತ್ತಿಗೆ ಏನು ಕೊಯಿಸಿದೆ, ಇದೇ ಅವನು ಮಾಡಿದ್ದು. ಇನ್ನ ಕೊನೆಗೆ ಹೇಳುತ್ತಾರೆ ಎಲ್ಲರೂ ಹೇಗೆ ಅಂದ್ರೆ, ನಿತ್ಯ ಎನ ಎನ್ನ ಹೆಣಗೆ ಕಲ್ ನಿತ್ಯ ಕಲ್ ಹೊಡೆಯುತ್ತಿರೆ ಮೃತ್ಯು ದೇವತೆ ಎನಿಸಿದೆ. ಇವನ್ ನೋಡಿದ ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡಿ ಓಡಬೇಕು ಹಾಗಿರ್ತಾ ಇದ್ದ ಇವ. ಇಂಥವ ದುಡ್ಡು ಕಳಕೊಂಡ, ಬುದ್ಧಿ ಬಂತು, ಪರಿವರ್ತಿತನಾದ, ಭಿಕ್ಷು ಆದ, ಬಂದ ಅಲ್ಲಿಗೆ ಬಂದರೆ ಮತ್ತು ನೋಡಿದ್ರು ಯಾವನ್ ನೋಡಿ ಹೆದರು ಓಡ್ತಾ ಇದ್ರು, ಇವಾಗ ಯಾರು ಹೆದರ್ತಾ ಇಲ್ಲ, ಭಿಕ್ಷುವಾದ್ನಲ್ಲ. ಅದಕ್ಕೆ ಹಾವು ವಿಷ ಇದ್ದಷ್ಟು ಕಾಲ ಯಾರು ಮಾಡಲ್ಲ, ಗೊತ್ತಾಯ್ತಾ ಇದಕ್ಕೆ ವಿಷವೇ ಇಲ್ಲ ಅಂತ ಕೊಂದೇ ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಆ ಒಬ್ಬ ಸಾಧು ಬರ್ತಾ ಇದ್ದ, ಹಾವಿತ್ತು ತುಂಬಾ ಗಲಾಟೆ ಮಾಡ್ತಾ ಇದ್ರೆ ಏ ಮಾಡಬೇಡ ಅಂದ್ರೆ ಸುಮ್ಮನೆ ಇತ್ತಂತೆ. ಮತ್ತು ಇನ್ನೊಂದ್ಸಲ ಬರುವಾಗ ಸಾಧು ನೋಡಿದಾಗ ವಿಷ ಹಾವು ಹೇಳಿತು, ಎಲ್ಲ ನನ್ನ ಹೊಡಿತಾ ಇದ್ದಾರೆ, ಮೊದಲು ನನ್ನ ಯಾರು ಕಂಡು ಓಡೋತಾ ಇದ್ರು, ಇವಾಗ ಎಲ್ಲ ಹೊಡಿತಾ ಇದ್ದಾರೆ. ಅವಾಗ ಅಂದ ನಂತ ಸಾಧು, ನಿನ್ನ ಕಚ್ಚಬೇಡ ಅನ್ನಷ್ಟು ಹೊರತು ಬಸ್ ಅಂತ ಅನ್ಬೇಡ ಅಂತ ಹೇಳಿಲ್ಲಲ್ಲ, ನಿನ್ ಧರ್ಮ ಬಿಡಬೇಡ, ಕಚ್ಚಲಿಕ್ಕೆ ಹೋಗ್ಬೇಡ ಅಂತ. ಆತರ ಇಲ್ಲಿ ಆ ಭಿಕ್ಷುವನ್ನ ನೋಡಿ ಎಲ್ಲರೂ ಹೊಡೆದ್ರು ಬಡದ್ರು, ಅವನ ಕೊರಳಲ್ಲಿ ಮಣಿಮಾಲ ಎಲ್ಲ ಚಿಂದ ಮಾಡಿಬಿಟ್ರು, ಕಮಂಡಲ ಹೊಡೆದು ಬಿಟ್ರು, ಕೊನೆಗೆ ಅವನ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಅವನು ರೇಗಿ ಎದ್ದಿದ್ದರೆ ಮತ್ತ ಎಲ್ಲ ಹೊಡ್ತಾ ಇದ್ರು. ಇದ್ದ ಹೇಗಿದ್ದ, ಹರೇ ನೀ ಕೊಟ್ಟದ್ದು, ಅದು ನೀ ಮಾಡಿಸಿದ್ದೆ, ಇದು ನೀ ಮಾಡಿಸ್ತಾ ಇರೋದು, ನಿನ್ನ ಚಿತ್ತ ಅಂತ ತಲೆಬಾಗಿದ್ದ. ಅವನ ಬಾಯಿಂದ ಬಂದ ಗೀತೆಯನ್ನ ಕೃಷ್ಣ ಹೇಳಬೇಕಾದರೆ ಆ ವ್ಯಕ್ತಿತ್ವ ಹೇಗಿರಬೇಕು? ಇಲ್ಲಿ ನಾನು ನೋಡಬೇಕಾಗಿದ್ದೇನು ಅಂದ್ರೆ, ಭಿಕ್ಷು ಮೊದಲು ಹಾಗಿದ್ದ, ನಂತರ ಹೀಗಾದ, ಹಾಗಿರಬೇಡಿ ಅಂತ ಹೇಳಿದ, ಇಷ್ಟೇ ಭಿಕ್ಷು ಗೀತ ಅಲ್ಲ ಅಂತ ಹೇಳುತ್ತಾರೆ. ಸ್ವಾಮಿ ಆ ಜೀವಿಯ ಕರ್ಮಾನುಸಾರ ಪರಮ ಕ್ರೂರಿಯಾಗಿ ಇಟ್ಟ ಆ ಕರ್ಮಾನುಸಾರ, ಆ ಕರ್ಮ ಕಳೆದ ಕೂಡಲೇ ಒಳಗೆ ಸಜ್ಜನನಾದರೆ ಆ ಸ್ವಾಮಿಯೇ ಪಲ್ಟಿ ಹೊಡಿಸಿ ಅದ್ಭುತ ವ್ಯಕ್ತಿ ಯೋಗಿಯನ್ನಾಗಿ ಮಾಡಿ ಅವನಿಂದ ಹಾಡು ಹೇಳಿಸಿ ಆ ಹಾಡು ಎಂಥದ್ದಯ್ಯ ಅಂತ ತಾನೇ ಹೇಳಿದ. ಇದಯ್ಯ ಬಿಂಬಮೂರ್ತಿಯ ಚರ್ಯ. ಆದ್ದರಿಂದ ನಮಗೂ ಕರ್ಮದ ಅಪ್ಪಡಿಸಿ ಹೊಡೆಯೋದು ಯಾವಾಗ ಏನು ಬರುತ್ತೋ ಗೊತ್ತಿಲ್ಲ. ಅವನ ನಂಬಿದರೆ ಭಗವಂತ ಉದ್ಧಾರ ಮಾಡುತ್ತಾನೆ. ಈ ಒಳಗಿನ ಕೋರ್ ಭಾಗವತದಲ್ಲಿ ಬರ್ತಾ ಇದೆಯಲ್ಲ, ಬಿಂಬನ ಪಾದ ಹಿಡಿಯಿರಿ ಅಂತ, ಅದು ಬಾರದಿದ್ರೆ ಎಲ್ಲಾ ಕಥೆಗಳು ಕಥೆಗಳೇ, ನಾವು ನಾವಾಗೇ ಉಳಿತೀವಿ. ಕೊನೆ ಎಲ್ಲಿ ಬರಬೇಕು? ಎಲ್ಲಾ ಕಡೆ ಎಲ್ಲರನ್ನು ಉದ್ಧಾರ ಮಾಡಿದವ ಯಾರೋ ಅಲ್ಲ, ನನ್ನ ಒಳಗಿರುವ ಸ್ವಾಮಿ ಬಿಂಬ ಅಂತ ಬಂದರೆ ಹೆದರಿಕೆ ಇಲ್ಲದೆ ಪ್ರಶಾಂತವಾಗಿರಲಿಕ್ಕೆ ಸಾಧ್ಯ. ಇದು ಭಾಗವತ, ಇದು ಭಾಗವತ, ಇದು ಭಾಗವತ ಬೆನ್ನಿ ಅಂತ ಹೇಳ್ತಾರೆ. ಬಿಂಬನ ಪರಿಚಯವೇ ಇಲ್ಲ, ಬಿಂಬನ ಕಡೆ ಗಮನವೇ ಇಲ್ಲದೆ ಭಾಗವತ ಕೇಳ್ತಾ ಇದ್ರೆ ಎಷ್ಟು ಕಾಲ ಕೇಳಿದ್ರು ಭಯ ಕಟ್ಟಿಟ್ಟ ಬುತ್ತಿಯೇ. ಅಡಿಗೆ ಮಾಡು ಹಸಿವೆ ಹೋಗುತ್ತೆ ಅಂತ ಹೇಳಿದ್ರು, ಅಡಿಗೆ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಹಸಿವೆ ಹೋಗ್ಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಊಟವೇ ಮಾಡಲಿಲ್ಲ. ಹೇಳಿದ್ದೇನು, ಅಡಿಗೆ ಮಾಡಿದ್ರೆ ಹಸಿವೆ ಹೋಗುತ್ತೆ ಅಂತ ಹೇಳಿದ್ರು, ಊಟ ಮಾಡ್ಬೇಕಂತ ಹೇಳಿಲ್ಲ. ಹಾಗೆ ಭಾಗವತ ಕೇಳಿದ್ರೆ ಹಸಿವೆ ಹೋಗುತ್ತೆ, ನಾನು ಭಯ ಹೋಗುತ್ತೆ, ಹೋಗ್ತಾ ಇಲ್ಲ ಅಂದ್ರೆ ಭಾಗವತ ಕೇಳಿ ಅನುಷ್ಠಾನಕ್ಕಿಡೋದು ಅಂದ್ರೆ ಅಲ್ಲಿ ಹೇಳಿದ ಭಗವಂತನ ಗುಣಗಳನ್ನ ಬಿಂಬನಲ್ಲಿ ಚಿಂತನೆ ಮಾಡುವುದೇ ಅನುಷ್ಠಾನಕ್ಕಿಡೋದು. ಅದೇ ಇರಲಿಲ್ಲ, ಭಯ ಹೋಗ್ಲಿಲ್ಲ ಅಂದ್ರು. ಆ ರೀತಿಯಲ್ಲಿ ಆ ಒಂದು ಗೀತೆ ಹೇಳಿದ ಮೇಲೆ ಇನ್ನೊಂದು ಬರ್ತಾ ಇದೆ. ಯಾವುದದು ಅಂದ್ರೆ ಹೇಳ್ತಾರೆ, ಐಲ ಗೀತ. ಹೌದು, ಇಲಾದೇವಿಯ ಮಗ ಪುರೂರವ ಶರೀರಕ್ಕಾಗಿ ಹಿಂದೆ ಬಿದ್ದವ, ಶರೀರಕ್ಕಾಗಿ ಹಿಂದೆ ಬಿದ್ದವ. ಅದರ ಹಿಂದೆ ಬಿದ್ದು 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 ಒದ್ದಾಡಿ ಕೊನೆಗೆ ಛೇ ನೀವ್ಯಾರು ಹೀಗೆ ಮಾಡಬೇಡಿ ಅಂದ. ಅಂದ್ರೆ ಇಷ್ಟೇ, ಸ್ವಾಮಿಯ ಪಾದ ಹಿಡಿದರೆ ಆ ರೋಗ ಹೋಗುತ್ತಯ್ಯ, ಇಲ್ಲದಿದ್ರೆ ಹೋಗಲ್ಲ ಅಂತ ಹೇಳಿದ್ರು. ಶರೀರ ವರ್ಣನೆ ಮಾಡುತ್ತಾನಂತ, ಚೆನ್ನಾಗಿ ವರ್ಣನೆ ಮಾಡುತ್ತಾನೆ. ತುಂಬಾ ವರ್ಣನೆ ಮಾಡಿದ್ರೆ ನಮಗೆ ಅರ್ಥ ಆಗಲ್ಲ, ಅದು ಸಂಸ್ಕೃತ ಪದಗಳು ಏನೇನೋ ಹೇಳ್ತಾರೆ, ಕೇಳಿದಂತೆ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೇವೆ. ಬಿಬಿಎಂಪಿ ಟ್ರಕ್ ನಿಂತಿರುತ್ತೆ, ಎಲ್ಲ ಲೋಡ್ ಹಾಕೊಂಡು ನಾವು ಆ ಸ್ಕೂಟರ್ಲ್ಲಿ ಹೋಗ್ತಾ ಪಕ್ಕದಲ್ಲಿ ಹೋಗ್ಲಿಕ್ಕೂ ನಾವು ಪ್ರಯತ್ನ ಪಡಲ್ಲ, ದೂರ ಕೊಟ್ಟೋಗ್ಬಿಡ್ತಾ ಇದ್ದೀವಿ. ಭೀಕರ ವಾಸನೆ ಅದೇನು ಯಾವಾಗಿಂದೋ ಕೊಳತದ್ದೆಲ್ಲ ಇರುತ್ತೆ, ಅಷ್ಟು ಇರುತ್ತಲ್ಲಿ. ಹಾಕ್ಬೇಡ, ಅದೇ ಒಳಗೆ ಪದಾರ್ಥ. ಬಿಬಿಎಂಪಿಯವರೆಲ್ಲ ಒಳ್ಳೆ ಮೀಟಿಂಗ್ ಮಾಡಿಬಿಟ್ರು, ಎಲ್ಲ ಅಸಹ್ಯ ಪಡ್ತಾ ಇದ್ದಾರೆ ಜನ, ಬೇರೆ ಮಾಡೋಣ ಅಂತ. ಯಾರಿಗೂ ಹೇಳಲಿಲ್ಲ. ಏನ್ ಮಾಡಿದ್ರು, ಒಳ್ಳೆ ಡಬ್ಬಿಗಳು, ಅದು ಹೇಗಿವೆ, ಮನುಷ್ಯರ ತರನೇ ಎಲ್ಲ ಸುಂದರ ಗೊಂಬೆಗಳು. ನಮ್ಮ ಯಾವುದು ಕ್ಲಾತ್ ಶೋಪ್ ಶಾಪ್ ಮುಂದೆ ಇಟ್ಟಿರ್ತಾರಲ್ಲ ಅಂತ ಗೊಂಬೆಗಳು ಎಲ್ಲ ಕಡೆ ಇಟ್ಬಿಟ್ರು. ಬೆಳಿಗ್ಗೆ ಆಗೋಷ್ಟು ಎಲ್ಲರೂ ಪ್ರತ್ಯಕ್ಷ, ಅದರೊಳಗೆ ತುಂಬಿದ್ದಾರೆ. ಈ ಕಸ ಎಲ್ಲ ಅದರೊಳಗದೆ ಒಳಗೆ ಲಾಕ್ ಮಾಡಿ ಇಟ್ಟಿದ್ದಾರೆ. ಎಲ್ಲರೂ ನೋಡ್ತಾರೆ, ಎಲ್ಲಾ ಬೀದಿಗಳಲ್ಲಿ ಗೊಂಬೆಗಳು, ಸುಂದರ ಗೊಂಬೆಗಳು. ಎಲ್ಲರೂ ಹೋಗ್ತಾರೆ, ಅಪ್ಪ ಏನಿದು ಏನಿದು, ತೆಗಿತಾರೆ. ಅಪ್ಪ ಮಾರನೇ ದಿನ ಮತ್ತೆ ನೋಡ್ತಾರೆ ಅಲ್ವಾ, ಅದೇ ಗೊಂಬೆ ನೋಡ್ತಾರೆ. ಮುಂದಿನ ದಿವಸ ನೋಡಿದ್ರು, ಹತ್ರ ಹೋದ್ರು ಅಪ್ಪ ಅಂತ ಮುಟ್ಟಿದ್ರು, ಅಪ್ಪ ಅಂತ ಹಿಂದಕ್ಕೆ ಬಂದಾಯ್ತು. ಮಾರನೇ ದಿನ ಹೋಗ್ತಾರಾ, ದೂರ ನೋಡಿದ ಕೂಡಲೇ ಅಲ್ಲಿಂದಲ್ಲೇ. ಜ್ಞಾನಿಗಳಿಗೆ ಶರೀರ ಆ ಬಿಬಿಎಂಪಿ ಡಬ್ಬ ತರ ಕಾಣಿಸ್ತಾ ಇರುತ್ತಂತವರಿಗೆ, ಇದನ್ನ ನೋಡಿದ ಕೂಡಲೇ ಅಪ ಅಂತ ಓಡಿ ಹೋಗ್ತಾ ಇರ್ತಾರೆ. ನಮಗೆ ಇದು ಬಿಬಿಎಂಪಿ ಡಬ್ಬ ಅಲ್ಲ, ಅಮೃತದ ಡಬ್ಬ ತರ ಕಾಣಿಸ್ತಾ ಇರುತ್ತೆ, ಇದೇ ವ್ಯತ್ಯಾಸ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಸಂಸಾರದ ಲಕ್ಷಣವೇ ಅದು. ಏನದು? ಅದು ಹೊಲಸು. ಹೊಲಸಾಗಿದ್ರೂ ಕೂಡ ಬರೀ ಹೊಲಸಲ್ಲ, ಈ ಹೊರಗಿನ ಹೊಲಸು ಹೊಲಸಾಗಿರುತ್ತಷ್ಟೇ, ಇನ್ನೊಬ್ಬರನ್ನ ಹೊಲಸು ಮಾಡಲ್ಲ. ಈ ಸಂಸಾರ ಎಷ್ಟು ಹೊಲಸು ಅಂದ್ರೆ, ತಾನು ಹೊಲಸಾಗಿದ್ದು ಅಮೃತ ಎಂಬ ಹೊಲಸು ಭಾವನೆ ಕೊಡುತ್ತೆ. ಸಂಸಾರ ಹೊಲಸಾಗಿದ್ದು ಮನುಷ್ಯರ ತಲೆಯಲ್ಲಿ ಎಷ್ಟು ಪ್ರಭಾವ ಕೊಡುತ್ತೆ ಅಂದ್ರೆ, ಇದರಷ್ಟು ಅಮೃತ ಇನ್ಯಾವುದಿಲ್ಲ ಎಂಬ ಹೊಲಸು ಭಾವನೆ ಕೊಟ್ಟದ್ದರಿಂದ ಸಂಸಾರ ಅಷ್ಟು ಹೊಲಸು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಈ ಹಂದಿ ಇರುತ್ತೆ ಹೊಲಸಲ್ಲಿ ಉರುಳಾಡ್ತಾ ಇರುತ್ತೆ, ನಮಗ ಅಲ್ಲಿ ಹತ್ತಿರ ಹೋದ್ರೆ ಸಂಕಟ ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ, ಅದು ನೋಡಿದ್ರೆ ಉರುಳಾಡ್ತಾ ಇರುತ್ತೆ, ಅದನ್ನೇ ಕುಡಿತಾ ಇರುತ್ತೆ, ಎಲ್ಲ ಮಾಡ್ತಾ ಇರುತ್ತೆ. ನಾವು ಹೋಗಿ ಕೇಳಿದ್ರೆ ಯಾಕೆ ಇಲ್ಲಿದ್ಯಾ, ಬೇಗ ಬಾ ಹೊರಕ್ಕೆ ಅಂದ್ರೆ, ನಿಂಗೇನ್ ಗೊತ್ತು ಈ ರುಚಿ, ಪ್ಲೀಸ್ ಕಮ್ ಅಂಡ್ ಜಾಯಿನ್ ಅಂತ ಹೇಳುತ್ತದೆ, ಎಲ್ಲ ಎಂಜಾಯ್ ಮಾಡ್ಬೋದು ಬನ್ನಿ ಅಂತ ಕರೆಯುತ್ತೆ, ಇನ್ವೈಟ್ ಮಾಡುತ್ತದೆ. ಅದೇ ತರ ನಾನಲ್ಲ ಹೇಳಿದ್ದು, ವಿಜಯದಾಸರು ಹೇಳ್ತಾರೆ, ಆರಾಧನೆ ಅಲ್ವಾ, ಅದಕ್ಕೆ ಅವರು ಪದೇ ಪದೇ ಅವರು ಮಾತು ಹೇಳ್ತಾ ಇದ್ದೇನೆ. ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ, ಎಷ್ಟು ಜನ ಹೇಳುತ್ತಾರೆ. ಅದಕ್ಕೆ ಈ ರೀತಿಯಾಗಿ ಅನೇಕ ಉಪದೇಶಗಳನ್ನು ಕೊಟ್ಟ ಮೇಲೆ ಕೇಳುತ್ತಾರೆ ಕೊನೆಗೆ, ಹೇ ರಾಜ ಹೇಳಬೇಕಾಗಿದ್ದು ಹೇಳಿದ್ದೇನೆ, ಏನು ಬೇಕು? ಏನಿಲ್ಲ ಸ್ವಾಮಿ, ನೀವು ಹೇಳಿದ್ದೆಲ್ಲ ಅನುಭವಕ್ಕೆ ಬಂದಾಯಿತು, ಅಪ್ಪಣೆ ಕೊಟ್ಟರೆ ಪ್ರಾಣ ಬಿಡ್ತೇನೆ, ತಥಾಸ್ತು ಅಂತ ಹೊರಟು ಹೋಗ್ತಾ ಇದ್ದಾರೆ. ಅವರು ಪ್ರಾಣ ಬಿಡೋದು ತಕ್ಷಣ ಬಂದು ಕಚ್ಚೋದು ಏಕಕ್ಷಣದಲ್ಲಿ ಆಯಿತು. ದೇವದುಂದಿಗಳು ಮುಳುಗ್ತಾ ಇವೆ. ಭಾಗವತ ಕೇಳಿದವರಿಗೆ ಸದ್ಗತಿಯಾಗುವುದು ಪ್ರತ್ಯಕ್ಷ ನಿದರ್ಶನ, ಆನಂದ ಆಯಿತು. ಈ ರೀತಿಯಾಗಿ ನಂತರ ಮತ್ತು ಕೇಳ್ತಾ ಇದ್ದಾರೆ. ನಮ್ಮ ವಂಶದವರು ಶೌನಕರು ಕೇಳುತ್ತಾರೆ, ನಮ್ಮ ವಂಶದವರು ಯಾರು? ಮಾರ್ಕಂಡೇಯರು. ಆ ಮಾರ್ಕಂಡೇಯರು ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಸ್ವಾಮಿ ನೋಡಿದ್ರಂತಲ್ಲ ಚೀರು ಹೇಳಿ, ಮಾರ್ಕಂಡೇಯರು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯೇ ಬಂದು ಏನು ಬೇಕಯ್ಯ ಅಂತ ಕೇಳಿದರೆ, ನಿನ್ನ ನಾಮಸ್ಮರಣೆಯಿಂದ ನನ್ನ ಮನಸ್ಸಿನಲ್ಲಿ ಕಾಮನೆಗಳು ಬತ್ತಿ ಹೋಗಿವೆ ಹರಿಯೇ, ಏನು ಕೇಳಲಿ ಅಂತ ಕೇಳಿದ ಮಹಾನುಭಾವರು. ದೊಡ್ಡವ ಬಂದಿದ್ದೀಯಾ ಕೇಳು ಅಂದಾಗ ಕೇಳದ ಚೆನ್ನಾಗಿರಲ್ಲ, ಒಂದಿದೆ ಬಯಕೆ. ಹೌದಾ, ಏನಿಲ್ಲ ಅಂದೀಯ, ಏನು ಬಯಕೆ? ಪ್ರಳಯ ಕಾಲದಲ್ಲಿ ನೀನ್ ಹೇಗಿತ್ತೀಯೋ ನೋಡಬೇಕಪ್ಪ, ಯಾಕಂದ್ರೆ ಪ್ರಳಯ ಕಾಲ ತುಂಬಾ ಲೇಟ್ ಆಗಿದೆ, ಇವಾಗೇ ನೋಡ್ಬೇಕು ಹೇಗೆ. ಸ್ವಾಮಿ ಅಂದ, ಮಾಡಿಸ್ತೇನೆ. ಅದಕ್ಕೆ ನಮಗೆಲ್ಲ ಪ್ರಶ್ನೆ, ಇನ್ನ ನಾವೆಲ್ಲ ಬದುಕಿದ್ದೇವೆ, ಪ್ರಳಯವೇ ಬರಲಿಲ್ಲ ಇನ್ನ. ಅವರಿಗೆ ಪ್ರಳಯ ಕಾಲದಲ್ಲಿ ತೋರಿದ್ರು ಅಂದ್ರೆ ಸುಳ್ಳದು ಅಂತ ನಮ್ಮ ತಲೆಯಲ್ಲಿ ಕನ್ಫರ್ಮೇಶನ್, ಭಾಗವತ್ ಹೇಳಿದೆ ಸುಳ್ಳು ಅಂತ. ಅದಕ್ಕೆ ವಿಜಯದಾಸರು ಒಂದು ಕಡೆ ಆ ಪ್ಯಾಕೆಟ್ ಓಪನ್ ಮಾಡುತ್ತಾರೆ. ಈ ದೇವ ದೇವೇಶನ ಶರೀರದಳು, ರೋಮ ರೋಮದಳು, ಅಂಡಗಳು ಕೋಟಿ ಅಜಂಡ ಕೋಟಿಗಳು ಪೊಂದಿಪ್ಪವು. ಒಂದು ಬ್ರಹ್ಮಾಂಡದೊಳಗೆ ಪ್ರಳಯ ಅವರನ್ನ ಕರ್ಕೊಂಡು ಹೋಗಿ ತೋರಿಸಿಬಿಟ್ಟ, ಪ್ರತ್ಯಕ್ಷವಾಗಿಯೇ ತೋರಿಸಿಲ್ಲಿ ಕರ್ಕೊಂಡು ಬಂದದ್ದು, ಸುಳ್ಳಲ್ಲ ಅಂತ ಹೇಳ್ತಾರೆ. ಈ ರಹಸ್ಯಗಳೆಲ್ಲ ವಿಜಯದಾಸರು ಸುಳಾದಿಗಳಲ್ಲಿ ಪುಂಖಾನುಪುಂಖವಾಗಿ ಸಿಗುತ್ತೆ. ಆ ರೀತಿಯಲ್ಲಿ ಅವರಿಗೆ ಪ್ರಳಯ ಕಾಲ ದರ್ಶನ ಆಗ್ತಾ ಇದೆ. ನೀರಿನಲ್ಲಿ ದೂರದಲ್ಲಿ ದೊಡ್ಡದಾದ ಚಿಕ್ಕ ಮಗು ಮಲಗಿದೆ. ಹತ್ತಿರ ಹೋಗ್ತಾರೆ, ಹೋದರೆ ಶ್ವಾಸ ದೇವ ಸೆಳಕೊಂಡ್ರೆ ಒಳಗೆ ಹೋಗಿಬಿಟ್ರು, ಏನು ಚಿಕ್ಕ ನೊಣದಂತೆ ಹೋಗ್ಬಿಡ್ತಾ ಇದ್ದಾರೆ. ಒಳಗೆ ಹೋದವರು ಒಳಗೆಲ್ಲ ಜಗತ್ತು ನೋಡುತ್ತಾರೆ, ಶ್ವಾಸ ಬಿಟ್ಟರೆ ಹೊರಗೆ ಬಂದ್ರು. ಹತ್ತಿರ ಹೋಗಲಿಕ್ಕೆ ಹೋದ್ರೆ ಮತ್ತೂ ಇಲ್ಲೇ ಇಲ್ಲ, ಕೂಸ ಅದೃಶ್ಯ. ಇವರು ಆಶ್ರಮದಲ್ಲಿದ್ದಾರೆ. ಈ ರೀತಿಯಲ್ಲಿ ಅಂಥವರಿಗೆ ವರ ಕೊಡ್ಲಿಕ್ಕೆ ಬಂದ ಪಾರ್ವತಿ ಪರಮೇಶ್ವರರಿಗೆ ಹೇಳ್ತಾ ಇದ್ದಾರೆ, ನಾರಾಯಣ ನಾಮಸ್ಮರಣೆಯಿಂದ ನನ್ನ ಎಲ್ಲಾ ಕಾಮನೆಗಳು ಬತ್ತಿ ಹೋಗಿವೆ, ಏನು ಮಾಡ್ಲಿ ಅಮ್ಮ ಅಂತ ಹೇಳಿದಾಗ, ವರ ಕೊಡ್ಲಿಕ್ಕೆ ಬಂದವರು ವರ ಕೊಟ್ಟೆ ಹೋಗ್ತಾ ಇದ್ದಾರೆ. ಪುರಾಣ ಪ್ರವರ್ತಕನಾಗೂ ನಿನ್ನ ಸ್ಮರಣೆಯಿಂದ ಜನರಿಗೆ ಆಯುಷ್ಯ ಬೆಳೆಯಲಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅನುಗ್ರಹ ಮಾಡಿದ್ರು ಅಂದ್ರು. ಅಲ್ಲ, ಕಲ್ಪಾಂತ ಆಯುಷ್ಯ ಕೊಟ್ಟರು, ಅವರ ಸ್ಮರಣೆ ಮಾಡಿದ್ರೆ ಆಯುಷ್ಯ ಬೆಳೆಯುತ್ತಾ ನಮಗೆ ಅಂತ ಪ್ರಶ್ನೆ. ಯಾವ ಜನ್ಮದಲ್ಲಿ ಇಷ್ಟು ಆಯುಷ್ಯ ಅಂತಿರೋದು ಫಿಕ್ಸ್ ಆಗಿರುತ್ತಲ್ಲ, ಬೆಳೆಯುತ್ತಾ ಅಂದ್ರೆ ಬೆಳೆಯೋದು ಅಂದ್ರೆ ಏನು? ಎರಡು ರೀತಿಯಲ್ಲಿ, ಏನಾದರೂ ಅಪಮೃತ್ಯು ಇದ್ರೆ ಪರಿಹಾರ ಆಗುತ್ತೆ, ಇದ್ದ ಆಯುಷ್ಯ ಅಷ್ಟೇ ಇರುತ್ತೆ. ಆದರೆ ಆ ಇದ್ದ ಆಯುಷ್ಯ ಆಯುಷ್ಯ ಅಂತ ಕರೆಸಿಕೊಳ್ಳೋದು ಯಾವಾಗ? ದೇವರ ನೆನಪು ಬಂದಾಗ. ಆ ನೆನಪು ಇಡೀ ಜೀವನ ಬಂದ್ರೆ ಬದುಕಿದಂತೆ, ಇಲ್ಲ ಬದುಕಿದ್ರು ಸತ್ತಂತೇನೆ. ಅದಕ್ಕೆ ಆಯುಷ್ಯ ಬೆಳೆಯೋದು ಅಂದ್ರೆ ದೇವರ ನೆನಪು ಪೂರ್ಣ ಬರೋದು ಅಂತ ಅರ್ಥ. ಅದವರು ಕೊಡ್ತಾರೆ ಮಹಾನುಭಾವರು ಅಂತ ತಿಳಿಸಿಕೊಡುತ್ತಾ, ಕೊನೆಗೆ ಕಲಿಯುಗದ ನಾನಾ ರಾಜರ ವರ್ಣನೆ ಎಲ್ಲವನ್ನ ತಿಳಿಸಿಕೊಡುತ್ತಾ, ಆದಿತ್ಯ ಲೋಕದ ವರ್ಣನೆ, ದ್ವಾದಶ ಆದಿತ್ಯ ವ್ಯೂಹಗಳನ್ನು ಎಲ್ಲವನ್ನ ತಿಳಿಸಿಕೊಟ್ಟು ಭಗವಂತನ ನಾನಾ ರೀತಿಯ ಪರಿಚಯ ಹೇಳ್ತಾರೆ. ಆತನ ಆಯುಧಗಳ ವಿನ್ಯಾಸ, ಆತನ ವಸ್ತ್ರ ಆಭರಣಗಳ ವಿನ್ಯಾಸ, ಅವನದ್ದೇ ಅವನ ರೂಪಗಳೆಲ್ಲ, ಆತನ ಆಯುಧ ಆಭರಣ ಅಂಬರ ಎಲ್ಲವೂ ಕೂಡ ಅವನೇ ಅಂತ ತಿಳಿಸಿಕೊಡುತ್ತಾ, ಆ ರಹಸ್ಯ ದೇವರ ರೂಪಗಳು ದೇವರ ಆಯುಧಗಳಾಗಿವೆ ಅಂತ ತಿಳಿಯೋದ್ರಲ್ಲಿ ಏನೇನು ಉಪಯೋಗಗಳಿವೆ, ಏನೇನು ಪ್ರಯೋಜನ ಉಪಾಸನೆಯನ್ನೆಲ್ಲ ತಿಳಿಸಿಕೊಡುತ್ತಾ ಕೊನೆಗೆ ಹೇಳುತ್ತಾರೆ ಆ ಭಗವಂತ, ಇಷ್ಟೆಲ್ಲ ಜಗತ್ತಿಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡುವ ಯಾರವ ಅಂದ್ರೆ, ಸುರ ಋಷಭಾಯ ನಮ ಸನಾತನಾಯ, ಎಲ್ಲರ ಒಳಗಿದ್ದು ನಾದೇನ ಸಹ ವರ್ತತೆ ಇತಿ ಸನಾತನ, ಸನಾತನ ಏವ ಸನಾತನ ಅಂತಾರೆ. ನಾದೇನ ಸಹ ವರ್ತತೆ, ವೇದ ನಾದದಿಂದ ಸದಾ ಕೂಡಿಕೊಂಡಿರ್ತಾನೆ ಹಯಗ್ರೀವ ಮೂರ್ತಿ, ಆತನ ಬಾಯಿಯಿಂದ ಸದಾ ವೇದ ನಾದ ಬರ್ತಾ ಇರುತ್ತೆ. ಅವನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಕೊನೆಗೊಂಡದ್ದು ಯಕಾರ, ಮೊದಲು ಜಕಾರ ಅಂದರೆ ಈ ಗ್ರಂಥ ಪ್ರತಿಪಾದ್ಯ ಮೂರ್ತಿಯ ಹೆಸರು ಜಯ. ಈ ಗ್ರಂಥ ಪ್ರತಿಪಾದ್ಯ ಮೂರ್ತಿಯ ಹೆಸರು ಜಯ. ಯಾರು? ಬಿಂಬಮೂರ್ತಿ. ಬಿಂಬಮೂರ್ತಿಗೆ ಜಯ ಅಂತ ಹೇಳಿದ್ರೆ ನಮಗೆ ಜಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನ ಭಾಗವತ ತಿಳಿಸಿಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಭಾಗವತ ಯಾರ ಮನೆಯಲ್ಲಿ ನಡೆಯುತ್ತೋ ಅವರ ಪಿತೃಗಳು ಸದ್ಗತಿಯನ್ನು ಪಡೆಯುತ್ತಾರೆ ಎಂಬುದು ಸಂಶಯವಿಲ್ಲ. ಹಾಗೆಲ್ಲ ಹೇಳಬೇಕಾಗಿದ್ದು, ಯಾರಿಗೆ ಭಗವಂತ ಯಾರ ಪಿತೃಗಳಿಗೆ ಸದ್ಗತಿ ಕೊಡಬೇಕು ಅಂತ ಸಂಕಲ್ಪ ಇಟ್ಟುಕೊಂಡಿರ್ತಾನೋ ಅವರ ಮನೆಯಲ್ಲಿ ಭಾಗವತ ಆಗುವಂತೆ ಮಾಡುತ್ತಾನಂತೆ. ಇಲ್ಲದಿದ್ದರೆ ಮಾಡೋದೇ ಇಲ್ಲ. ಭಾಗವತ ನಡೆಯಿತು ಅಂದ್ರೆ ಸದ್ಗತಿ ಆಯಿತು ಅಂತ ಖಚಿತ. ಆದ್ದರಿಂದ ಆ ಭಗವಂತ ಪ್ರೀತನಾಗಿ ತಾಯಿಗೆ ಸದ್ಗತಿಯನ್ನು ಕೊಟ್ಟು ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಶ್ರದ್ಧೆಯಿಂದ ಮಾಡಿದ್ದಾರೆ ದಂಪತಿಗಳಿಗೆ, ಆ ಮಗುವಿಗೆ, ಎಲ್ಲ ಮಕ್ಕಳಿದ್ದಾರೆ. ಆ ವಂಶ ಚೆನ್ನಾಗಿ ಬೆಳೆಯಲಿ, ಭಗವಂತ ಪೂರ್ಣಾನುಗ್ರಹ ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ಅನುಗ್ರಹ ಮಾಡಲಿ.
ಶ್ರದ್ಧೆಯಿಂದ ಕೇಳಿದ್ದೀರಾ ಬಂದು, ಶ್ರೀನಗರಕ್ಕೆ ಬರಬೇಕು ಅಂದಂಗೆ ಬಹಳ ಆಸಕ್ತಿ. ಯಾಕಂದ್ರೆ ಯಾರು ನಿದ್ದೆ ಮಾಡಲ್ಲ, ಕಡಿಮೆ ಹೊತ್ತು ಹೇಳಿದ್ರು ನೊಂದುಕೊಂಬಲ್ಲ, ನಾನು ಲೇಟ್ ಆಗಿ ಬಂದು ಬೇಗ ಹೋಗ್ತಾ ಇರ್ತೀನಿ, ಯಾರು ನೊಂದುಕೊಂಬಲ್ಲ. ಇವತ್ತು ಜಾಸ್ತಿ ಹೊತ್ತು ತಗೊಂಡ್ರು ಕೂಡ ಏನು ಅಂದುಕೊಳ್ಳಲ್ಲ. ಯೋಗಿಗಳಂತೆ ಚೆನ್ನಾಗಿ ಸಂತೋಷವಾಗಿ ಕೇಳಿ ಎಲ್ಲರೂ ಕೂಡ ಭಗವಂತನ ಕಥೆಯನ್ನು ಕೇಳ್ತಾ ಇರ್ತೀರಾ, ನೋಡ್ತಾ ಇರ್ತೇನೆ ನಾನು. ಅದರಿಂದ ನಿಮಗೆಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು, ಕೇಳಿದ್ದನ್ನ ಅನುಷ್ಠಾನ ಮಾಡುವ ಭಾಗ್ಯ ನಿಮಗೆಲ್ಲ ಬರಲಿ, ನಿಮಗೆಲ್ಲ ಬಂದ ಮೇಲೆ ಕೊನೆಗೆ ನನಗೂ ಬರಲಿ ಎಂಬಲ್ಲಿ ಶ್ರೀಕೃಷ್ಣ. Thank you.